యోంతః ప్రవిశ్య మమ వాచమిమాం ప్రసుప్తాం సంజీవయత్యఖిల శక్తిధరస్వధామ్నా పన్యాంశ్చ హస్తచరణశ్రవణత్వగాదీన్ ప్రాణాన్ నమో భగవతే పురుషాయ తుభ్యం యస్మాత్ బ్రహ్మేంద్ర రుద్రాది దేవతానాం శ్రీయోపి చ జ్ఞానస్ఫూర్తిః సదా తస్మై హరయే గురవే నమః. వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. లసతు శ్రీమదానందతీర్థేంద్రుర్నో హృదంబరే యద్వచశ్చంద్రికా స్వాంత సంతాపం వినిగృంతతి వాణితే కరవాణ్యంబా చరణౌ హృది సర్వదా మద్వాక్య సరణిర్భూయాత్ శ్రీమదాచార్య భావ. హరాయ భజకానిష్టహరాయ పురవైరిణే భవాయ భవతే భూయాత్ శివాయ శిరసా నమః. ఉమేషాద్యా సురావోహం ఈడే చేతో హిమానినః యూయం సర్వే ప్రకృత మనోమే మధ్వభావకం. శ్రీమధ్వః కల్పవృక్షస్తు జయార్యః కామధుత్స్మృతః చింతామణిస్తు వ్యాసార్యః మునిత్రయముదాహృతం. వాదిరాజగురూన్ వందే రఘుత్తమగురూన్ తథా రాఘవేంద్రాన్ తథా సర్వాన్ సద్గురూన్ ప్రణతోస్మ్యహం. శ్రీగురుభ్యో నమః. హరిః. నారాయణాయ పరిపూర్ణగుణార్ణవాయ విశ్వోదయస్థితిలయోన్నయతిప్రదాయ జ్ఞానప్రదాయ విబుధాసురసౌఖ్యదుఃఖసత్కారణాయ వితతాయ నమో నమస్తే. నారాయణం సురగురుం జగదేకనాథం భక్తప్రియం సకలలోకనమస్కృతం చ త్రైగుణ్యవర్జితమజం విభుమాద్యమీశం వందే భవద్భ్రమమరాసురసిద్ధవంద్యం. నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయముదీరయే. పరమ పవిత్రవాద శ్రీమన్ మహాభారత తాత్పర్య నిర్ణయదల్లి శ్రీమద్ ఆచార్యరు విరాట పర్వత నిర్ణయవన్ను మడతా హేగ భీమసేన దేవరింద ಕೀಚಕ ಹಾಗೂ ಉಪಕೀಚಕರ ವಧೆಯಾಯಿತು ಎಂಬುದನ್ನು ತಿಳಿಸಿದ್ದಾರೆ. ಅನಂತರ ಸುದೇಶ್ನಿಗೆ ಭಾರಿ ಗಾಬರಿಯಾಯಿತು. ಸಾಕ್ಷಾತ್ ದ್ರೌಪದಿ ದೇವಿ ಆ ಕೀಚಕರ ಸಂಹಾರದ ಅನಂತರ ಸ್ನಾನಾದಿಗಳನ್ನು ಪೂರೈಸಿ ವಿರಾಟರಾಜನ ಅಂತಃಪುರದ ಕಡೆ ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಭೀಮಸೇನ ದೇವರು ನಿಂತಿದ್ದರಂತೆ ಬಾಗಿಲಲ್ಲಿ. ಆಗ ದ್ರೌಪದಿ ದೇವರ ಕಡೆ ನೋಡ್ತಾರೆ. ನಮೋ ಗಂಧರ್ವರಾಜಾಯ ಏನಾಹಂ ಪ್ರವಿಮೋಚಿತ. ಗಂಧರ್ವರಾಜ ನಮಸ್ಕಾರ, ನಿನ್ನಿಂದ ಬಿಡುಗಡೆ ಕಂಡೆ ಅಂತ ಹೇಳಿದರೆ ಎಲ್ಲರಿಗೂ ಕೇಳಿಸ್ತಾ ಇವತ್ತು ಮುಂದೆ ಹೋಗ್ತಾರೆ. ಅರ್ಜುನ ನಿಂತಿರ್ತಾನೆ. ಏನು ಸೈರಂದ್ರೆ ಏನೋ ಭಾರಿ ವಿಚಾರ ಕೇಳಿದೆ ಅಂತ ಹೇಳಿದರೆ ನಿನಗೆಲ್ಲ ಏನು ಗೊತ್ತಾಗುತ್ತೆ ಬೃಹನ್ನಡೆ, ನಿನ್ನ ಅರ್ಥನಕ್ಕೆ ಸರಿ ಅಂತ ಮುಂದೆ ಹೊರಟುಬಿಟ್ರು. ಅಂದರೆ ಅಷ್ಟು ಅರ್ಥ ಮಾಡಿಕೊಂಡೆ. ದ್ರೌಪದಿ ದೇವಿ ನಿಜವಾಗಲೂ ಸಹ ಭೀಮನ ಪತ್ನಿಯ ಹೊರತು ಅರ್ಜುನನ ಪತ್ನಿ ಎಲ್ಲ. ಮತ್ತು ಇವೆಲ್ಲ ಮಾತುಗಳು ಸಾಕ್ಷಿ ಇದಕ್ಕೆ. ನಿಜವಾಗಲೂ ಅರ್ಜುನ ಆದಿಗಳೆಲ್ಲ ಇಂದ್ರ ಅವತಾರ. ವಾಯುದೇವರು ಭಾರತೀ ದೇವಿಯರ ಮಕ್ಕಳು ಇಂದ್ರದೇವರು. ಅಂದಮೇಲೆ ಇಂದ್ರದೇವರನ್ನು ಹೇಗೆ ನೋಡಬೇಕು ಹಾಗೆ ನೋಡಿದ್ದಾರೆ ಹೊರತು ಬೇರೆ ಅಲ್ಲ. ಮುಂದೆ ಸುದೇಷ್ಠಾ ದೇವಿ ನೋಡ್ತಾಳೆ. ಆಗಿನ ಕಾಲಕ್ಕೆ ದ್ರೌಪದಿಯನ್ನು ಕಂಡರೆ ಜನಗಳಿಗೆ ಭಾರಿ ಭಯವಾಗಿ ಟಿಕ್ಕಾಪಲ್ಲಿ ಓಡ್ತಾ ಇದ್ರಂತೆ. ಅಕಸ್ಮಾತ್ ನಾವೇನು ಆಕೆ ಕಡೆ ನೋಡೋದು, ಆ ಗಂಧರ್ವರಾಜ ಬರೋದು, ಕೊಂದು ಬಿಡೋದು ಯಾತಕ್ಕೆ ಅಂತ ಓಡಲು ಶುರು ಮಾಡಿಬಿಟ್ಟಿದ್ರಂತೆ. ಎಲ್ಲರಿಗೂ ಗಾಬರಿ. ಸುದೇಷ್ಠಾ ದೇವಿ ನೋಡ್ತಾಳೆ, ಅಮ್ಮ ಸೈರಂದ್ರಿ ದಯವಿಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ, ಇನ್ನು ಹೊರಟು ಬಿಡು ಅಂತ ಹೇಳಿದೆ. ಹೊರಟು ಬಿಡು ನೀನಿನ್ನ ಯಾತಕ್ಕೆ ಅಂತ ಕೇಳ್ತಾನೆ. ಭಾರಿ ಭಯ ಆಗ್ತಾ ಇದೆ. ಕೀಚಕೆಯ ಹೋದ, ನನ್ನ ಗಂಡ ಮಕ್ಕಳಿಗೆ ಯೋಚನೆ ಆಗ್ತಾ ಇದೆ ಅಂತ ಹೇಳ್ತಾಳೆ ಪಾಪ. ಏನಾಗುತ್ತೋ ಗೊತ್ತೇ ಇಲ್ಲ ಅಂತ ಹೇಳಿದ ತಕ್ಷಣ, ಅಮ್ಮ ನಾನು ಹಾಗೆಲ್ಲ ಮಾಡೋರಲ್ಲ, ನಾವು ಹೆಚ್ಚಿಸಲಿರೋದಿಲ್ಲ, ನಮ್ಮಿಂದ ಅನಿಷ್ಟ ಆಗೋದೇ ಇಲ್ಲ, ನಾವು ಹೆಚ್ಚಿಸಿರೋದಲ್ಲ. ತ್ರಯೋದಶಾಹಂ ಪರಿಪಾಲಯಿ, 13 ದಿವಸ ಮಾತ್ರ ಇರ್ತೇವೆ ಅಂತ ಹೇಳಿದ. ಅಜ್ಞಾತವಾಸ ಎಲ್ಲಿ ಬಂದಿತ್ತು ಅಂತ ಹೇಳಿದ. 13 ಅಜ್ಞ ಮುಗಿತಾ ಬಂದಿದೆ, 13 ದಿವಸ ಮಾತ್ರ ಇರ್ತೇವೆ ಅಂತ ಹೇಳಿದ ತಕ್ಷಣ ಸುದೇಶ್ನ ಏನು ಮಾಡಬೇಕು, ಹೋಗೋನ್ನಾಗಿಲ್ಲ, ಮತ್ತೆ ಈಗ ಕೊಂದರೂ ಕಷ್ಟ ಅಂತ ಹೇಳಿದ್ರಿ. ಇರೋ ಅಂತ ಹೇಳಾಗಿಲ್ಲ, ಅಮ್ಮ ನನ್ನ ಕಾಪಾಡೋ ಅಷ್ಟೇ ಅಂತ ಹೇಳಿದ್ರಂತೆ. ನನ್ನ ಪ್ರಾಣ ನಿನ್ನ ಕೈಯಲ್ಲಿದೆ, ನಮ್ಮ ಇಡೀ ಕುಟುಂಬದ ಪ್ರಾಣ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದ ತಕ್ಷಣ ದ್ರೌಪದಿ ದೇವಿ ನಗುತ್ತಾ ಬಂದಿರೋ ಉದ್ಧಾರಕ್ಕೆ ಹೊರತು ಅವ್ರ ನಾಶಕ್ಕಲ್ಲ. ದ್ರೌಪದಿ ವಿದ್ಯಾ ವಿದ್ಯಾ ಎಂದೂ ಕೂಡ ನಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ ಬರುತ್ತೆ ಹೊರತು ನಾಶ ಮಾಡಲಿಕ್ಕಲ್ಲ. ಅಷ್ಟೊತ್ತಿಗೆ ದುರ್ಯೋಧನಾದಿಗಳಲ್ಲಿ ಈ ವಿಷಯ ಮುಗಿಯಿತು. ಅವರಿಗೆ ವಿಷಯ ಗೊತ್ತಾಯಿತು. ದುರ್ಯೋಧನ ತನ್ನ ದೂತರನ್ನು ಈ ಜಗತ್ತಿನ ತುಂಬ ಹುಡುಕ ಕಳಿಸಿದ್ದ. ಪಾಂಡವರು ಸಿಕ್ಕರು ಅಂದರೆ ತಾನು ಬದುಕಿದ ಅಂತ ಅರ್ಥ, ಇಲ್ಲದೆ ಹೋದರೆ ತನ್ನ ಗತಿನೇ ಮುಗಿದಾಗ ಲೆಕ್ಕ. ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ ಭೀಮಸೇನ ದೇವರು. ಇಷ್ಟೋ ಪ್ರಯತ್ನ ಮಾಡಿ ಹುಡುಕಿಸ್ದೆ ಸಿಗಲಿಲ್ಲ, ಅವರು ಬಂದರು ಎಲ್ಲೂ ಸಿಗಲಿಲ್ಲ ಅಂತ ಹೇಳಿದ. ದುರ್ಯೋಧನ ಸಭೆ ಸೇರಿಸ್ದೆ, ನಾವು ಏನು ಮಾಡೋದು ಅಂತ ಕೇಳಿದ. ಆಗ ಎಲ್ಲರೂ ಒಂದೊಂದು ಮಾತಾಡ್ತಾ ಇದ್ದಾರೆ. ಕೆಲವರು ಹೇಳಿದರು, ಪಾಂಡವರು ದೂತರೊಂದು ರಿಪೋರ್ಟ್ ಕೊಟ್ಟರಂತೆ, ಪಾಂಡವರು ಸತ್ತೋಗಿದ್ರು ಹೋಗಿರ್ಬೋದು ಅಂತ ಹೇಳಿಬಿಟ್ರೆ, ಇಷ್ಟು ಇದ್ರು ಸಿಗಲಿಲ್ಲ ಅಂದರೆ ಸತ್ತೋಗಿರ್ಬೋದು, ನಮ್ಮ ದೇವ್ರ ಬಗ್ಗೆ ಹೇಳ್ತೇವಲ್ಲ ಇರಲಿಕ್ಕಿಲ್ಲ ಅಂತ ಹೇಳಿದ್ದೇವಲ್ಲ ಆ ಥರ ನಮ್ಮ ಕಣ್ಣಿಗೆ ಕಾಣದಲ್ವ ಸತ್ತೋಗಿರ್ಬೇಕಂತೆ. ಆಗ ದುರ್ಯೋಧನ ಹೇಳ್ತಾನೆ, ಭೀಷ್ಮರು ಹೇಳ್ತಾರೆ ಪಾಂಡವರು ಎಂದೂ ಸಾಯೋರಲ್ಲ, ಯಾತಕ್ಕೆ ಯತಃ ಕೇಶವ ರಕ್ಷಿತಾಹ, ಕೃಷ್ಣ ಕಾಪಾಡ್ತಾನೆ ಅವರನ್ನು, ಪಾಂಡವರ ಸಾಯ ಸಂಭವ ಇಲ್ಲ ಅಂತ ಹೇಳಿಬಿಟ್ರು. ದ್ರೋಣರು ಹೇಳ್ತಾರೆ ಅದೆಲ್ಲ ಸಾಧ್ಯ ಇಲ್ಲ, ಎಂಥ ಭೀಮಸೇನ ಎಂಥ ಅರ್ಜುನ ಅವರ್ಯಾರು ಸಾಯೋರಲ್ಲ, ಎಲ್ಲೋ ಇದ್ದಾರಷ್ಟೇ. ಕೊನೆಗೆ ಭೀಷ್ಮರು ಹೇಳಿದರು ಪಾಂಡವ ಹುಡುಕೋದಕ್ಕೊಂದು ಪದ್ಧತಿ ಇದೆ ಅಂತ ಹೇಳಿದ್ದಾರೆ. ಏನು ಅಂದರೆ, ಪಾಂಡವರು ಪರಮಧರ್ಮಾತ್ಮರು, ಅವರು ಎಲ್ಲಿರ್ತಾರೋ ಅಲ್ಲಿ ಮಳೆ ಬೆಳೆ ಸುಭಿಕ್ಷ ತುಂಬಿರುತ್ತೆ, ಈ ಆಧಾರ ಮೇಲೆ ಹುಡುಕು ಅಂತ ಹೇಳ್ತಾರೆ. ಪಾಂಡವರು ಹುಡುಕ್ಬೇಕಾದ್ರೆ ಈ ಆಧಾರ ಮೇಲೆ ಹುಡುಕಬೇಕು ಅಂತ ಹೇಳಿದ ತಕ್ಷಣ ತಾವೇ ಮುಂದುವರಿಸ್ತಾರೆ. ವಿರಾಟರಾಜ ನೋಡು ದುರ್ಯೋಧನ, ನಾನು ಬಂದಿರೋ ಸುದ್ದಿ ಪ್ರಕಾರ ವಿರಾಟರಾಜನ ರಾಜ್ಯ ಇವತ್ತು ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂಥ ರಾಜ್ಯ, ಬಹುಶಃ ಪಾಂಡವರಲ್ಲಿ ಇದ್ರೂ ಇರಬಹುದು ಅಂತ ಹೇಳಿಬಿಟ್ರೆ. ಆಗ ದುರ್ಯೋಧನ ಹೇಳ್ತಾರೆ, ಅವನು ತಿಂಕಿಂದೇ ರೀತಿನೇ ಬೇರೆ, ನೀವೆಲ್ಲ ಕೇಳಿದ್ದೀರಿ, ಆ ದೂತರು ಒಂದು ಮಾತನ್ನು ಹೇಳಿದರು, ಪಾಂಡವರಂತೂ ಸಿಗಲಿಲ್ಲ, ಆದರೆ ಕೀಚಕ ಮತ್ತು ಉಪಕೀಚಕರೆಲ್ಲ, ಒಬ್ಬ ಸ್ತ್ರೀಯ ನಿಮಿತ್ತದಿಂದ ಒಬ್ಬ ಗಂಧರ್ವನಿಂದ ಕೊಲ್ಲಲ್ಪಟ್ಟರು ಅಂತ ಸುದ್ದಿ ಕೊಟ್ಟಿದ್ದರು. ಇದನ್ನು ದುರ್ಯೋಧನ ಹೇಳಿಕೊಂಡ, ಅದನ್ನು ಆಚಾರ್ಯ ಕೋಟ್ ಮಾಡ್ತಾರಾಗ ಅವ್ರ ಬುದ್ಧಿ ಹೇಗೋಡಿತು ಗೊತ್ತಾ? ಇವತ್ತಿನ ದಿವಸ ಚತ್ವಾರ ಪ್ರಾಣಿನಾಂ ಶ್ರೇಷ್ಠಾಹ ಸದೈತ್ಯ ನರರಾಕ್ಷಸಿ, ಇಡೀ ಭೂಮಂಡಲದೊಳಗೆ ಅತ್ಯಂತ ಶ್ರೇಷ್ಠ ಬಲಶಾಲಿಗಳು ನಾಲ್ಕು ಜನ ಇದ್ದಾರೆ ಅಂತ ಹೇಳ್ತಾರೆ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಭೀಮಸೇನ, ಬಲರಾಮ, ಶಲ್ಯರಾಜ ಮತ್ತು ನಾಲ್ಕನ ಕೀಚಕ, ಐನವನು ಇಲ್ಲೇ ಇಲ್ಲ, ಅಷ್ಟು ಶ್ರೇಷ್ಠರಾದವರು ಇವರೆಲ್ಲ. ಈಕ್ವಲ್ ಅಲ್ಲ ಮತ್ತೆ, ಅನ್ಯೋನ್ಯ ಅನಂತರ ಬಲಾಹ ಕ್ರಮಾದೇವ ಪ್ರಕೀರ್ತಿತ, ಒನ್ ಆಫ್ಟರ್ ಅನದರ್ ಈ ಕ್ರಮದಲ್ಲಿ ಬಂದಿದ್ದಾರೆ ಅವರೆಲ್ಲ ಕೂಡ. ಈಗ ಸತ್ತಿರೋದು ಕೀಚಕ, ಮೇಲೆ ಮೂರರು ಯಾರೋ ಕೊಂದಿರಬೇಕು ಅಂತ, ಇನ್ಯಾರೂ ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಹೇಗೆ ಗೆಸ್ ಮಾಡ್ತಾನೋ, ಮೂರು ಜನ ಕೊಂದಿರಬೇಕು, ಅದರಲ್ಲಿ ಯಾರು ಕೊಂದಿರಬಹುದು? ಇಲ್ಲೊಂದು ವಿಷಯ ಇದೆ, ಎರಡಂಶ ಇದೆ. ಒಂದಂಶ ಸ್ತ್ರೀ ನಿಮಿತ್ತ ಸತ್ತಿದ್ದಾನೆ ಅಂತಿದೆ. ಸ್ತ್ರೀ ನಿಮಿತ್ತ ಸತ್ತಿದ್ದಾನೆ ಅಂದ ಮೇಲೆ ಬಲರಾಮದೇವರಿಗಾಗಲು ಶಲ್ಯರಾಜರಿಗೆ ಅಂಥ ಸ್ತ್ರೀ ಇದ್ದಾರೆ ಅಂತ ಉಲ್ಲೇಖ ಇಲ್ಲ. ಅಂದಮೇಲೆ ಅಂಥ ಸ್ತ್ರೀ ದ್ರೌಪದಿನೇ ಆಗಿರಬೇಕು, ಅವನ ಬುದ್ಧಿ ಓಡಿ ದ್ರೌಪದಿನೇ ಆಗಿರಬೇಕು. ಕೀಚಕರಂಥವನ್ನು ಕಾಮಿಸಬೇಕಾದ್ರೆ ಸಾಮಾನ್ಯ ಸ್ತ್ರೀ ಆಗಿರೋ ಸಾಧ್ಯತೆ ಇಲ್ಲ, ಅದು ಒಂದನೇ ಕಾರಣ. ಎರಡನೇ ಕಾರಣ, ನಿನ್ನೆ ನೋಡಿದ್ದೆ ಅವರ ತಲೆ ಮುರಿದು ಕೈಕಾಲು ಮುರಿದು ಗುದ್ದಲು ಸೇರಿಸಿತ್ತು. ಈ ರಿಪೋರ್ಟ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇರ್ಬೋದು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನೋಡಿ ಯಾರು ಕೊಂದಿರಬಹುದು ಗೆಸ್ ಮಾಡೋದು ಮಹಾಭಾರತ ಫಸ್ಟ್ ದೃಷ್ಟಾಂತ. ಇದಕ್ಕೆ ಫೀಲ್ಸಿದ್ದಾರೆ ಆ ಕೆಲಸ ಮಾಡಿತ್ತು, ದುರ್ಯೋಧನೆ ಅರ್ಥವಾಗಲಿ ಅಂತ ಹೇಳಿನಿ. ಕೀಚಕನೊಂದು ಬರೀ ಕೈಲಿ ಕೊಲ್ಲೋದು ವಿನಾಶಸ್ತ್ರಂ ತಥಾ ಹನ್ಯಾತ್, ಬಲರಾಮ ದೇವರು ಕೊಂದಿದ್ರೆ ಮುಸಲ ಹಲ ತೊಗೊಂಡು ಹಿಡಿಬಹುದಾಗಿತ್ತು, ಶಲ್ಯರಾಜ ಕೊಂದಿದ್ರೆ ಗದ ತಗೊಂಡಿರ್ತಿದ್ರು, ಬರೀ ಕೈ ಕೊಂದಿದ್ದಾರೆ ಭೀಮಸೇನೆ ಕೊಂದಿರಬೇಕು ಅಂತ ಹೇಳಿದರೆ. ಬರೀ ಕೈಯಲ್ಲಿ ಕೊಲ್ತಕ್ಕಂಥ ಗಂಡು ಅಂದ್ರೆ ಭೀಮಸೇನೆ, ಮತ್ತೇನು ಕೈಕಾಲು ಮುಂದೆ ಒಳ ಸೇರಿಸೋದಂದ್ರೆ ಏನರ್ಥ? ಇದು ಅಸಾಧಾರಣ ಬಲ ಬೇಕಿದೆ. ಮೊನ್ನೆ ರಾಮಾಯಣ ಕಾಲಕ್ಕೆ ಮಾಡಿದ್ದೇನೆ, ಗೆಲ್ಲೋದು ಬೇರೆ ಕೊಲ್ಲೋದು ಬೇರೆ, ಗೆಲ್ಲೋದಕ್ಕೆ ನಾಲ್ಕರಷ್ಟು ಬಲ ಇರಬೇಕು. ಜೇತುಂ ಚತುರ್ಗುಣ ಬಲೋಹಿ ಪುಮಾನ್ ಸ್ಯಾತ್, ಹಂತುಂ ಶತಾಧಿಕ ಬಲ, ಕೊಲ್ಲಲಿಕ್ಕೆ ನೂರರಷ್ಟು ಬಲ, ಗೆಲ್ಲಲಿಕ್ಕೆ ನಾಲ್ಕರಷ್ಟು ಬಲ, ಇಲ್ಲಿ ಕೊಂದಿದ್ದಾನೆ ಅಂದಮೇಲೆ ಭಾರಿ ಬಲ ಇರಬೇಕು. ಆ ಹಿನ್ನೆಲೆಯಲ್ಲಿ ಭೀಮಸೇನೇ ಆಗಿರಬೇಕು ಅಂತ ಗೆಸ್ ಮಾಡಿದನಂತೆ. ಗೆಸ್ವದು ಸರಿಯಾಗಿದೆ, ಅದೆಲ್ಲ ಪ್ರೀತಿಯಿಂದ ಮಾಡಿದ್ದಲ್ಲ, ದ್ವೇಷದಿಂದ ಮಾಡ್ತಾನೆ, ಅದಕ್ಕೆ ಅದು ಪುಣ್ಯ ಬರಲಿಲ್ಲ. ವೇದ ಓದಿದ್ರು ಭಕ್ತಿಯಿಂದ ಓದಿದರೆ ಹಾಗೋ ಹಾಗೆ. ಇಷ್ಟು ಹೇಳಿ ಪಾಂಡವರು ಸಿಕ್ಕರು, ಈಗ ಈಗ ಅದು ಹೊರಡೋದೆ, ಅವ್ರನ್ನ ಸಿಕ್ಕಾಯ್ತು ಹೋಗೋಣ ಅಂತ ಹೇಳಿದ ತಕ್ಷಣ ಈ ರೀತಿ ಬರೀ ಅನುಮಾನದಿಂದ ಸಿದ್ಧ ಮಾಡೋಕ್ಕಾಗೋದಿಲ್ಲ, ಎದುರು ಬಂದು ನಿಲ್ಲಬೇಕು, ಪ್ರತ್ಯಕ್ಷ ಕಾಣಬೇಕು. ಪ್ರತ್ಯಕ್ಷ ಕಾಣಬೇಕಾದ್ರೆ ಒಂದು ಉಪಾಯ ಮಾಡಬೇಕು ಏನು ಅಂತ ಎಲ್ಲ ತೀರ್ಮಾನ ಮಾಡ್ತಾರೆ. ದುರ್ಯೋಧನ ಶಕುನಿಗಳು ಹೊಡೆದ ವಿಚಾರ ಎಷ್ಟು ಯೋಚನೆ ಮಾಡ್ತಾರೆ ಪಾಂಡವರ ಬಗ್ಗೆ. ಅವರು ಹೊರಗೆ ಬಂದರೆ ಗುರ್ತಿಳಿಯಲಿಕ್ಕೆ ಸಾಧ್ಯ, ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು ಅಂದರೆ, ಅವರು ಏನು ಮಾಡಿದ್ರು ಹೊರಗೆ ಬರೋದಿಲ್ಲ, ಆದರೆ ಗೋವುಗಳನ್ನು ಗ್ರಹಣ ಮಾಡಿದರೆ ಹೊರಗೆ ಬರ್ತಾರೆ ಅಂತ ಹೇಳ್ತಾರೆ. ಗೋವುಗಳನ್ನು ಗ್ರಹಣ ಮಾಡಿ ರಕ್ಷಣೆಗೋಸ್ಕರ ಬಂದೇ ಬರ್ತಾರೆ. ಆದರೆ ಸಮಸ್ಯೆ ಇದೆ, ನಿಜ. ಏನು ಸಮಸ್ಯೆ? ಅಕಸ್ಮಾತ್ ತಾವು ಬಂದರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಿಸ್ಬೇಕು. ಆದರೆ ಯೋಚನೆ ಮಾಡೋದಿಲ್ಲ, ಗೋವುಗಳಿಗೋಸ್ಕರ ಏನು ಬೇಕಾದ್ರೂ ತಯಾರು. ಅರ್ಜುನ ಮಾಡಲಿಲ್ಲ ಆಗಾಗಲೇ, ಆಗ ಗೋವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ 1 ವರ್ಷ ತೀರ್ಥಯಾತ್ರೆಗೆ ಹೋದರೂ ಪರವಾಗಿಲ್ಲ ಅಂತ ಹೋಗಿಲ್ವಾ? ಪಾಂಡವರ ಧ್ಯೇಯ ಅದು. ಅದಕ್ಕೆ ಮಹಾಭಾರತದಲ್ಲಿ ಹೇಳ್ತಾರೆ, ಪ್ರಾಣ ಹೋದರೂ ಪರವಾಗಿಲ್ಲ, ನಿಮಗೆ ರಕ್ಷಣೆ ಮಾಡಲಿಕ್ಕೆ ಆಗದೆ ಹೋದರೂ ಪರವಾಗಿಲ್ಲ, ಪ್ರಯತ್ನ ಮಾಡಿ ಸತ್ರೂ ಪರವಾಗಿಲ್ಲ, ಗೋಬ್ರಾಹ್ಮಣರನ್ನು ಬಿಡಬೇಡಿ ಅಂತ ಹೇಳ್ತಾರೆ. ಅದನ್ನು ಪಾಲನೆ ಮಾಡ್ತಿದ್ದಾರೆ. ಅದಕ್ಕೆ ಪಾಂಡವರು ಹೊರಗೆ ಬರ್ತಾರೆ, ಈಗ ನಾವು ಹೋಗಿಬಿಡೋಣ, ನಾವು ಹಿಡಿಬೇಕು ಅವ್ರು ಬಿಡಿಸ್ತಾರೆ. ಇದು ದುರ್ಯೋಧನ ಮಾಡಿದ ತಂತ್ರ ಇತ್ತು. ತಕ್ಷಣವೇ ಎಲ್ಲರೂ ಒಪ್ಪಿಕೊಂಡ್ರು. ಭೀಷ್ಮ ದ್ರೋಣರು ಹೋಗಲೇಬೇಕಾಗಿತ್ತು. ದೋಡರು ಮಾತು ಕೊಟ್ಟಿದ್ರು, ನೆನಪಿರಬೇಕು, ಮೊನ್ನೆ ಖಾಲಿ ಬಿದ್ದಾಗ ನಿಮ್ಮನ್ನು ಕಾಪಾಡ್ತೇನೆ ಅಂತ ಹೇಳಿದ್ರು, ಅದಕ್ಕೆ ಹೊರಟರು. ದೋಡ ಜೊತೆ ಭೀಷ್ಮರು ಕ್ಲೋಸ್ ಫ್ರೆಂಡ್, ಅವರು ಹೊರಟರು. ಎಲ್ಲ ಸೇರಿ ಎರಡು ಭಾಗ ಮಾಡ್ಕೋತಾರೆ, ಒಂದು ಭಾಗ ದಕ್ಷಿಣ ಗೋಗ್ರಹಣಕ್ಕೆ, ಇನ್ನೊಂದು ಭಾಗ ಉತ್ತರ ಗೋಗ್ರಹಣಕ್ಕೆ. ಎರಡು ದಿಕ್ಕಿನಲ್ಲಿ ಅಟ್ಯಾಕ್ ಮಾಡಬೇಕು, ಯಾಕೆಂದರೆ ಒಂದು ಕಡೆ ಬಂದರೆ ಅಕಸ್ಮಾತ್ ವಿರಾಟ್ ರಾಜ ಬಂದು ಏನೋ ಮಾಡಿಬಿಡ್ಬೋದು, ಎರಡು ಕಡೆ ಬಂದಾಗ ಆಪ್ಷನ್ ಇರೋರು ಇನ್ನೊಂದು ಬರಲೇಬೇಕಾಗತ್ತೆ. ಕುತಂತ್ರ ಇದೆಲ್ಲ ಮಾಡಿ ಅದು ದಕ್ಷಿಣ ಗೋಗ್ರಹಣವನ್ನು ಮಾಡಿದರಂತೆ. ವಿರಾಟ್ ರಾಜನ ಸುದ್ದಿ ಹೋಯಿತು, ತಕ್ಷಣ ವಿರಾಟ್ ರಾಜ ಬಿಡಿಸಕ್ಕೆ ಅಂತ ಹೊರಟ. ಆಗ ಧರ್ಮರಾಜ ಹೇಳ್ತಾರೆ, ಎಷ್ಟು ಅಪೂರ್ವ ಮಾತಾಡ್ತಾರೆ, ಗೋವುಗಳು ಅಂದರೆ ಹ್ಯಾಂಗೆ ನೋಡ್ಕೋಬೇಕು. ಧರ್ಮರಾಜ ತಿಳಿಸ್ತಾನೆ, ವಿರಾಟ ರಾಜ ಹೋಗಿ ವಾಪಸ್ಸು ಬರಬಾರದು, ಸೋತು ಬರಬಾರದು, ಅದರಿಂದ ಗೋವುಗಳನ್ನು ರಕ್ಷಣೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ. ನೋಡು ನಾನು ಬರ್ತೇನೆ ಅಂತ ಹೇಳಿದರೆ, ನಾನು ಬರ್ತೇನೆ, ಯತಿಗಳು ಹೋಗಬಹುದಾ ಅಂದರೆ ಅದನ್ನು ಹೇಳ್ತಾರೆ. ವಿಪ್ರೋಪ ಯುದ್ಧೇತ ಮಹಾಪ್ರಭಾವ, ಬ್ರಾಹ್ಮಣನು ಯುದ್ಧ ಮಾಡಬೇಕು, ಉಳಿದಂತೆ ಬ್ರಾಹ್ಮಣ ಯುದ್ಧ ಮಾಡಬಾರದು, ಯತಿಗಳನ್ನು ಯುದ್ಧ ಮಾಡಬಾರದು. ಇಂಥ ಸನ್ನಿವೇಶಕ್ಕೋಸ್ಕರ ಯತಿಗಳು ಯುದ್ಧ ಮಾಡಬೇಕು. ಇವತ್ತು ಅರ್ಥ ಮಾಡಿಕೊಂಡ್ರೆ ಗೋವುಗಳ ಸಂರಕ್ಷಣೆ ಪ್ರಾಣವನ್ನು ಪಣವಿಟ್ಟು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಪ್ರಾಣವನ್ನೇ ತೆಗೆಯೋ ಜನ ಇದೆ ಇವತ್ತು, ಎಷ್ಟು ಜನ ಗೊತ್ತಾ? ಗೋ ಗ್ರಾಸ ಕೊಡಬೇಕು ಅಂತ ಶಾಸ್ತ್ರ ಹೇಳಿದರೆ ಗೋವುಗಳನ್ನೇ ಗ್ರಾಸ ಮಾಡ್ಕೊಂಡು ತಿಂದಾಕಿದೆ, ಗೋವುಗಳೇ ಅವರಿಗೆ ಗ್ರಾಸ. ಎಷ್ಟು ಜನ ತಿಂತಾರೆ ಗೊತ್ತಾ? ಅದಕ್ಕೂ ತಿನ್ನೋರೆಲ್ಲ ಹಾಲು ಕುಡಿಯೋರೆ, ಗೋವಿನ ಹಾಲು ಕುಡಿಯೋರೆ. ಇದರಿಂದ ತಾಯಿನ ಕೊಲ್ಲೋ ಬುದ್ಧಿ ಬರುತ್ತೆ ತಾನೆ, ಅದೇ ಬುದ್ಧಿ ಬರೋದು. ಹಾಲು ಕುಡಿಸಿದ ತಾಯಿನೂ ಕೊಲ್ತಾನೆ, ಇಲ್ಲಿ ಗೋವನ್ನು ಕೊಂದಿದ್ದರ ಫಲ. ಎಲ್ಲರೂ ಹೋದರು, ಪಾಂಡ ವಿರಾಟ ರಾಜ ನಾನು ಬರ್ತೇನೆ ಹೋಗು ಹೊರಟರು. ಆಮೇಲೆ ಹೇಳ್ತಾರೆ, ಅಲ್ಲ ವಿರಾಟ ರಾಜ, ಸ್ವಲ್ಪ ಯೋಚನೆ ಮಾಡಿದ್ದೀಯ ನೀನೀಗ, ಎಂಥ ಮಹಾನುಭಾವನ ಬಿಟ್ಟು ಹೋಗ್ತೀಯಲ್ಲ ಅಂತ ಕೇಳಿದರು. ಯಾರು ಅಂತ ಕೇಳಿದರೆ, ಆ ಮಲ್ಲ ಬಂದಾಗ ನೀನು ಕಾಪಾಡಿದ್ದು ಯಾರು ಬರೆಯಾದೇನ, ಆ ಬಲ್ಲವ ಆತನ ಕರ್ಕೊಂಡು ಹೋಗು ಅಂತ ಹೇಳಿದರೆ. ಅಂತ ಹೇಳಿ ಇವ್ರು ಎಂಥ ಒಳ್ಳೆ ಕೆಲಸ ಮಾಡಿದೆಯಲ್ಲ, ನಾನು ವಾಯುದೇವರನ್ನು ಕರ್ಕೊಂಡು ಹೋಗೋದು ಕೆಲಸ ಆಗೋದಿಲ್ಲ ಅಂತ. ವಾಯುದೇವರ ಜೊತೆ ಇರಬೇಕಾದ್ರಿಂದ ಕಷ್ಟ ಹೇಳಿ, ಅದು ವಾಯುಸ್ತುತಿ ಹೇಳ್ಕೊಂಡು ಹೋಗ್ಬೇಕು ಕೊನೆ ಪಕ್ಷ. ವಾಯುದೇವರು ಹಿಂದೆ ಬರೋದು ಯಾವಾಗ? ಮಾತರಮೇ ಮಾತರೀಶ್ವನ್ ಹೇಳಿದರೆ ಬರ್ತಾರೆ, ಅಷ್ಟೆಲ್ಲರೂ ಹೊರಡ್ತಾರೆ. ನಕುಲ ಸಹದೇವರು ಹೋಗ್ತಾರೆ, ಯುದ್ಧ ನಡೀತಾ ಇದೆ. ಯುದ್ಧದಲ್ಲಿ ಒಂದು ಹಂತದಲ್ಲಿ ವಿರಾಟ್ ರಾಜ ಸೋತು ಬಿಡ್ತಾನೆ. ಆತನನ್ನು ಸುಶರ್ಮ ಬಂದಿರ್ತಾನೆ, ಸಂಸತ್ತಕರ ರಾಜ, ಅವರು ಸೆರೆ ಹಿಡಿದು ಕಟ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಧರ್ಮರಾಜ ಕೇಳ್ತಾನೆ, ಭೀಮಸೇನ ಇನ್ನು ಬಿಡಿಸ್ಬಿಡ ಆತನನ್ನ, ಆತನ ರಕ್ಷಣೆ ಕೊಡಬೇಕು ಅಂತ ಹೇಳಿ ಕಷ್ಟ ಭೀಮಸೇನ. ಅಣ್ಣ ನಿನ್ನ ಮಾತಿಗೆ ಕಾಯ್ತಾ ಇದ್ದೆ ನಾನು, ನೀನು ಅನುಮತಿ ಕೊಟ್ಟಷ್ಟ ಹೊರಡ್ತೆ ನೋಡು ಅಂತ ಹೊರಟ್ರಂತೆ. ಕಷ್ಟ ಧರ್ಮರಾಜ ಕರೀತಾನೆ ಭೀಮಸೇನ, ನೀನು ಹೇಗೆ ಯುದ್ಧ ಮಾಡಬೇಕು ಗೊತ್ತಾ? ಮನುಷ್ಯರು ಯುದ್ಧ ಮಾಡದೆ ಮಾಡಬೇಕಪ್ಪ, ನಿನ್ನ ಶಕ್ತಿ ತೋರಿಸ್ಬೇಡ ಅಂತ ಹೇಳಿದರು. ಭೀಮಂತು ಅದನ್ನು ಅಜ್ಞಾತವಾಗಿ ಗೊತ್ತು ಸಿಗಬಾರ್ದಲ್ಲ, ಮನುಷ್ಯರು ಯುದ್ಧ ಮಾಡದೆ ಮಾಡಬೇಕು. ಅದು ಮನುಷ್ಯರೆಲ್ಲ ದೇವತೆಗಳು ಅಂತ ಅರ್ಥ, ಪಾಂಡವರೆಲ್ಲ ದೇವತೆಗಳು. ಆಯಿತು ಅಂತ ಹೋಗ್ತಾರೆ. ಅವ್ರು ಎಷ್ಟು ಮೇಲೆ ಮಾಡಿದ್ರು ಅವ್ರ ಯುದ್ಧ ಅವ್ರ ಯುದ್ಧನೇ. ಒಂದು ಕ್ಷಣದಲ್ಲಿ ಸೀನ್ ಬದಲಾಗಿ ಹೋಯಿತು. ವಿರಾಟ ರಾಜರ ಸೈನ್ಯ ಸೋತಿತ್ತು, ವಿರಾಟ ರಾಜ ಸೋತಿದ್ದ. ಭೀಮಸೇನ ದೇವರು ಯಾವಾಗ ಎಂಟರ್ ಆಗ್ತಾರೋ ಪೂರ್ತಿ ಬದಲಾಯಿತು ಸೀನ್. ಸೈನ್ಯ ಗೆದ್ದಿತ್ತು, ಅವನ ಸೈನ್ಯ ಸೋತಿತ್ತು. ವಿರಾಟ ರಾಜನ ನೋಡ್ದ, ಸುಶರ್ಮ ಭಯ ಆಯಿತು. ವಿರಾಟನ ಬಿಟ್ಟೇ ಬಿಟ್ಟ, ಬಿಡಿಸ್ಕೊಂಡು ಸುಶರ್ಮನ ಕಟ್ಟಿ ಎಳ್ಕೊಂಡು ಬರ್ತಾರೆ. ಧರ್ಮರಾಜನ ಕಾಲ ಹತ್ರ ಬಿಡಿಸ್ತಾರೆ, ಮತ್ತೆ ಜಯದ್ರಥನನ್ನು ಖಾಲಿ ಬಿಡಿಸಿದ್ರು, ಈಗ ಇವನನ್ನು ಖಾಲಿ ಬಿಡಿಸಿದ್ರು. ಧರ್ಮರಾಜ ಗೊತ್ತಲ್ಲ, ಶಾಂತ ಸ್ವಭಾವ, ನಮ್ಮ ಕೆಲಸ ಆಯ್ತಲ್ಲ ಭೀಮಸೇನ, ಗಟ್ಟಿಯಾಗಿ ಮಾತಾಡೋಗಿಲ್ವಲ್ಲ, ಬಿಟ್ಟು ಬಿಡು ಸಾಕು ಅಂತ ಹೇಳಿದರು. ನಾನು ಹಾಗೆಲ್ಲ ಬಿಡೋದಿಲ್ಲ, ದಾಸ ಅಂದರೆ ಬಿಡ್ತೇನೆ, ಅದೇ ಯಾವಾಗಲೂ ಬದ್ಧ ಸಿದ್ಧಾಂತ ಅಂದರೆ ದಾಸ, ದಾಸನೇ ಬಿಟ್ಟುಬಿಡ್ತೇನೆ ಅಂತ ಹೇಳಿದ. ದಾಸ ಅಂತ ಅವನು ಒಳಗಿಂದ ಅನ್ನೋದಿಲ್ಲ, ಇದು ಮುಖ್ಯ. ಹೊರಗಿಂದ ಅಂದರೆ ಅಲ್ಲಿಂದ ಮತ್ತೆ ಎಸ್ಕೇಪ್ ಆಗ್ತಾನೆ, ಮುಂದೆ ಯುದ್ಧದಲ್ಲಿ ಸಾಯ್ತಾನೆ, ಅವನು ಕುರುಕ್ಷೇತ್ರದಲ್ಲಿ ಸಾಯ್ತಾನೆ. ಅದು ಆಮೇಲೆ ನೋಡೋಣ. ಈ ಕಡೆಗೆ ಅವತ್ತು ರಾತ್ರಿ ವಾಪಸ್ಸು ಬರಲಿಲ್ಲ ಅವನು. ನೋಡಿದ ವಿರಾಟ ರಾಜ ಭಾರಿ ಭಾರಿ ಆಶ್ಚರ್ಯ ಆಗೋಯ್ತು, ಎಂಥ ಮಹಾನುಭಾವರು ನೀವು, ನನ್ನ ಪ್ರಾಣ ಉಳಿಸಿದಿರಿ, ನನ್ನ ಗೋವುಗಳನ್ನು ಉಳಿಸಿದ್ದೀರಿ, ಸರ್ವಸ್ವ ರಕ್ಷಣೆ ಮಾಡಿದ್ದೀರಿ, ಅದಕ್ಕೆ ನನಗೀಗ ಶಸ್ತ್ರೀಗ ನಾನು ರಾಜ, ನೀವೇ ರಾಜರದ್ದು ಘೋಷಣೆ ಮಾಡಿಬಿಟ್ಟೆ. ಅರ್ಥ ಆಯ್ತಲ್ಲ, ಯಾರು ರಾಜ್ಯದಲ್ಲಿದ್ದರು ಅಂತ ಅರ್ಥ ಆಯ್ತಲ್ಲ. ಈಗ ಸಹಾಯ ಮಾಡಲಿಕ್ಕೆ ಬಂದಿದ್ದರೆ ಹೊರತು ಸಹಾಯ ತಗೊಳ್ಳಿಕ್ಕೆ ಪಾಂಡವರು ಬಂದಿರಲಿಲ್ಲ, ನಿಮ್ಮದೇ ರಾಜ್ಯ. ಎಂಥ ಮಹಾನುಭಾವ ಈತ, ಎಂಥ ಬಲ್ಲವ, ಅಡಿಗೆವನು ಅಂತ ಏನೋ ತಿಳ್ಕೊಂಡು ಬಿಟ್ಟಿದ್ದೆ, ಮಹಾವೀರ ಈತ ಅಂತ ತೀರ್ಮಾನ ಮಾಡಿ ಒಂದು ಮುಖ್ಯ ಕಾರಣ ಹೇಳ್ತಾರೆ. ಜನಕ್ಕೆ ಗೊತ್ತಿಲ್ಲ ಅವತ್ತು ರಾತ್ರಿ ಯಾತಕ್ಕೆ ವಾಪಸ್ಸಾಗಲಿಲ್ಲ ಅಂತ ಪ್ರಶ್ನೆ. ಅವತ್ತು ರಾತ್ರಿ ವಾಪಸ್ಸಾಗಿಬಿಟ್ಟಿದ್ರೆ ಮರು ದಿವಸ ಅರ್ಜುನ ಹೋಗೋ ಪ್ರಸಂಗ ಇವರೇ ಹೋಗ್ತಿದ್ರು ಅಂದ್ರು. ಯಾತಕ್ಕೆ ಹೋಗಲಿಲ್ಲ ಅಂತ ಅಂತ ಹೇಳ್ತಾನೆ, ನಿಮ್ಮಂಥ ಮಹಾವೀರರನ್ನು ನಾನು ಒಳ್ಳೆ ಗೌರವದಿಂದ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ಬೇಕು, ವೈಭವದಿಂದ ಕರ್ಕೊಂಡು ಹೋಗ್ಬೇಕು, ರಾತ್ರಿ ರಾತ್ರಿ ಎಂಟರ್ ಆಗೋದು ಬೇಡ, ಬೆಳಿಗ್ಗೆ ಪುರಪ್ರವೇಶ ಮಾಡೋಣ ಅಂತ ಹೋದನು. ಇಲ್ಲಿ ಟೈಮ್ ಸಿಕ್ಕ, ಇಲ್ಲಿ ಉಳ್ಕೊಂಡು ನೈಟ್ ಹಾಟ್ ಅಲ್ಲೇ ಮಾಡ್ತಾರೆ, ಮರು ದಿವಸ ಆ ಕಡೆಯಿಂದ ಹಿಡಿತಾರೆ ಅವರು. ಅಲ್ಲಿಗೆ ಸಪ್ತಮಿಯಲ್ಲಿ ಅಷ್ಟಮಿಯಲ್ಲಿ ಹಿಡಿದಿದ್ದು ಯಾರು ಡೇಟ್ ಕೊಟ್ಟು ತಿಥಿ ಕೂಡ ಹೇಳ್ತಾರೆ ಮಹಾಭಾರತದಲ್ಲಿ. ಬೇರೆದು ಸುದ್ದಿ ಬಂತು, ಆ ಕ್ಷಣಕ್ಕೆ ಹೋಗೋರು ಯಾರೂ ಇಲ್ಲ, ಉತ್ತರ ಕುಮಾರ ಉಳ್ಕೊಂಡಿದ್ದ ಅಷ್ಟೇ. ಉತ್ತರ ಕುಮಾರ ಒಬ್ಬನಿದ್ದ, ಅವನೊಬ್ಬನೇ ಬಿಟ್ಟೋಗಿದ್ರು, ಇನ್ಚಾರ್ಜ್ ಒಬ್ಬನ ಇರಬೇಕಲ್ಲ ಬಿಟ್ಟೋಗಿದ್ರು ಅಷ್ಟೇ. ರಾಜಕುಮಾರ ಅಂತ ಬಿಟ್ಟಿದ್ರು ಎಲ್ಲರೂ ಅವನ ಮುಂದೆ ಹೇಳಿದರು. ಆಗ ಶುರು ಮಾಡಿದ ಅವನು, ಕೇಳಿದ ಆಮೇಲೆ ಉತ್ತರ ಪುರಾತ ಅಂದರೆ ಭಾರಿ ಪ್ರಸಿದ್ಧ, ಉತ್ತರ ಪೌರುಷ ಅಂತಲೇ ಹೆಸರು ಅದಕ್ಕೆ. ಉತ್ತರ ಭೂಪ ಅಂತ ಕರೆದ್ರೆ ಅವನ ಕೈಲಾಗದು ಅಂತಲೇ ಅರ್ಥ ಆಗಿಬಿಟ್ಟಿದೆ. ಬಟ್ ಮಹಾಭಾರತ ಹಾಗೆ ಹೇಳೋದಿಲ್ಲ, ಅವನು ಮಹಾವೀರನೇ ಪಾಪ, ಚಿಕ್ಕವನಷ್ಟೇ, ಸ್ವಲ್ಪ ಹೆಚ್ಚು ಮಾತಾಡ್ತಿದ್ದ ಅಷ್ಟೇ ಹೊರತು ಅವನ ಕೈಲಾಗದವನಲ್ಲ, ಮುಂದೆ ಆತನ ಮಹಿಮೆ ಹೇಳ್ತಾರೆ ಪಾಪ. ಅದು ಹೇಳಿದ, ನಾನೇನೋ ಹೋಗ್ತೇನೆ, ಆದರೆ ನಮ್ಗೆ ಒಂದೇ ಪ್ರಶ್ನೆ ಅಂತ ಹೇಳಿದಂತೆ, ಏನು ಪ್ರಶ್ನೆ? ಅದು ಯಾರ ಜೊತೆ ಯುದ್ಧ ಮಾಡೋದು ಅಂತ ಹೇಳ್ತಾರೆ. ಸೊ ಯಾರ ಜೊತೆ ಯುದ್ಧ ಮಾಡೋದು? ಭೀಷ್ಮರೋ ಮುದುಕರು ಪಾಪ, ದ್ರೋಣರೋ ಬ್ರಾಹ್ಮಣರು, ಅಶ್ವತ್ಥ ಅವರು ಅವ್ರ ಮಗ, ದುರ್ಯೋಧನ ಜೂಜಾರದವರು, ಕರ್ಣ ಸೂತಪುತ್ರ, ನನ್ನ ಮ್ಯಾಚಿಗೆ ಯಾರೂ ಇಲ್ಲ ಅಂತ ಒಂದು ಪಾಪ. ಅವ್ರು ವಿಚಾರ ನೋಡಿ ಹೇಗಿದ್ದಾರೆ ಪುಣ್ಯಾತ್ಮ, ನನಗೆ ಯಾರು ಈಡೇ ಆಗೋದಿಲ್ಲ, ಏನು ಮಾಡೋದು ಈಗ ಅಂತಾರಂತೆ. ಆಗ ಉಳಿದೋಗುತ್ತೆ, ಏನಾದರೂ ಆಗಲಪ್ಪ ನಿರ್ವಾಹ ಇಲ್ಲಿ, ಏನು ಮಾಡೋಕ್ಕಾಗಿ ಹೋಗು ಅಂತ ಬಿಡಿಸ್ಬೇಕಲ್ಲ ಹೋಗು ಅಂದ್ರಂತೆ. ಅದೆಲ್ಲ ಸರಿನೇ, ಸಾರಥಿ ಇಲ್ವಲ್ಲ, ಹೇಗೆ ಹೋಗೋದು ನಾನೀಗ? ಸಾರಥಿ ಇಲ್ವಲ್ಲ, ಸಾರಥಿ ಒಬ್ಬ ಇದ್ದಿದ್ರೆ ಹೇಗೆ ಯುದ್ಧ ಮಾಡ್ತಿದ್ದೆ ಗೊತ್ತಾ? ನೋಡಿದ್ರೆ ಅರ್ಜುನ ಅಂತ ಕರಿಬೇಕಾಗಿ ಯುದ್ಧ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಅರ್ಜುನ ಆಗಲ ರೋಲ್ ಮಾಡಲ್ಲ ಅವರಿಗೆಲ್ಲ ಕೂಡ, ಭೀಮಸೇನ ರೋಲ್ ಮಾಡಲ್ಲ ಅಲ್ಲ, ಯಾಕಂದ್ರೆ ಅಷ್ಟು ಪೇರು ಇದ್ದಾರೆ, ರೋಲ್ ಮಾಡಲ್ ಮಾಡ್ಕೊಂಡಿದ್ದೆ ಏನಾಗುತ್ತೆ ಈಗ? ಭೀಮಸೇನ ಭಾರಿ ಜಾಸ್ತಿ ಆದ್ರಿಂದ ಅರ್ಜುನನ ರೋಲ್ ಮಾಡಲ್ ಮಾಡ್ಕೊಂಡಿದ್ದೆ. ನೋಡಿದ್ರೆ ಅರ್ಜುನ ಅಂತ ಕರಿಬೇಕು ನನ್ನನ್ನು ಅಂತ ಹೇಳಿದ್ರಂತೆ. ಆಗ ದ್ರೌಪದಿ ನೋಡ್ತಾರೆ, ಇವ್ರ ಹಣೆ ಬರ ಗೊತ್ತವ್ರಿ ಪಾಪ, ಮಹಾವೀರರೇ ಅವ್ರ ಮುಂದೆ ಏನೂ ಅಲ್ಲ, ಎಷ್ಟು ಬಲ್ಪ್ ಇದ್ರು ಕೂಡ ಸೂರ್ಯ ಮುಂದೆ ಯಾವ ಬಲ್ಪು ಅಲ್ವಲ್ಲ, ಅವ್ರು ಭೀಷ್ಮದ್ರೋಣಾದಿಗಳಿದ್ದಾರೆ, ಅವ್ರು ಗೊತ್ತಿಲ್ಲೇತಾನೆ ಪಾಪ. ಉತ್ತರ ಕುಮಾರ, ಯೋಚನೆ ಮಾಡಬೇಡ, ನಿಮ್ಮೊಬ್ಬ ಸಾರಥಿ ಇದ್ದಾರೆ, ಕೊಡ್ತೇನೆ ಹೋಗ್ತೀವಿ ಅಂತ ಹೇಳಿದ್ರೆ, ಓ ಹೋಗ್ಬಿಡ್ತೇನೆ ಅಂತ ಹೇಳ್ತಾರೆ. ಯಾರಂತ ಸಾರಥಿ ಅಂದರೆ, ಬೃಹನ್ನಡೆ ಇದ್ದಾರಲ್ಲ ಆತ ಸಾರಥಿ ಅಂದ್ರೆ, ಪಡ್ಕೊಂಡ್ಬಿಡ್ತಾ ಹಣೆ ಹಣೆನ, ನನಗೆ ನಪುಂಸಕ ಸಾರಥಿನ, ಇನ್ನು ಗತಿ ಏನಾಗಿದೆ, ನಾನು ಪ್ರಶ್ನೆಗೆ ಏನಾಗುತ್ತೆ ಅಂತ ಕೇಳ್ತಾನೆ ಪಾಪ. ಆಗ ಸಮಾಧಾನ ಮಾಡ್ತಾನೆ, ಆಗ ತಿಳ್ಕೊಂಡ್ಬಿಡ್ಬೇಡ, ಆತ ಅಂತಿಂತವ್ರು ಸಾರಥಿಯಾಗಿದ್ದವನಲ್ಲ, ಅರ್ಜುನನಿಗೆ ಸಾರಥಿಯಾಗಿದ್ದವನು ಗೊತ್ತಾ ಅಂತ ಹೇಳಿದರು. ಅರ್ಜುನನಿಗೆ ಸಾರಥಿ ಏನೋ ತಿಳ್ಕೊಂಡ್ಬಿಟ್ಟಿದ್ದಿ, ಕಾಂಡವನ ದಹನವನ್ನು ಅರ್ಜುನ ಮಾಡಿದನಲ್ಲ, ಸಾರಥಿಯಾಗಿದ್ದವ್ರು ಗೊತ್ತಾ ಈ ಬೃಹನ್ನಡಿ ಅಂತ ಹೇಳಿದರು. ಆಗ ಉತ್ತರ ಕುಮಾರಿ ಭಾರಿ ಗೌರವದ ಪ್ರಶ್ನೆ ಆಯಿತು, ಹಾಗಿದ್ರೆ ಬರಲಿ ಅಂತ ಹೇಳ್ತಾ. ನಿಜ ಅರ್ಜುನನೇ ಆಯ್ತ ಪ್ರಭನ್ನಡೆ, ಅರ್ಜುನನೇ ಸಾರಥಿಯಾಗಿದ್ದ ಅಂತ ಹೇಳ್ತಾ ಗುಟ್ಟು ಬಿಟ್ಕೊಡೋದಿಲ್ಲ. ಆ ಕ್ಷಣಕ್ಕೆ ಸರಿ ಹೋಯಿತು. ಅದೇ ರೀತಿದೆ ನಂದಗೋಪದ ಹತ್ರ ಗರ್ಗಾಚಾರ್ಯರು ಬಂದಾಗ, ಈ ಕೃಷ್ಣನ್ ಯಾರನ್ನು ತಿಳ್ಕೊಂಡಿದ್ದಿ, ನಾರಾಯಣನಿಗೆ ಸ್ವಲ್ಪ ಕಡಿಮೆ ಇಲ್ಲ ಅಂತ ಹೇಳಿರ್ತಾರೆ. ನಾರಾಯಣನೇ ಅಂತ ನೈರಕ್ಕೆ ಹೇಳಬಾರ್ದು ಅಂತ ಉಪಾಯ ಹೇಳಿರ್ತಾರೆ, ಇಲ್ಲ ಅದೇ ರೀತಿ ಹೇಳ್ತಾರೆ. ಎಲ್ಲ ಶುರುವಾಯಿತು, ಅರ್ಜುನ ಹೋಗ್ತಾನೆ, ಮುಂದೆ ಸಾರ ಶುರುವಾಗ್ತಾ ಇದೆ, ಹೋಗ್ಬೇಕಾದ್ರೆ ಉತ್ತರೇ ಬರ್ತಾಳೆ, ತಮಾಷೆ ಆಗುತ್ತೆ. ಹಾಗಿದ್ರೆ ಸೈರಂದ್ರಿ, ನೀನು ಕರ್ಕೊಂಡು ಬಾ ಹೋಗಿ ಆ ಬೃಹನ್ನಡೆ ಅಂತ ಕರೀತಾನೆ ಉತ್ತರ ಕುಮಾರ. ನೋಡು ವಿಷಯ ಹಿಡಿದ್ದೇನೆ ಅಷ್ಟೇ, ನನ್ನ ಕೆಲಸ ಅಲ್ಲ ಅದು, ನಿನ್ನ ತಂಗಿನ ಕೆಲಸ ಕೆಲಸ ಅಂತ ಹೇಳ್ತಾನೆ. ನಾನೇ ಕರ್ಕೊಂಡು ಬರಲಿ, ನಿಮ್ಮ ಕಡೆಯಿಂದ ಯಾರು ಹೋಗ್ಬೇಕಲ್ಲ. ಆಗ ಆಯಿತು ಅಂತ ಹೇಳಿ ಉತ್ತರ ಕುಮಾರ್ ಉತ್ತರೇ ಕರೀತಾಳೆ. ಆಗ ಅರ್ಜುನ ಬರ್ತಾನೆ, ಬೃಹನ್ನಡಿಯಾಗಿ ಇದ್ದಾನೆ ಪಾಪ, ರಥವನ್ನು ಏರ್ಲಿಕ್ಕೆ ಹೋಗ್ತಾನೆ. ಆಗ ಆಕೆ ಕೇಳ್ತಾಳೆ, ಗುರುಗಳೇ ಉತ್ತರೇ ಶಿಷ್ಯ ಅರ್ಜುನನಿಗೆ, ನಮ್ಮ ಅಣ್ಣ ಗೆದ್ದು ಬಿಡ್ತಾನೆ, ಗೆದ್ದ ಮೇಲೆ ನೀವು ಆ ಕೌರವರು ಚಿತ್ರ ವಿಚಿತ್ರ ವಸ್ತ್ರಗಳನ್ನು ಹಾಕೊಂಡು ಬಂದಿರ್ತಾರೆ, ನನಗೆ ಆಟಕ್ಕೆ ಬೇಕಾಗತ್ತೆ, ತೊಗೊಂಡು ಬನ್ನಿ ಅಂತ ಹೇಳಿದ್ರು. ತೊಗೊಂಡು ಬರೋ ನಿಜ ಅಣ್ಣ ಗೆಲ್ಲ ಸುಳ್ಳು ಅಷ್ಟೇ ಹೊರತು, ನಮ್ಮ ಅಣ್ಣ ಗೆಲ್ಲ ಬಿಡ್ತಾರೆ ತೊಗೊಂಡು ಬಂದಿರುತ್ತೆ, ಆಯ್ತಾಯ್ತು ಅಂತ ಅರ್ಜುನ ಹೊರಡ್ತಾನೆ. ಆಗ ಅಲ್ಲಿಂದ ಕವಚ ತೊಡ್ಕೊಳ್ಳೋಕೆ ಹೋಗ್ತಾರೆ, ಅರ್ಜುನ ಉಲ್ಟಾ ಪಲ್ಟಾ ಕವಚ ಹಾಕ್ಕೊಂಡ, ಸರಿಗೆ ಹಾಕ್ಕೊಳ್ಳಿಲ್ಲ. ಉತ್ತರ ಕುಮಾರ ನೋಡ್ತಾನೆ, ನೀನು ಕವಚ ಹಾಕ್ಕೊಳ್ಳೋಕೆ ಬರೋದಿಲ್ಲಪ್ಪ, ಏನು ನಡೆಸಿದೀವೋ ರಥ ಅಂತೇಳಿ ತಾನು ಕಟ್ಟಿದ್ದು. ನನಗೆ ಶಾಸ್ತ್ರ ಹೇಳ್ತದೆ ವೀರರು ತಮ್ಮ ಕವಚ ತಾವೇ ಕಟ್ಟಿಕೋಬಾರ್ದು, ಇನ್ನೊಬ್ರು ಕಟ್ಟಿಸ್ಕೋಬೇಕು ಅಂತ ಹೇಳ್ತಾರೆ. ಹೂವಿನಾರ ಹಾಗೆ ತಾವು ಹಾಕೋ ಇನ್ನೊಬ್ರ ಕೈಲಿ ಹಾಕ್ಸ್ಕೋಬೇಕು, ತಾವು ಹಾಕೋಬಾರ್ದು, ತಾವು ತೆಗಿಬೇಕು, ತಾವು ಹಾಕೋಬಾರ್ದು, ತಾವೇ ಹಾಕ್ಕೊಂಡ್ರೆ ಅಂಗಡಿಯಲ್ಲಿ ಕೊಡ್ಕೊಬಂದು ಹಾಕ್ಕೊಂಡಾಗ ಆಗುತ್ತೆ ಹೊರತು ಉಪಯೋಗ ಇಲ್ಲ, ಅದು ಗೌರವ ಅಲ್ಲ. ಅದಕ್ಕೆ ಆ ರೀತಿ ಹಾಕ್ಕೊಂಡಂತೆ ಕಟ್ತಾನೆ, ಊರು ದಾಟವರೆಗೂ ನಲ್ಲ ಗೊಡಿಸ್ತಾನೆ ಅರ್ಜುನ. ಹೀಗೋ ಹಾಗೆ ಈ ಕಡೆ ಉಳಿಸ್ತೆ ಮಾಡ್ತಿದ್ದಾನೆ, ತುತ್ತು ಗಾರಿ ಗಾರಿ ಗಾಬರಿ, ಓಡಿಸಕ್ಕೆ ಬರೋದಿಲ್ಲ, ಏನು ಗತಿಗಳು ಏನು ಮಾಡ್ತೇನೆ ಅಂತ ಗಾಬರಿ. ಯಾವಾಗ ಊರು ದಾಟಿ ಬಿಡುತ್ತಾನೆ ಅರ್ಜುನ, ಒಂದ್ಸತಿ ಮುಟ್ತಾನೆ, ವಾಯುವೇಗದಲ್ಲಿ ಹೋಗ್ತಾವೆ ಕುದುರೆಗಳು, ಅಂತ ಆಲ್ರೌಂಡರ್ ಅರ್ಜುನ ಪಾಪ. ಕೂತು ಭಾರಿ ಖುಷಿಯಾಯಿತು ಉತ್ತರ ಕುಮಾರನಿಗೆ, ನೋಡ್ತಾನೆ ಆಗಲೇ ಎಲ್ಲ ಕೌರವರ ಸೈನ್ಯ ಕಾಣಿಸ್ತಾ ಇದೆ, ಬೃಹನ್ನಡೆ ಸ್ವಲ್ಪ ರಥ ನಿಲ್ಲಿಸು ಅಂತ, ಸ್ವಲ್ಪ ರಥ ನಿಲ್ಲಿಸು ಅಂತಾನೆ. ಯಾಕೆ ಅಂತಾನೆ, ಅದೇನು ಅಂತ ಕೇಳ್ತಾನೆ, ಅದೇ ಕೌರವರ ಸೈನ್ಯ ಅಂತ ಹೇಳ್ತಾನೆ. ಸರಿ ವಾಪಸ್ ಹೋಗಿ ನಡೆಯುತ್ತೆ, ಕಷ್ಟ ವಾಪಸ್ ಹೋಗ, ಎಷ್ಟು ಸುಲಭವಾಗಿ ವಾಪಸ್ ಹೋಗೋ ಸುಲಭ ಅಂತಾನೆ. ಇನ್ನೆಲ್ಲಕ್ಕೆ ಆಗೋದಿಲ್ಲ, ಅಷ್ಟೆಲ್ಲ ಮಾತಾಡಿದ್ದೆಯಲ್ಲ ಅದು ಕೇಳಿದರೆ, ಅದೆಲ್ಲ ಮಾತಾಡಿದ್ದೆ ನೋಡು, ಆ ವಿಷಯ ಬೇಡ, ಈಗ ನನಗೆ ಗೊತ್ತಿಲ್ಲದೆ ಮಾತಾಡಿದ್ದೆ, ಕ್ಷಮಿಸು ವಾಪಸ್ ಹೋಗೋಣ ಅಂತ ಹೇಳಿದ್ದೆ. ಅಂದರೆ ಕಣ್ಣಿಗೆ ಕಂಡಾಗ ಚೇಂಜ್ ನೋಡ್ತಾರೆ ಈಗ, ಅದಕ್ಕೇನೆ ಪ್ರತ್ಯಕ್ಷದಿಂದ ಕಂಡರೆ ಅಲಗಡಿಬಾರದು ಅಂತ ಹೇಳಿದ್ದ. ಜಗತ್ತು ಕಣ್ಣಿಗೆ ಕಂಡ ಮೇಲೂ ಸುಳ್ಳು ಅಂತೇನಲ್ಲ, ಹೇಗೆ ಸತ್ಯ, ಮಾಯಾವಾದ ಕಂಡರೆ ಆಚಾರ ಉಪಯೋಗಿಸಿದ ಪದ ಯುವತಂ ಮಿಥ್ಯಾ ದೃಶ್ಯತ್ವಾತ್ ಅಲ್ಲ, ಯುವತಂ ಸತ್ಯಂ ದೃಶ್ಯತ್ವಾತ್ ಅಂತ ಹೇಳಬೇಕಾಗುತ್ತ. ಈ ಪ್ರತ್ಯಕ್ಷದ ಪ್ರಾಬಲ್ಯವನ್ನು ಕಂಡು ಅರ್ಜುನ ನೋಡಬಿಟ್ಟು ವಾಪಸ್ ಹೋಗೋಣ ನಾವೀಗ ಅಂತ ಹೇಳ್ತಾರೆ. ನೋಡು ಹಾಗೆಲ್ಲ ನೀನು ರಾಜಕುಮಾರಣಿ, ಹಾಗೆಲ್ಲ ಮಾಡಬಾರದು, ನೀನು ಯುದ್ಧದಲ್ಲಿ ಗೆದ್ದರೆ ಸ್ವರ್ಗ ಆಗತ್ತೆ ಗೊತ್ತಾ ಅಂತ ಹೇಳ್ತಾರೆ. ಅಂತ ಹೇಳ್ತಾರೆ, ಸ್ವರ್ಗ ಬೇಡ, ನಮ್ಮ ಆಸ್ಥಾನನೇ ಸ್ವರ್ಗ ನಮಗೆ, ಅಲ್ಲಿಯ ಸ್ತ್ರೀಯರೇ ಅಪ್ಸರಿ ಇರೋದ್ರೆ ಯಾವ ಕನಸು ಬೇಡ ಅಂತ ಹೇಳಿಬಿಡ್ತಾರೆ. ಏನು ಹೇಳಿದ್ರು ನೆಗೆಟಿವ್, ಅದಕ್ಕೆ ಆ ಪುಣ್ಯ ಬರುತ್ತೆ, ಈ ಪುಣ್ಯ ಯಾವ ಪುಣ್ಯ ನನಗೆ ಬೇಕಾಗಿಲ್ಲ, ಪ್ರಾಣ ಮುಖ್ಯ ಅಂತ ಹೇಳಿ, ಪ್ರಾಣ ಮುಖ್ಯ ಪುಣ್ಯಕ್ಕಿಂತ. ಎಲ್ಲ ನಾವು ಏಕಾಸಿ ಮಾಡಬೇಕು, ಏನು ಕಾರಣ ಕೊಡ್ತೀವಿ ನೋಡಿ, ಅದೇ ನಮ್ಗೆ ಯುದ್ಧ ಇದ್ದಾಗ ಲೆಕ್ಕ, ಏನು ಹೇಳಿ ಮಾಡೋದಿಲ್ಲ ನಾವು ಅಷ್ಟೇ. ಎಷ್ಟು ಪುಣ್ಯ ಬೇಕು ನೀವೇ ಇಟ್ಕೊಳ್ಳಿ, ನಮಗಂತೂ ಬೇಕಾಗಿಲ್ಲ ಅಂತಾರಲ್ಲ. ಕೊನೆಗೆ ಅರ್ಜುನ ಹೇಳ್ತಾನೆ, ನೋಡು ಹೋಗಿ ಬರ್ತೀವಿ, ಹೋಗ್ದ ಮಾಡ್ತೀವೋ ಇಲ್ವೋ ನೋಡು, ನನ್ನ ಕೈಲಿ ಸಾಧ್ಯ ಇಲ್ಲ, ನಿಲ್ಲಿಸು ನೋಡು ಬೃಹನ್ನಡೆ, ಒಂದು ಮಾತು ಕೇಳ್ತೀನಿ, ಬೇಕಾದ ಕೊಡ್ತೇನೆ ಬಿಟ್ಬಿಡು ಅಂತ ಹೇಳ್ತಾನೆ. ಬೇಕಾದ ಕೊಡ್ತೇನೆ ನಿನಗೆ, ನಾನು ಪ್ರಾಣ ಉಳಿಸ್ಬಿಡಿ, ಲಂಚ ಕೊಡೋ ಕಾನ್ಸೆಪ್ಟ್ ಇದು, ಬೇಕಾದಷ್ಟು ಕೊಟ್ಬಿಡ್ತೇನೆ ವಾಪಸ್ ಹೋಗೋಣ. ಅದೆಲ್ಲ ಸಾಧ್ಯ ಇಲ್ಲ ಉತ್ತರ ಕುಮಾರ, ನೀನು ಬರಲೇಬೇಕು ಅಂತ ಹೇಳ್ತಾನೆ. ಇದೇ ಸೀನ್ ಎಲ್ಲಿ ಬರುತ್ತೆ ಗೊತ್ತಾ, ಅರ್ಜುನಾಚ ಬರುತ್ತಾಗ ಕೃಷ್ಣ ನಡೆಸ್ತಾನೆ ಯುದ್ಧ. ಅಲ್ಲಿ ನೋಡಿದಾಗ ಏನು ಮಾಡ್ತಾ ಅರ್ಜುನ್, ನಾನು ಓಡೋಕೆ ಶುರು ಮಾಡ್ತಾನಲ್ಲ, ಉಲ್ಟಾ ಪಲ್ಟಾಗ. ರೀಸನ್ ಬೇರೆ ಅಷ್ಟೆ, ಈತನಿಗೆ ಭಯ, ಆತನಿಗೆ ಭಯ ಅಲ್ಲ, ಆತನಿಗೆ ಕೃಪೆ ಬಂದಿತ್ತು, ಅಷ್ಟೇ ವ್ಯತ್ಯಾಸ. ಅದನ್ನು ಮುಂದೆ ನೋಡ್ತೇವೆ. ಇನ್ನು ಹೇಳೋದು ಅದನ್ನೆಲ್ಲ ಉತ್ತರ ಕುಮಾರ ನೋಡಿದ. ಗೃಹನಡೆ ನಿಲ್ಲಿಸೋ ಲಕ್ಷಣ ಕಾಣೋದಿಲ್ಲ, ಏನೋ ತಿಳ್ಕೊಂಡೆ, ಮೃತ್ಯುವನ್ನು ಮಿತ್ರ ತಿಳ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ ಗೃಹನಡೆ. ಮೃತ್ಯು ನೀನು ನನ್ನ ಪಾಲಿಗೆ, ಅವ್ರಿಗೂ ನೀನೇ ಕೊಂದಾಕ್ಬಿಡ್ತೀಯಲ್ಲ ಅಂತ ಹೇಳ್ತಾನೆ. ಅರ್ಜುನ ಕೇಳೋದಿಲ್ಲ, ಓಡಿಸ್ತಾನೆ ಇರ್ತಾನೆ. ಆಗ ಉತ್ತರ ಬೆಲ್ಲ ಜಂಪಾಗಿ ಒಳ್ಳೆ ಶುರು ಮಾಡಿಬಿಡ್ತಾನೆ. ಇವನು ಇವನ ಲಕ್ಷಣ ಇಳಿಸೋ ಲಕ್ಷಣ ಕಾಣೋದಿಲ್ಲ, ಒಳ್ಳೆ ಶುರು ಮಾಡ್ತಾನೆ. ಅರ್ಜುನ ಇಳಿತಾನೆ, ತಾನೇ ಒಳ್ಳೆ ಶುರು ಮಾಡ್ತಾನೆ. ಆ ಕಡೆ ಉತ್ತರ ಕುಮಾರ, ಈ ಕಡೆ ಹಿಂದೆಯಿಂದ ಅರ್ಜುನ. ಇದನ್ನೆಲ್ಲ ಭೀಷ್ಮ ದ್ರೋಣರು ನೋಡ್ತಾರೆ ಅಲ್ಲಿಂದ. ಅವರಿಬ್ಬರು ಮಾತಾಡ್ಕೋತಾ ಇದ್ದಾರೆ. ದ್ರೋಣರು ಹೇಳ್ತಾರೆ, ನದಿ ಜಲಂ ಕೇಶವ ನಾರಿ ಕೇತು ನಗಾಕ್ವಯೋ ನಾಮ ನಗಾರಿ ಸೂನು. ದ್ರೋಣರು ಹೇಳಿದ್ರಂತೆ, ನೋಡು ಇದೇನು ಅರ್ಥನೇ ಆಗೋದಿಲ್ಲ. ಹೇಗಿದೆ ಗೊತ್ತಾ, ನದಿ ಜಲಂ ಕೇಶವ ನಾರಿ ಕೇತು, ನದಿ ಜಲ ಕೇಶವ ನಾರಿ ಕೇದೇನೇನು ಅರ್ಥ ಆಗದೆ. ಹೇ ನದೀಜ ಬಿಡಿಸ್ಬೇಕಾರೆ, ಹೇ ನದೀಜ, ನದಿಯ ಮಗ ಭೀಷ್ಮರೇ. ಇತ್ ಯಾರು ಗೊತ್ತಾ, ಲಂಕೇಶ ವನಾರಿ ಕೇತು, ಲಂಕೇಶವನ ಅಶೋಕವನ ಅದಕ್ಕೆ ಅರಿ ಸುಟ್ಟವನು ಹನುಮಂತ, ಆತನ ಕೇತುವನ್ನು ಹೊಂದಿರೋ ಕಪಿಧ್ವಜ ಅಂತ. ಯಾಕಿಷ್ಟು ಮಾತಾಡಿಕೊಂಡ ಅಂತ ಕೇಳಿದರೆ ಉಳಿದವರಿಗೆ ಗೊತ್ತಾಗಬಾರ್ದು, ಮುಖ್ಯ ಭಾಷೆಯಲ್ಲಿ ಮಾತಾಡ್ತಾರೆ. ನದಿ ಜಲಂ ಕೇಶವ ನಾರಿ ಕೇತು, ಉಳಿದವರಿಗೆ ಏನೇನು ಅರ್ಥ ಆಗೋದಿಲ್ಲ. ಬಿಡಿಸ್ಕೊಂಡ್ರೆ ಗೊತ್ತಾಗುತ್ತೆ. ನಗಾಕ್ವಯ, ನಗ ಅಂದ್ರೆ ವೃಕ್ಷ, ಅರ್ಜುನ ವೃಕ್ಷದ ಹೆಸರು, ಯವಳಾರ್ಜುನ ಭಂಜನ ಅದಕ್ಕೆ ಅರ್ಜುನ ನಗಾಕ್ವಯ. ನಗಾರಿ ಸೂನು, ನಗ ಅಂದರೆ ಬೆಟ್ಟ, ನಗಾರಿ ಅಂದರೆ ಬೆಟ್ಟವನ್ನು ಕೆಳಕ್ಕೆ ಕತ್ತರಿಸುವ ಅರ್ಜು ಇಂದ್ರ, ಆತನ ಮಗ ಇಂದ್ರಪುತ್ರ ಅಂತ. ಇಂಥ 8,800 ಶ್ಲೋಕ ಇದೆ ಅಂತ ಮಹಾಭಾರತದಲ್ಲಿ, 8,800 ಇಂಥ ಶ್ಲೋಕ ಇದೆ ಅಂತ ಹೇಳ್ತಾರೆ. ಇದೊಂದು ಗೃಹ್ಯ ಶ್ಲೋಕ. ಮತ್ತೆ ಹೇಳ್ತಾರೋ ಇವರು, ಇವರೇನೆ ಸ್ವಲ್ಪ ನೋಡಿ ಆಚಾರ್ಯ, ಸ್ವಲ್ಪ ನೋಡಿ ಆ ಕಡೆಗೆ. ಭೀಷ್ಮರು ನೋಡ್ತಾರೆ, ಅವರು ನೋಡ್ತಿದ್ದಾರೆ. ಆ ಹಿಂದೆ ಓಡೋನು ನೋಡಿದ್ದಾರೆ, ಅರ್ಜುನ ಕಂಡ ಕಾಣೋದಿಲ್ಲ ಅಂತ ಹೇಳ್ತಾರೆ. ಅರ್ಜುನ ಕಂಡ ಕಾಣೋದಿಲ್ಲ, ಆತನ ಓಟ ಕಂಡ ಕಾಣೋದಿಲ್ಲ ಮಾತಾಡ್ತಾರೆ. ಶಿಷ್ಯ 12 ವರ್ಷ ಗ್ಯಾಪ್ ಆಗಿದೆ ನೋಡಿ, ಈಗಾಗಲೇ ಎಲ್ಲ ನಗಿಸ್ಕೋತಾ ಇದ್ದಾರೆ. ಅಷ್ಟೊತ್ತಿಗೆ ಅವನು ಓದ್ತಿದ್ದಾನೆ, ಬಹುಶಃ ಅವನು ವಿರಾಟರ ಮಗನೇ ಇರಬೇಕು. ಆದರೆ ಒಂದು ಸಂಶಯ, ಹೆಣ್ಣು ವೇಷದಲ್ಲಿ ಆತಕ್ಕಿದ್ದಾನೆ ಅವನು, ಅದು ಪ್ರಶ್ನೆ. ಹೆಣ್ಣು ವೇಷದಲ್ಲಿ ಆತಕ್ಕಿದ್ದಾನೆ, ನಿಶ್ಚಿತವಾಗಿ ಅರ್ಜುನನೇ, ವೇಷ ಮಾತ್ರ ಅರ್ಥ ಆಗ್ತಾ ಇಲ್ಲ ಅಂತಿದ್ದಾರೆ. ಆ ಹೊತ್ತಿಗೆ ಅರ್ಜುನ ಹಿಡ್ತಾನೆ, ಆತ 100 ಹೆಜ್ಜೆ ಒಳಗೆ ಹಿಡಿದನಂತೆ. ಇಡ್ತಾರಾದ್ರೆ ಹೇಳ್ಕೊಂಬರ್ತಾನೆ, ಅಥವಾ ಅದು ಒದರ್ತಿದ್ದಾನೆ ವಯೋಸಾಮಿನಿ ಬಿಟ್ಬಿಡೆ ಇಂಜೆಕ್ಷನ್ ಕೊಡೋರು ಮಕ್ಕಳು ಮಾಡ್ತಾರಲ್ಲ ಆ ಥರ. ಓ ಬೇಡ ಬೇಡ ಅಂತ ಅರ್ಜುನ ಯಾಕೋ ದಪ್ಪ ಅಂತ ಹಾಕ್ತಾನೆ ರಥದಲ್ಲಿ. ಗಾವು ನಡುತ್ತಿದ್ದಾನೆ, ಏನಯ್ಯ ನನಗೆ ಕತೆ ಮುಗಿಸ್ಬಿಡ್ತೀಯ ನೀನೆ ಅಂತ ಕೇಳ್ತಾನೆ. ನೋಡು ನೀನು ಯುದ್ಧ ಮಾಡಲಿಕ್ಕೆ ಬರೋದಿಲ್ಲ, ಭಯ ಆಗಿದೆ ತಾನೆ, ನೀನು ಸಾರಥಿಯಾಗು. ಯಾರು ಯುದ್ಧ ಮಾಡ್ತಾನೆ, ನಾನು ಮಾಡ್ತೇನೆ ಅಂತಾನೆ. ಅಯ್ಯೋ ನೀನು ಗುರುನಡೆ ಯುದ್ಧ ಮಾಡ್ತೀಯ ಅಂತ ಕೇಳ್ತಾನೆ. ನೀನು ಮಾಡ್ತೀಯೋ ಇಲ್ವೋ, ಅದು ಹಿಡಿದಾಗ ಗೊತ್ತಾಗಿರುತ್ತೆ ಸ್ಟ್ರಾಂಗ್ ಹಿಡಿದಿರ್ತಾನಲ್ಲ, ಭಾರಿ ಸಾವಾಸ ಕಷ್ಟ ಅಂತ ತಿಳ್ಕೊಂಡು ಆಯ್ತೆ ಸಾರಥಿ ಆಗ್ತೇನೆ. ಕೂಡ್ತಾನೆ ಅರ್ಜುನ, ಆಗಂದು ಅಲ್ಲಿ ಶ್ಮಶಾನ ವೃಕ್ಷ, ಅಲ್ಲಿ ರಥ ಓಡಿಸು ಅಂತ ಹೇಳ್ತಾನೆ. ಶ್ಮಶಾನ ಯಾ ಅಂತ ಹೇಳಿ, ಶ್ಮಶಾನ ಗೊತ್ತದು, ನೀನು ಓಡ್ ಸುಮ್ಮನೆ ಅಂತ ಹೇಳ್ತಾನೆ. ಅಲ್ಲಿ ನಿಲ್ಲಿಸ್ತಾನೆ, ಅಲ್ಲಿ ನೋಡು 10 ಅಯ್ಯ ಶ್ಮಶಾನದಲ್ಲಿ ಪಾಂಡವರು ಅನೌನ್ಸ್ ಮಾಡಿರ್ತಾರೆ. ಅಲ್ಲಿ ಏನಿದೆ ಗೊತ್ತಾ, ನಮ್ಮ 800 ವರ್ಷದ ಅಜ್ಜಿ ಸತ್ತೋಗಿದ್ದಾಳೆ, ಆಕೆ ಹೆಣ ಕಟ್ತೇವೆ ಅಂತ ಕಟ್ಟಿರ್ತಾರೆ ಪಾಪ. ಎಲ್ಲರೂ ಹೆಣ ಹೆಣ ತಿಳ್ಕೊಂಡ್ಬಿಟ್ಟಿರ್ತಾರೆ ನಾನು. ಅದು ಹೆಣ ಸ್ವಾಮಿ, ಹೆಣ ಅಯ್ಯ ಮುಟ್ಟಬೇಕಾ ನಾನು, ನೀನು ಹೋಗಿ ಇಳಿಸು ಅಂತ ಹೇಳ್ತಾನೆ. ನಾನು ರಾಜಕುಮಾರ ಗೊತ್ತೇನಯ್ಯ, ಹೆಣ ಮುಟ್ಟಬೇಕಂತ ಕೇಳ್ತಾರೆ. ಅರ್ಜುನಕ್ಕೆ ಓಡೋಗ್ಬೇಕಾರೆ ಇಲ್ಲಿ ಹೋಗಿದ್ದ ರಾಜಕುಮಾರ, ನೀನು ಓಡೋಗ್ಬೇಕಾ ರಾಜಕುಮಾರ ಅಲ್ಲ, ಈಗ ರಾಜಕುಮಾರನ, ಸುಮ್ಮನೆ ಇಳಿಸು ಅಂತ ಹೇಳ್ತಾನೆ. ತಕ್ಷಣ ನಡುಕೋತ ಪಾಪ ಇಳಿಸ್ತಾನೆ, ಅದನ್ನು ಕೆಳಗಿಸ್ತಾನೆ, ಬಿಚ್ಚು ಅಂತ ಹೇಳ್ತಾನೆ. ಬಿಚ್ಚುತ್ತಾನೆ, ನೋಡಿದ ತಕ್ಷಣ ಕಣ್ಣು ಮುಚ್ಕೊಂಬಿಟ್ಟು, ಅಂಥ ತೇಜಸ್ ಅದರಿಂದ ಹೊಡಿತಾ ಇದೆ, ಪಳ ಪಳ ಹೊಡಿತಾವ ರಥ ಅವೆಲ್ಲೂ ಕೂಡ. ಕಣ್ಣು ಮುಚ್ಕೊಂಬಿಟ್ಟಂತೆ, ಏನಯ್ಯ ಇದು ಅಂತ ಕೇಳ್ತಾನೆ. ಇದೇನು ಗೊತ್ತೇನಯ್ಯ, ಪಾಂಡವರ ಶಸ್ತ್ರಾಸ್ತ್ರಗಳು, ಅವ್ರು ಎಲ್ಲೋಗಿದ್ದಾರೆ, ಅಜ್ಞಾತವಾಸಕ್ಕೆ ಹೋಗಿಬಿಟ್ಟಿದ್ದಾರೆ, ಇದೆಲ್ಲ ಯಾರ್ಯಾರು ಗೊತ್ತಾ ಅಂತ ಕೇಳ್ತಾನೆ. ಇದೆಲ್ಲ ಭೀಮನ ಗದೆ ತಂದು ಬಾಸ್ ಎಲ್ಲ ಗಾಂಡಿಯವನ ಎಲ್ಲ ಹಿಡ್ತಾ ಬರ್ತಾನೆ. ಅವರೆಲ್ಲಿದ್ದಾರೆ ಅಂತ ಕೇಳ್ತಾನೆ. ನಿಮ್ಮೂರೆಲ್ಲ ಇದ್ದಾರೆ ಅಂತ ಹೇಳಿದನಂತೆ. ಯಾರು ಆ ಕಂಕ ಐತಿ ಇದ್ದಾರೆ, ಆತನೇ ಧರ್ಮರಾಜ. ಉತ್ತರ ಕುಮಾರ ಎಲ್ಲೋ ಹೋದಾಗ ಪಾಪ ಆತನಿಗೆ, ಎಂಥ ಮಹಾನುಭಾವರಿದ್ದಾರೆ ಗೊತ್ತಾ. ಆಮೇಲೆ ಆ ಅಡಿಗೆ ಅವನಿಗೆ ಗೊತ್ತಾ, ಆತನೇ ಭೀಮಸೇನ ಅಂತ ಹೇಳಿದನು. ಅರ್ಜುನ ಯಾರು, ನಾನೇ ಅರ್ಜುನ ಅಂತಾನೆ. ಅಹಂ ಬ್ರಹ್ಮಾಸ್ಮಿ ಅಲ್ಲ, ನಾನು ಅರ್ಜುನ ಅಂತ ಹೇಳಿದನಂತೆ. ಅದೇನು ಮೂಳೆಗೆ ಹೇಳಂತಾರಲ್ಲ, ನಾನು ಅರ್ಜುನ ನೋಡಿ ನಾನು ಅರ್ಜುನ ಅನ್ಕೋಬೇಕು ಅಂತಿದ್ದ ಅರ್ಜುನ ಎದುರು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಏನು ಆನಂದವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಕುಣಿದಾಡಿ ಬಿಡ್ತಾನೆ, ತನ್ನ ಜೀವನದ ದೊಡ್ಡ ವ್ಯಕ್ತಿನ ಕಂಡೆ ಅಂತೇಳಿ ಆನಂದ ಪಡ್ತಾನೆ. ನಾವು ಟೀಕಾಚಾರ ಗ್ರಂಥ ನೋಡಿದಾಗ ಆಗುತ್ತೆ ಅಂತ ಹೇಳ್ತಾರೆ. ನ್ಯಾಯಸೂತ ನೋಡಿಬಿಟ್ಟ ಹಬ್ಬ ಟೀಕಾಚಾರ ಗ್ರಂಥನ, ಸರ್ವ ನೋಡಿದಾಗ ಭೀಮಸೇನ ದೇವರ. ನಮ್ಗೆ ಯೋಗ ಬೇಕಷ್ಟೇ, ನೋಡೋ ಯೋಗ ಬೇಕೇ ಹೊರತು ಇಲ್ಲದವರಾಗೋದಿಲ್ಲ. ಭಾರಿ ಖುಷಿಯಾಯಿತು, ಧೈರ್ಯ ಬಂತಾನೆ ಅಂತ ಕೇಳ್ತಾನೆ. ನಾನು ಎಷ್ಟು ಧೈರ್ಯ ಬಂದಿದ್ದು ಅರ್ಜುನ, ಈಗ ಈ ಕೌರವರಲ್ಲ ಇಂದ್ರಾದಿ ದೇವತೆಗಳು ಬಂದರೂ ಕೇರ್ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಂತೆ. ಅರ್ಜುನ ಇದ್ದಾನಲ್ಲ ಈಗ, ಅಷ್ಟು ಧೈರ್ಯ ಬರುತ್ತೆ. ಆಚಾರ್ಯ ಗ್ರಂಥ ಓದಿದರೆ, ಜಾಯಸುಧಾದಿ ಗ್ರಂಥ ಓದಿದ್ರೆ ಯಾವ ದುರ್ವಾದಿಗಳು ಏನೂ ಮಾಡೋಕ್ಕಾಗೋದಿಲ್ಲ, ಸೋತು ಹೋಗಲೇಬೇಕು. ಅವರು ಒಂದೊಂದು ಇಳಿಸ್ತಾನೆ, ಎಲ್ಲ ಪರಿಚಯ ಮಾಡಿಕೊಡ್ತಾನೆ. ಅರ್ಜುನ, ಒಂದು ನನ್ನ ಸಂಶಯ, ನಿನ್ನ ಮಹತ್ವದ ಬಗ್ಗೆ ನಾನು ತುಂಬ ಕೇಳಿದ್ದೇನೆ, ನೀನು ಕಾಂಡವರ ಇತ್ಯಾದಿ ಮಾಡಿದ್ದೀಯಲ್ಲ, ನಿನಗಿಷ್ಟು ಜನ ಕೌರವನ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದನಂತೆ. ತಕ್ಷಣ ಅರ್ಜುನ ಹೇಳ್ತಾನೆ, ನಾನು ಕಾಂಡವನ ದಹನ ಮಾಡಿದ್ದೇನಲ್ಲ, ಕಸ್ಸ ಕಾಸಿ ತದಾ ಮಮ, ನನಗೆ ಯಾರು ಜೊತೆಗಿದ್ರು ಈ ರೀತಿ ಎಲ್ಲ ಹೇಳ್ತಾರೆ. ಕಸ್ಸ ಕಾಸಿ ತದಾ ಮಮ, ಅರ್ಜುನ ಅಹಂಕಾರ ಕಂಡ ಕಾಣ್ತಾ ಇದ್ದೆ ನಮಗೆ. ಅವ ಯಾರ ಜೊತೆಗಿದ್ರಯ್ಯ, ಯಾರ ಜೊತೆಗಿದ್ರಯ್ಯ, ನಾನೇ ಮಾಡಿದೆ ಅಂತೇಳಿ. ಒಡಗಿನ ಅರ್ಥ ಆಗಲ್ಲ. ಕಹ ಸಖ ಆಸೀತ್ ಸದಾ ಮಮ, ಕಹ ಏಕೋನೈಕಃ ಸವ ಕಿಂ ಯತ್ತತ್ಪದ ವನೋತ್ತಮ. ಆದ್ದರಿಂದ ಕಹ, ನನಗೆ ದೇವರ ಸಹಾಯ ಇದ್ದಾರೆ, ಯೋಚನೆ ಮಾಡಬೇಡ. ಕಹ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ. ಕಸ್ಮೈ ದೇವಾಯ ಹವಿಷಾ ವಿಧೇಮ ಕೌವಾಯು ರೀತಿ ಶಬ್ದಿತಃ ಟೀಕಾರ ಉಲ್ಲೇಖ ಮಾಡ್ತಾರೆ. ಕಹ ಅಂದ್ರೆ ವಾಯುದೇವರು, ಹರಿವಾಯು ರಕ್ಷಣೆ ಮಾಡ್ತಾರೆ, ಯೋಚನೆ ಮಾಡಬೇಡ ಅಂತ ಅರ್ಥ. ಅದಕ್ಕೆ ಇದು ವಿನಯದ ಮಾತಿದು ಒಂದು. ಇದನ್ನೇ ಜೈತೀರ್ಥರ ಹೇಳ್ತಾರೆ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ವ. ಅಲ್ಲಿ ಅರ್ಜುನನಾಗಿ ಏನು ಹೇಳಿದರೋ ಅದೇ ಮಾತನ್ನು ಇಲ್ಲಿ ಹೇಳ್ತಾರೆ. ಇನ್ನು ಇದು ಮುಂದಕ್ಕೆ ಹೋಗಬೇಕು. ಕೂತ್ಕೊಂಡ ಅರ್ಜುನ ಕ್ಷಣದಲ್ಲಿ ಬಳೆ ಒಡೆದು ಹಾಕಿದ್ದಂತ, ಇಲ್ಲಿಂದ ಇಲ್ಲಿವರೆಗೂ ಬಳೆ ಹಾಕೊಂಡಿದ್ದಂತೆ ಪೂರ್ತಿ. ಇಲ್ಲಿ ಒಂದು ಹಾಕೊಳ್ಳೋ ಕಾಲ ಹೋಗಿಬಿಟ್ಟಿದೆ ಈಗಾಗಲೇ. ಹೆಂಗಸರು ಕೂಡ ಹಾಕ್ಕೊಂಬೋದಿಲ್ಲ, ಕೆಲವರು ಇದ್ದಾರೆ ಪುಣ್ಯಾತ್ಮರು, ಇಲ್ಲಿವರೆಗೂ ಬಳೆ ಹಾಕೊಂಡು. ಯಾತಕ್ಕೆ ಗೊತ್ತಾ, ಆತನ ಮೈ ಮೇಲೆ ಗಾಂಡಿವದು ಗುರುತು ಬಿದ್ದಿದ್ವಂತೆ, ಕಾಣಬಾರದು ಅಂತ ಅಷ್ಟು ದೂರ ಹಾಕ್ಕೊಂಡಿದ್ದೆ. ಇದು ಡೌಟ್ ಬರಬಾರ್ದು ಯಾರಿಗೂ ಅಂತ ಅಷ್ಟು ಜೋರ ಹಾಕ್ಕೊಂಡಿದ್ದೆ. ಎಲ್ಲ ಒಡೆದು ಹಾಕಿಬಿಡ್ತಾನೆ ಅದಿಷ್ಟು ಕೂಡ. ಬಿಲ್ಲು ಗಾಂಡಿವ ತಗೊಡ್ತಾನೆ, ಕೊಡ್ತಾನೆ, ಅವನು ಕೊಡ್ತಾನೆ. ಅರ್ಜುನ ಶಂಕರಾದ ಮಾಡ್ತಾನೆ ಒಂದ್ಸಲ, ಉತ್ತರ ಕುಮಾರ ಹಾಕಿ ಎಚ್ಚರ ತಬ್ಬಿದ್ಬಿಟ್ಟನು ತಕ್ಷಣ. ಆ ಶಬ್ದಕ್ಕೆ ಎಚ್ಚರ ತಪ್ಪು ಹೋಗಿಬಿಡ್ತಾನೆ, ಹೇಳಿ ಎತ್ತಿ ಎಬ್ಬಿಸ್ತಾನೆ, ನೀರಾಕಿ ಎಬ್ಬಿಸ್ತಾನೆ. ಅರ್ಜುನ ಏನಯ್ಯ ಏನಾಯ್ತು ನಿನಗೆ ಅಂತಾನೆ, ಎಂಥ ಧ್ವನಿ ಮರ ಇದು ಅಂತ ಹೇಳ್ತಾನೆ. ಅಲ್ಲಯ್ಯ ಶಂಕರ ಧ್ವನಿ ಕೇಳಿಲ್ವಾ ನೀನು ರಾಜಕುಮಾರ ಅಂತ ಕೇಳ್ತಾನೆ. ನಾನು ಬೇಕಾಷ್ಟು ಕೇಳಿದ್ದೇನಯ್ಯ, ಇಂಥದ್ದು ಕೇಳಿಲ್ಲ ಅಂತ ಹೇಳ್ತಾನೆ. ಎಷ್ಟೋ ಗ್ರಂಥ ಓದಿತ್ತು, ಸುಧಾನಂದ ಗ್ರಂಥ ಓದಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಎಲ್ಲ ಶಬ್ದಗಳೇ, ಆ ಶಬ್ದಗಳ ರೀತಿನೇ ಬೇರೆ, ಅವ್ರು ಬರೆಯೋ ರೀತಿನೇ ಬೇರೆ. ಒಂದು ಮಾತು ಬರೋ ರಾಯರು ಹೇಳ್ತಾರೆ, ಪ್ರತ್ಯಕ್ಷರಂ ಪ್ರತಿಪದಂ ಪ್ರಣೇಕಾಕೂತಿ ಗರ್ಭಿತ ಪ್ರತಿಪಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ಒಂದು ವಾಕ್ಯ ಅಂಥವ್ರಿಗೆಲ್ಲ ಸಿಕ್ಕರೆ ನಡೆಯೋ ರೀತಿನೇ ಬೇರೆ ಅಂತ ಹೇಳ್ತಾರೆ. ಭಾರಿ ಖುಷಿಯಾಯಿತು. ಅಲ್ಲಿಂದ ಇನ್ನೊಂದ್ಸರಿ ತೂತಾನೆ, ಆಗ ಸ್ವಲ್ಪ ಪರವಾಗಿಲ್ಲ ಅಂತಾನೆ. ಮೊದಲೇ ಸರಿ ಸುಧಾ ಗಾಬರಿ ಆಗುತ್ತೆ, ಕೇಳಿ ಕೇಳಿ ಸ್ವಲ್ಪ ಅಡ್ಜಸ್ಟ್ ಆಗ್ತಾನೆ ಮನುಷ್ಯ, ನಿಧಾನವಾಗಿ ಸೆಟ್ ಅಂದಂತೆ ಈಗ ಓಡಿಸು ಅಂತ ಹೇಳ್ತಾನೆ. ಅರ್ಜುನ ಅಲ್ಲಿ ಹೋಗ್ತಾನೆ. ದೊಡ್ಡ ಕಥೆ ಹೇಳಿದ ಮೊದಲೇ ತಿಂಗಳಗಟ್ಟೆ ಹೇಳಬೇಕಾದ್ದೆವೆಲ್ಲ ಕೂಡ. ಅಂಥ ವಿರಾಟ ಹೊರಳಿ ಮಳೆ ಬರುತ್ತೆ ಅಂತ ಹೇಳ್ತಾರೆ, ಜ್ಞಾನದ ಮಳೆನೆ ಬರುತ್ತೆ ಅಂತ ಒಂದು ಗ್ರಂಥ ಅದು. ಒಂದು ಆ ಮಳೆ ಬರೋದಿರಲಿ, ತತ್ವದೋ ಸುಬೋಧ ವೃಷ್ಟಿಯ ಗರೆಯೇ. ಹರಿಕಥಾಮೃಸಾರದ ಬಗ್ಗೆ ಫಲಶ್ರುತಿಯಲ್ಲಿ ಹೇಳ್ತಾರೆ. ಅದೇನು ಗೊತ್ತಾ, ಮಳೆ ಅಂತ ಕರೀತಾರೆ ಹರಿಕಥಾಮೃಸಾರ. ಮಳೆ ಅದು ಯಾವುದ್ರ ಮಳೆ, ತತ್ವ ಸುಬೋಧ ವೃಷ್ಟಿಯ ಗರೆಯೇ, ತತ್ವಜ್ಞಾನದ ಮಳೆ ಅಂತ ಕರೀತಾರೆ. ಜಗನ್ನಾಥಾಸರ ಕೃತಿನೇ ತತ್ವಜ್ಞಾನದ ಮಳೆ ಆಗೋದಾದರೆ ವೇದವ್ಯಾಸರ ಕೃತಿ ಆಗಿರಬಹುದು, ಆಚಾರ್ಯ ಕೃತಿ ಆಗಿರಬಹುದು. ಅರ್ಜುನ ಅಲ್ಲಿ ಹೋಗಿ ಅಷ್ಟು ಗೊತ್ತಾಯ್ತು ಅರ್ಜುನ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ಅಲ್ಲಿ ಬಾಣ ಬಿಡ್ತಾನೆ ಅರ್ಜುನ. ಮೂರು ಬಾಣಗಳನ್ನು ಬಿಟ್ಟು ದ್ರೋಣಾಚಾರ್ಯ ಪಾದ ಹತ್ರ ಬಿಡ್ತಾನೆ. ದ್ರೋಣಾಚಾರ್ಯ ಖುಷಿಯಾಗಿಬಿಡ್ತಂತೆ. ಆಚಾರ್ಯ ನೋಡಿದ್ರ ಭೀಷ್ಮರೇ, ಅರ್ಜುನ ನಮಸ್ಕಾರ ಮಾಡ್ತಿದ್ದಾನೆ ನನಗೆ ಅಂತ ಹೇಳಿ ನಮಸ್ಕಾರ ಮಾಡ್ತಿದ್ದಾನೆ. 12 ವರ್ಷ ಆಯ್ತು ಅವ್ರ ಗುರುಗಳನ್ನು ನಮಸ್ಕಾರ ಮಾಡ್ತಿದ್ದಾನೆ. ಆಮೇಲೆ ಒಂದು ಮೂರು ಬಾಣ ಸರ್ರ ಅಂತ ಕಿವಿ ಹತ್ರ ಹೋಗೋದು, ಜೋರ ಬಿಡ್ತಾರೆ, ಸರ್ರ ಅಂತ ಕಿವಿ ಹತ್ರ ಹೋಗಿಬಿಡೋದು. ಖುಷಿನೋ ಖುಷಿ ಅವರಿಗೆ, ಅರ್ಜುನ ಮಾತಾಡಿಸ್ತಿದ್ದಾನೆ ಅಂತ ಹೇಳ್ತಾರೆ. ಹೇಗಿದ್ದೀರಿ ಗುರುಗಳೇ, ವಿಶ್ ಮಾಡ್ತಿದ್ದಾನೆ ಅಂತ ಹೇಳ್ತಾರಪ್ಪ. ಉಳಿದ ಕಿವಿಗೆ ಹೊಡೆಯೋದು ಶಿಷ್ಯರು ಸಿಗ್ತಾರಷ್ಟೇ. ಆದರೆ ಕಿವಿ ಹತ್ರ ಹೋದ ಸರ್ರಂತ ಹೋದ ಬಂದು, ಎಂಥ ಗುರಿ ಇರಬೇಕು ಅರ್ಜುನ ಗುರಿಗಳು. ಅದಕ್ಕೆ ಪಾರ್ಥಯೇವ ಧನುರ್ಧರ. ಹೀಗ್ಯಾಕೆ ಮಾಡ್ದ ಅಂದರೆ, ಮಿಲಿಟ್ರಿ ಸಲ್ಯೂಟೇ ಬೇರೆ, ಸಾಕಾಗ ನಮಸ್ಕಾರ ಬೇರೆ. ದೇವಸ್ಥಾನಕ್ಕೆ ಬಂದ ಮಿಲಿಟ್ರಿ ಸಲ್ಯೂಟ್ ಹೊಡಿಬಾರ್ದು, ಕೈ ಕತ್ತರಿಸ್ಬೇಕಂತಂಗೆ ಮಾಡಿದರೆ. ಅಲ್ಲಿ ಅವರು ಸಾಕಾಗ ನಮಸ್ಕಾರ ಹಾಕಬಾರ್ದು, ಅಲ್ಲಿ ಪದ್ಧತಿನೇ ಬೇರೆ. ಯುದ್ಧದ ನಮಸ್ಕಾರ ಈ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಕ್ಷತ್ರಿಯರು ಮಾಡೋ ನಮಸ್ಕಾರ ಅದು ಒಂದಷ್ಟು ಮಾಡಿ ಮುಂದೆ ಯುದ್ಧ ನಡೀತಾ ಇದೆ. ಅರ್ಜುನ ಒಬ್ಬನೇ ಗೆದ್ದುಬಿಡ್ತಾನೆ ಎಲ್ಲರೂ ಕೂಡ, ಅದೆಲ್ಲ ಹೇಳೋದಕ್ಕೆ ಗೊತ್ತಿಲ್ಲ. ಏಕಾಕಿ ಕಿಲ ಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ವಿಷ್ಣು ತತ್ವ ನಿರ್ಣಯ ಹೇಗಿದೆ ಅಂದರೆ, ಅರ್ಜುನ ಇದ್ದಾಗಿದೆ, ಒಬ್ಬ ಅರ್ಜುನ ಹೇಗೆ ಅಷ್ಟು ಜನ ಗೆದ್ದನಲ್ಲ, ವಿಷ್ಣು ತತ್ವ ನಿರ್ಣಯ ಒಂದು ಓದಿಬಿಟ್ರೆ ಎಂಥ ವಾದಿಗಳನ್ನು ಬೇಕಾದ್ರೆ ಗೆದ್ದುಬಿಡೋದು ಅಂತ ಹೇಳ್ತಾರೆ. ಸುಮಧ್ವಿಜದ ಮಾತಿದ್ದು ಒಂದು, ಅರ್ಜುನ ಇದ್ಕೊಂಡು ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ಎಲ್ಲ ಮುಗೀತು, ಕೊನೆಗೆ ಅರ್ಜುನ ಸಂಮೋಹನ ಆಕ್ರಮವನ್ನು ಬಿಡ್ತಾನೆ. ಎಲ್ಲರೂ ಹೆಸರು ತಪ್ಪಿ ಬಿಡ್ತಾರೆ. ತಕ್ಷಣ ಉತ್ತರ ಕುಮಾರ, ಹೋಗು ನಿನ್ನ ತಂಗಿ ಹೇಳಿದ್ದಾಳೆ, ಎಲ್ಲ ವಸ್ತ್ರ ಹೇಳ್ಕೊಂಡು ಬಾ ಅಂತ ಹೇಳ್ತಾರೆ. ಆಯ್ಕೆ ಹೋಗಿ ಹುಷಾರು, ಎಲ್ಲರ ಹತ್ರ ಹೋಗು, ಭೀಷ್ಮರ ಹತ್ರ ಮಾತ್ರ ಹೋಗಬೇಡ ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಕೇಳ್ತಾನೆ. ವೇದ ಅಸ್ತ್ರಘಾತಂ ಸಯೈವ, ಅವರಿಗೆ ಪ್ರತ್ಯಸ್ತ್ರ ಗೊತ್ತಿದೆ. ಇದಕ್ಕೆ ಸುಮ್ಮನೆ ಮಲಗಿದ್ದಾರಷ್ಟೇ, ನನ್ನ ಮೊಮ್ಮಗ ಸುಮ್ಮನೆ ಮಲಗಿದ್ದಾರಷ್ಟೇ, ಅವರು ನನ್ನ ಸಹಾಯ ಮಾಡಲಿಕ್ಕೆ ನೀವು ಅವ್ರು ಬಿಟ್ಟು ಬೇರೆ ಕಡೆ ಇನ್ನೊಂದು ಹೊಡೆದು ಬಿಡ್ತಾರಷ್ಟೇ ನಿನ್ನ ಅಂತ ಹೇಳ್ತಾರೆ. ಬೇರೆ ಎಳ್ಕೊಂಬರ್ತಾನೆ ವಸ್ತ್ರಗಳನ್ನು. ಆಮೇಲೆ ಅವರೆಲ್ಲ ಎಳ್ಕೊಂಡಾದ್ಮೇಲೆ ಭೀಷ್ಮರು ಹೇಳ್ತಾರೆ, ಹೇ ಅರ್ಜುನ ಅಂತಾರೆ, ಕೆಲಸ ಆದಮೇಲೆ, ಮೊದಲಲ್ಲ. ಅರ್ಜುನ ಒಂದು ಹೋಗುವಂತ ಕಳಿಸ್ತಾರೆ, ಅರ್ಜುನ ಹೊರಟು ಬಿಡ್ತಾನೆ ಅಲ್ಲಿಂದ. ಅಷ್ಟೊತ್ತಿಗೆ ಅವರೆಲ್ಲ ಎದ್ದು ಓ ಹಡಿ ಬಡಿ ಕಡಿ ಅಂತ ಶುರು ಮಾಡ್ತಾರೆ. ದುರ್ಯೋಧನ ಮತ್ತೆ ಹೇಳ್ತಾನೆ, ಯುದ್ಧಕ್ಕೆ ಹೋಗಬೇಡ ಎಲ್ಲರೂ ಅಂತ ಕೇಳ್ತಾನೆ. ಭೀಷ್ಮರು ಬೈತಾರೆ, ಬುದ್ಧಿ ಇಲ್ಲ ನಿನಗೆ, ಇಷ್ಟು ಜನ ಒಟ್ಟಾಗಿ ಸೇತು ನಾಚಿಕೆ ಆಗಿಲ್ಲ ನಿನಗೀಗ, ಇದೇನು ದ್ಯೂತ ಅಂತ ತಿಳ್ಕೊಂಡ್ಬಿಟ್ಟಿದೆ ಮತ್ತೆ ಅವರಿಗೆ ದ್ಯೂತನ ಇದು ಒಂದು ಮರ್ಯಾದೆ ವಾಪಸ್ ತಗೊಂಡಿಡಿ. ಅರ್ಜುನ ಏನು ಮಾಡಿದ ನೋಡ್ಕೊ ನಿಮ್ಮನ್ನೇ, ಈಗ ಬಟ್ಟೆಯಲ್ಲಿ ಕಿತ್ಕೊಂಡು ಹೋಗಿದ್ದಾನೆ, ಸ್ವಲ್ಪ ಉಳಿಸಿದ್ದಾನೆ, ಗತಿಯರಾಗ್ತಿದ್ದೆ ಅಂತ ಹೇಳಿದ್ರು. ಭೀಷ್ಮರು ಬೈತಾರೆ, ಸ್ವಲ್ಪ ಉಳಿಸಿದ್ದಾರೆ, ಮರ್ಯಾದೆ ಉಳ್ಕೊಂಡಿದೆ, ವಾಪಸ್ ಹೋಗು. ಅರ್ಜುನ ಏನು ಮಾಡಿದೆ ಗೊತ್ತಾ ಈಗ, ದ್ರೌಪದಿ ವಸ್ತ್ರಾಭರಣ ಟ್ರೈ ಮಾಡಿದ್ರಲ್ಲ ನಾನು ಎಷ್ಟು ಕೆಲಸ ಮಾಡಬೇಡ ನೋಡಿ ಅಂತ ಹೇಳ್ತಾನೆ. ವಸ್ತ್ರ ಪತಿ ತೀರಿಸ್ತಿದ್ದಾನೆ, ಈಗ ಇಷ್ಟು ಮಾಡಿದ್ದೇನೆ ಆದರೂ ನಾನು ನಿಮ್ಮಂತೆ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೊರಟಿಲ್ಲ, ಎಚ್ಚರಿಕೆ ಕೊಟ್ಟಿದ್ದೇನೆ ಮಾತ್ರ ಅಂತೇಳಿ ವಾಪಸ್ ಹೊರಟನಂತೆ. ವಾಪಸ್ ಬರ್ತಾ ಹಿಡಿತಾರೆ, ಯಥಾ ಪ್ರಕಾರ ಆ ಜಾಗ ಬರುತ್ತೆ, ಅಸ್ತ್ರ ಎಲ್ಲ ಕಟ್ಟಿಟ್ಬಿಡ್ತಾರೆ ವಾಪಸ್ಸು. ತಾನು ಮತ್ತೆ ನಿಲ್ಕೋತಾರೆ ಅಂದ್ಕೊಂಡ ತಕ್ಷಣ ಮತ್ತೆ ವಾಪಸ್ ಬರುತ್ತೆ, ಯಮದೇ ವರ ಕೊಟ್ಟಿದ್ರಲ್ಲ ಎಲ್ಲ ಸರಿ ಹೋಯ್ತು. ಮತ್ತೆ ಯಥಾ ಪ್ರಕಾರ ಶ್ರೀವೇಶದಲ್ಲಿ ಕೊಡ್ತಾನೆ. ಉತ್ತರ ಕುಮಾರ ಬಾಯಿಲಿ ಮೇಲೆ ಕೊಡು, ನಾನು ಕೊಡ್ತೀನಿ ಅಂತ ಹೇಳಿದ್ರಂತ. ಆತ ಹೇಳ್ತಾನೆ, ಮೊದಲೇನೋ ಕೂತಿದ್ದೆ ಮಾರ, ಇದು ಯಾರಾದರೂ ಗೊತ್ತಾಗಿದೆ ಹ್ಯಾ ಕೊಡಲಿ ಅಂತ ಕೇಳ್ತಾರೆ. ನೋಡು ಆ ವಿಷಯ ಇಲ್ಲ, ನಮ್ಮ ಅಣ್ಣಂದಿರ ಅನುಮತಿ ತೊಗೊಂಡಿಲ್ಲ ನಾನು, ಅದಕ್ಕೆ ನಾನು ರೂಪ ತೋರಿಸಾಗಿಲ್ಲ ನಾನೀಗ, ಇಲ್ಲಿ ಕೂಡು ಬಾ ಏನಾಗಲ್ಲ ಅಂತ ಹೇಳಿದ್ರು. ಕೊಡ್ತಾನೆ ಉತ್ತರ ಕುಮಾರ. ವಾಪಸ್ ಹೋದ ಮೇಲೆ ಯುದ್ಧದಲ್ಲಿ ಯಾರು ಗೆದ್ದರು ಅಂತ ಹೇಳ್ತೀನಿ ಅಂತ ಕೇಳ್ತಾನೆ. ನೀನು ಗೆದ್ದೆ ಅಂತ ಹೇಳ್ತೇನೆ ಅಂತ ಹೇಳ್ತಾರೆ, ಅದೇ ಬೇಡ ಅಂತ ಹೇಳಿದ್ದ, ಹಾಗೆ ಹೇಳಬಾರ್ದು, ನೀನೇ ಗೆದ್ದೆ ಅಂತ ಹೇಳ್ಕೊಂಡು ನಾನೇ ಗೆದ್ದೆ ಅಂತ ಹೇಳ್ಕೊಂಬಿಡು. ಆಗ ಉತ್ತರ ಕುಮಾರ್ ಹೇಳ್ತಾನೆ, ನೋಡು ಏನು ಬೇಕಾದರೂ ಹೇಳು, ನಾನು ಮಾಡಿದೆ ಅಂತ ಹೇಳ್ಕೊಂಬೋದಿಲ್ಲ, ಇದು ಸುಳ್ಳು ಅರ್ಥ ಮಾಡಿಕೊಂಡು ಏನು ಬೇಕು ಅಹಂ ಬ್ರಹ್ಮಾಸ್ತ್ರ ಅನ್ಕೊಂಬೋದಿಲ್ಲ ಅನ್ಬೇಕಲ್ಲ. ಹಾಗೆ ಅರ್ಜುನ ಅಂತ ಅನ್ಕೊಳ್ಳೋಕೆ ಅದು ತಯಾರಿಲ್ಲ, ನಾನು ಉತ್ತರನೇ ಉತ್ತರ, ನೀನು ಅರ್ಜುನನೇ ಅರ್ಜುನ, ನೀನು ಮಾಡಿದ ಕೆಲಸ ನಾನು ಮಾಡಿದೆ ಅಂತ ಹೇಳ್ಕೊಡೋದಿಲ್ಲ, ನಾಹಂಕರ್ತ ಹರಿಹಕರ್ತ, ನಾನು ಮಾಡಿದ್ದಲ್ಲ ನೀನು ಮಾಡಿದ್ದಂತೇನೆ ಹೇಳ್ತೇನೆ. ಹಾಗಿದ್ರೆ ಒಂದು ಕೆಲಸ ಮಾಡೋ, ನಾನು ಹೇಳೋವರೆಗೂ ಹೇಳಬೇಡ ಅಂತ ಹೇಳ್ತಾರೆ, ಅಲ್ಲಿವರೆಗೂ ಹೇಳಬೇಡ, ಹೇಳೋಬಾರ, ನೀನೊಂದು ಹೇಳ್ಕೊಡೋದು ಬೇಡ ತಾನೆ, ಬಿಟ್ಟುಬಿಡು, ನನ್ನ ಹೆಸರು ಮಾತ್ರ ನಮ್ಮ ಅಣ್ಣಂದಿನ ಅನುಮತಿ ಇಲ್ಲದೆ ನಾನು ಹೇಳೋದಿಲ್ಲ, ಆಮೇಲೆ ಹೇಳಬೇಕು. ಒಪ್ಕೋತಾನೆ, ವಾಪಸ್ ಹೋಗ್ತಾರೆ. ಅಷ್ಟೊತ್ತಿ ನೋಡ್ತಾರೆ ಅಲ್ಲಿ ಪರಿಸ್ಥಿತಿ ಬಹಳ ಆಶ್ಚರ್ಯಕರವಾದದ್ದು. ವಿರಾಟ್ ರಾಜ ಬಂದಿರ್ತಾನೆ, ಮೊದಲು ಭಾರಿ ದುಃಖ ಪಡ್ತಾನೆ, ಯಾಕೆ ಕಳಿಸಿ ನನ್ನ ಮಗನ ಅಂತ ಬಾಕಟ್ಟು ಬೈತಾನೆ. ಯಾವಾಗ ಗೆದ್ದು ಬಂದಲ್ಲಿ ಸುದ್ದಿ ಬಂದುಬಿಡ್ತಲ್ಲ, ನನ್ನ ಮಗ ಎಂಥ ನನ್ನ ಮಗ ಎಂಥ ನಾವು ಶುರು ಮಾಡಿದ್ದೇ ಮಾಡಿದ್ದ, ಆಮೇಲೆ ಭಾರಿ ತಮಾಷೆ ಬರುತ್ತೆ ಅಲ್ಲಿ. ಆಗ ನೋಡು ಕಂಕ ಬಾಯಿಲಿ ಸ್ವಲ್ಪ ಜೂತ ಆಡೋಣ, ಒಂದು ಎರಡಾಟ ಆಡೋಣ ಮಗ ಬರೋವರೆಗೂ ಅಂತ ಹೇಳಿದೆ ನಾನು. ಆಗ ಧರ್ಮರಾಜ ಹೇಳ್ತಾನೆ, ಇದು ಸರಿಯಲ್ಲ, ಯಾವಾಗಲೂ ಕೂಡ ದ್ಯೂತವನ್ನು ಆಡಲೇಬಾರದು. ನಿಮ್ಗೆ ಧರ್ಮರಾಜನ ಕತೆ ಗೊತ್ತಲ್ಲ ಅಂತ ಹೇಳ್ತಾನೆ, ತಂದೆ ಕತೆ, ಧರ್ಮರಾಜನ ಕತೆ ಗೊತ್ತಲ್ಲ, ಆಡಬಾರದು. ಅದು ಹುಚ್ಚಾಪಟ್ಟು ಸಂತೋಷಪಟ್ಟವ್ರ ಜೊತೆ ಮೊದಲೇ ಆಡಬಾರದು, ಅವ್ರು ಏನೋ ಮಾಡಿ ಹಾಕ್ಬಿಡ್ತಾರೆ. ಅದೆಲ್ಲ ಇಲ್ಲಪ್ಪ, ಸುಮ್ಮನೆ ಫ್ರೆಂಡ್ಲಿ ಮ್ಯಾಚ್ ಅಂತ ಶುರು ಮಾಡ್ತಾನೆ. ಆಡ್ತಾ ಆಡ್ತಾ ಕಂಕ, ನನ್ನ ಮಗನ ನೋಡಿದೆಯಾ ಅಬ್ಬ ಎಂಥ ಮಗ ಇದ್ರೆ ಅಂಥ ಮಗ ಇರಬೇಕು ಅಂದಂತ ಧರ್ಮರಾಜ ಅಂತಾನೆ. ನೋಡು ವಿರಾಟ ರಾಜ, ನಿನ್ನ ಮಗ ಗೆದ್ದಿಲ್ಲ, ಗೆದ್ದವನು ಬೇರೆ ಅಂತ ಹೇಳಿದ್ದಾನೆ. ಅದು ಧರ್ಮರಾಜ ಎಲ್ಲ ಗೊತ್ತು, ಈತನ ಯೋಗ್ಯತೆ ಆತನ ಗೊತ್ತಿಲ್ವಾ. ವಿರಾಟ ರಾಜ ಮತ್ತೆ ಒಂದು ಎರಡು ಆಟ ಆಡ್ತಾನೆ, ಕಂಕ ನನ್ನ ಮಗ ಎಂಥ ಮಗ ನೋಡಿದೆಯಾ ಅಂದಂತ, ನಿನ್ನ ಮಗ ಗೆದ್ದಿಲ್ಲ, ಬೇರೆಯವನು ಗೆದ್ದಿರೋದು, ಬೃಹನ್ನಡೆಯೇ ಗೆದ್ದಿರೋದು ಅಂತ ಹೇಳಿದ್ರಂತ. ಅವನು ಸಿಟ್ಟು ಬರುತ್ತೆ, ಇನ್ನೊಂದ್ಸರ್ತಂತಾನೆ, ನನ್ನ ಮಗ ಎಂಥ ಮಗ ನೋಡಿದೆಯಾ, ಗೆದ್ದಿರೋದು ಬೃಹನ್ನಡೆ ಅಂತ ಹೇಳಿದ್ರು. ಸಿಟ್ಟು ಬಂದಂತೆ, ದಾಳ ತೊಗೊಂಡು ಹೊಡೆದು ಬಿಡ್ತಾನೆ ಇತನ ಮೇಲೆ. ಆಗ ಮೂಗಿನ ರಕ್ತ ಬರಲೇ ಶುರುವಾಯ್ತಂತೆ. ದ್ರೌಪದಿ ಬಂದ ತಕ್ಷಣ ನನ್ನ ಕೈಲಿ ಹಿಡಿದ್ರಂತೆ, ಬಟ್ಲ ಹಿಡಿದು ಕೆಳಗಿಡ್ತಾರೆ. ಆ ಮೈ ಮೇಲೆ ಎತ್ತರನೇ ಇಲ್ಲ ಆತಾನೆ. ಅಷ್ಟೊತ್ತಿಗೆ ಉತ್ತರ ಕುಮಾರ ಬರ್ತಾನೆ, ಅರ್ಜುನ ಹೇಳಿದ್ರು ನಾನು ಒಳಗೆ ಬರದೆ ಒಬ್ಬನೇ ಹೋಗು ಅಂತ ಹೇಳ್ತಾನೆ. ಒಳಗೆ ಬರ್ತಾನೆ, ಧರ್ಮರಾಜ ನೋಡ್ತಾನೆ, ಇಷ್ಟು ದಿವಸ ಯಾರು ಯತಿಗಳು ಅಂತ ನೋಡಿದ್ದು, ಈ ನೋಡ್ತಾನೆ ಸಾಕ್ಷಾತ್ ಧರ್ಮರಾಜ. ಅಪ್ಪನ ಕಡೆ ನೋಡೋದ್ರೆ ಆತನ ಕಡೆ ನೋಡ್ತಾನೆ ಫಸ್ಟ್ ಹೋದ ತಕ್ಷಣ. ಆತನ ಗಾಯ ರಕ್ತ ಇಲ್ಲಿ ಬಿದ್ದು ಪಟ್ಟಲ ರಕ್ತ. ಅಪ್ಪ ಯಾರು ಹೊಡೆದಿದ್ದಿರಿಗೆ ಅಂತ ಕೇಳ್ತಾನೆ. ನಾನೇ ಹೊಡೆದೇ ಬಿಡು ಅಂತ ಹೇಳ್ತಾರೆ. ಯಾತಕ್ಕೆ ಹೊಡೆದೆ, ಯಾತಕ್ಕೆ ಹೊಡೆದೆ ಗೊತ್ತಾ, ನೀನು ಗೆದ್ದೆ ಹೇಳ್ತಾರೆ ಅಲ್ಲ ಅಂತ ಹೇಳ್ತಾನೆ ಮನುಷ್ಯ, ಆ ಬುರಾಣೆ ಗೆದ್ದ ಅಂತ ಹೇಳ್ತಾನೆ, ಅತ್ ಹೇಳಿ ಸತ್ಯ ಅಂತ ಹೇಳ್ತಾನೆ. ಅತ್ ಹೇಳಿ ಸತ್ಯ, ನಾನು ಗೆದ್ದಿಲ್ಲ, ಯಾರು ಗೆದ್ದರೂ ನಾನು ಬೆಳಿಗ್ಗೆ ಹೇಳ್ತೇನೆ, ಈಗ ಹೇಳೋದಿಲ್ಲ ಅಂತ ಹೇಳ್ತಾನೆ. ಈಗ ಹೇಳೋದಿಲ್ಲ, ಮೊದಲು ಕ್ಷಮೆ ಕೇಳು ಅಂತ ಹೇಳ್ತಾನೆ. ಎಂಥ ಮಗ ಇದೆ, ಮೊದಲು ಕ್ಷಮೆ ಕೇಳಾತ ನನ್ನ. ಆಯಿತು ಕ್ಷಮಿಸಿ ಸ್ವಾಮಿಗಳೇ ಅಂತ ಹೇಳ್ತಾರೆ, ಕ್ಷಮಿಸಿ ಬಿಡ್ತಾರೆ. ಮರುದಿವಸ ಬೆಳಿಗ್ಗೆ ಸಭೆಯಲ್ಲಿ ಕೂಡ್ತಾರೆ ಪಾಂಡವರು, ಎಲ್ಲ ಬಂದು ನೋಡ್ತಾರೆ. ಉಡಿರಾಟ ನಿಮಗೆ ಅರ್ಥ ಆಯಿತು, ಉತ್ತರ ಕುಮಾರ ತೋರಿಸ್ತಾನೆ, ಈತ ಅರ್ಜುನ, ಈತ ಧರ್ಮರಾಜ, ಈತ ಭೀಮಸೇನ, ನಕಲ ಸಹದೇವ, ಈಕೆ ಸಾಕ್ಷಾತ್ ದ್ರೌಪದಿ ಅಂದ ತಕ್ಷಣ ವಿರಾಟ ಗಡ ಗಡ ನಡಿಗಿಬಿಡ್ತಾನೆ. ಪಾಪ ಇಂಥವ್ರು ನನ್ನ ಮನೇಲಿ ಇದ್ರಲ್ಲ, ಏನೋ ತಿಳ್ಕೊಂಡ್ಬಿಟ್ಟಿದ್ನಲ್ಲ, ಮಾತಾಡಲಿಕ್ಕೆ ಬರೋದಿಲ್ಲ ಪಾಪ ಆತನಿಗೆ. ಅವ್ರು ಹೇಳ್ತಾರೆ, ಯೋಚನೆ ಮಾಡಬೇಡ ವಿರಾಟ ರಾಜ, ನೀನು ಕ್ಷಮಿಸಿದ್ದೇವೆ, ಏರಿ ಯೋಚನೆ ಮಾಡಬೇಡ, ನಿಶ್ಚಿಂತೆಯಾಗಿರು ಅಂತ ತಕ್ಷಣ ಆತ ಹೇಳ್ತಾನೆ. ನನಗೆ ಸಾಧ್ಯ ಆಗ್ತಾ ಇಲ್ಲ, ರಾಜ್ಯ ನೀವೇ ತೊಗೊಂಡು ಬಿಡಿ, ನನಗೆ ಏನು ಬೇಡ ಅಂತ ಹೇಳ್ತಾನೆ. ಈ ರಾಜ್ಯ ನೀನೇ ಇಟ್ಕೋ, ಸಾಮಂತ ರಾಜನಾಗಿರು ಅಂತ ಹೇಳ್ತಾರೆ. ಆಗ ಆತ ಹೇಳ್ತಾನೆ, ಏನು ತೋಚ್ತಾ ಇಲ್ಲ ಈಗ, ನನ್ನ ಮಗಳು ಉತ್ತರೆಯನ್ನು ಅರ್ಜುನ ಕೊಟ್ಟು ಮದುವೆ ಮಾಡ್ತೇನೆ, ಸ್ವೀಕಾರ ಮಾಡಬೇಕು ಅಂದ. ಆಗ ಅರ್ಜುನ ಹೇಳ್ತಾನೆ, ಅದು ಸಾಧ್ಯ ಇಲ್ಲ, ನಾನು ಸ್ವೀಕಾರ ಮಾಡೋದಿಲ್ಲ. ಯಾತಕ್ಕೆ ಅಂತ ಕೇಳ್ತಾನೆ. ಅರ್ಜುನನ ಮಾತು ನೆನ್ಪಿಟ್ಕೊಂಡಿರಬೇಕು. ಅರ್ಜುನ ಹೇಳ್ತಾನೆ, ನಾನು ಗುರು, ಆಕೆ ಶಿಷ್ಯಳು, ಆಕೆ ಮದುವೆ ಆದರೆ ಶಿಷ್ಯಳು ಮಗಳಿದ್ದ ಹಾಗೆ, ಆ ರೀತಿ ಮದುವೆ ಆಗೋದು ಧರ್ಮ ಅಲ್ಲ, ಮದುವೆ ಆಗಲು ಸಾಧ್ಯ ಇಲ್ಲ ಅಂತ ಹೇಳಿದರು. ಇವತ್ತಿನ ಮೇಷ್ಟ್ರುಗಳು ಕೇಳ್ಕೊಂಡು ಪೇಪರಲ್ಲಿ ಬರ್ತಿರತ್ತೆ ನೋಡಿರಲ್ಲ, ದಿನ ಬೆಳಗಾದರೆ ಎಂಥ ಕೇಸುಗಳು, ಅಸಹ್ಯದ ಕೇಸು ಬರುತ್ತೆ. ಮಹಾಭಾರತ ಕೇಳೋದು ಬಿಟ್ಟಿದ್ದಕ್ಕಾದ ಅನಾಹುತ ಇದು. ಕಾಲಕಾಲಕ್ಕೆ ಮಹಾಭಾರತವನ್ನು ಓದ್ತಾ ಇದ್ದರೆ, ಕೆಡ್ತಾ ಇದ್ದರೆ ವ್ಯಾಲ್ಯೂಸ್ ಗೊತ್ತಾಗುತ್ತೆ ನಮ್ಗೆ. ಇವತ್ತು ಊಟ ಮಾಡ್ತಾ ಇದ್ದರೆ ಹಸಿ ಹೋಗುತ್ತಲ್ಲ, ದೇಹದ ಬಲ ಬರುತ್ತಲ್ಲ, ನಿತ್ಯ ಪಾಠ ಪ್ರವಚನ ಕೇಳ್ತಾರೆ, ಇಂಟೆಲೆಕ್ಚುಯಲ್ ಸ್ಟ್ರೆಂತ್ ಬರ್ತದೆ, ಒಳ್ಳೆ ಜ್ಞಾನದ ಒಂದು ಶಕ್ತಿ ಬರ್ತದೆ. ಫಿಸಿಕಲ್ ಶಕ್ತಿ ಹೋಗಿಬಿಡ್ತದೆ ವಯಸ್ಸಾದ ಮೇಲೆ ಇರೋದಿಲ್ಲ, ಆದರೆ ಜ್ಞಾನದ ಶಕ್ತಿ ಎಲ್ಲ ಕಾಲಕ್ಕೆ ಇರ್ತದೆ. ಜನ್ಮ ಜನ್ಮಕ್ಕೂ ಬರ್ತಕ್ಕಂಥ ಆಸ್ತಿ ಅಂದರೆ ಜ್ಞಾನ, ಎಂದು ನಮ್ಮ ದೇಹ ಹಿಂದೆ ಬರೋದಿಲ್ಲ. ಮಂಚಬಾರದು ಬಡದಿ ಬಾರಡು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಕಿಂಚಬಾರದು ಮುಂಚೆ ಮಾಡಿರೋ ಧರ್ಮವ ಸಾಧ್ಯವಿಲ್ಲ ಅಂತ ಹೇಳಿದ್ದಾನೆ. ಸರಿ, ಹಾಗಿದ್ರೆ ದಯವಿಟ್ಟು ಸ್ವೀಕಾರ ಮಾಡಬೇಕು. ಇಲ್ಲ, ಮಾಡೋದಿಲ್ಲ ನಾನು, ಅದು ಆರೋಪ ಬರುತ್ತೆ. ಅದರಿಂದ ಏನು ಕೊಟ್ಟದ್ದು ಗೊತ್ತಾ? ಒಂದು ವೃತ್ತಿಗೆ ಅವಮಾನ, ಇನ್ನೊಂದು ನಿನ್ನ ಮಗಳಿಗೆ ಅವಮಾನವಾಗುತ್ತೆ. ಪಾಪ ಶುದ್ಧಳಾಗಿದ್ದಾಳು ಅವಳು, ಅವಳಿಗೆ ಕೆಟ್ಟ ಹೆಸರು ಬರುತ್ತೆ, ನನಗೆ ಕೆಟ್ಟ ಹೆಸರು ಬರುತ್ತೆ, ವಂಶಕ್ಕೆ ಕಳಂಕ. ಮಾಡೋದಿಲ್ಲ, ದಯವಿಟ್ಟು ಸ್ವೀಕಾರ ಮಾಡುತ್ತಾರೆ. ಹಾಗಿದ್ದರೆ ನನ್ನ ಮಗ ಅಭಿಮನ್ಯುವಿಗೆ ಸ್ವೀಕಾರ ಮಾಡ್ತೇನೆ, ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದರು. ಈ ರೀತಿ ಮಾಡಿಕೊಟ್ಟಿದ್ದು ಯಾರು ಅಂದರೆ ಭೀಮಸೇನದೇವರು ತೋರಿಸ್ಕೊಟ್ಟಿದ್ದಾರೆ. ಜರಾಸಂಧರ ಮಗ ಸಹದೇವ ತನ್ನ ತಂಗಿಯನ್ನು ಕೊಟ್ಟಾಗ ಬಂದಾಗ ಭೀಮಸೇನದೇವರು ತನ್ನ ತಮ್ಮನೇ ಮದುವೆ ಮಾಡಿಕೊಂಡು, ಈತ ಮಗನಿಗೆ ಮದುವೆ ಮಾಡಿಕೊಂಡು, ಅದಕ್ಕೆ ದೊಡ್ಡವ್ರು ಮಾಡದೇ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ದೊಡ್ಡವ್ರು ಮಾಡದೆ ಮಾಡಿದ್ರೆ ಗೋವಿಂದ, ಅವನೇನು ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊ, ಇವನು ಮಾಡ್ಕೊಂಬಿಟ್ಟು ಏನು ಮಾಡಬೇಕಾಗತ್ತೀಗ? ಭಾರಿ ಪ್ರಾಬ್ಲಮ್. ಅಕ್ಕನ ಹಿರಿಯ ಅಕ್ಕನ ಜಾಡಿ ಮನೆಗೆಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಬಾರ್ದು. ಹಿಂದಿನ ಕಾಲ ದೊಡ್ಡವರು ಅಂದರೆ ಮಹಾಜನವೋ ಏನಗತಸ್ಥ ಪಂಥ ಯದ್ಯಾಚರತಿ ಶ್ರೇಷ್ಠ ತತ್ತದೇ ವೇತನೋ ಜನ. ಅರ್ಜುನನ ಭೀಮಸೇನ ದೇವರಿಂದ ಕಲಿತ ಪಾಠ ಇದುವತ್ತು. ಭೀಮಸೇನ ದೇವ ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ? ನೀವು ನಾಳೆ ಟೀಕಾ ಬರೀರಿ ಅಂತ ಕಳಿಸ್ತಾರೆ. ಅವರು ಅಣ್ಣ ಮಾಡದೆ ಮಾಡ್ತಾರಲ್ಲ, ಅಣ್ಣನ ಭಾವನೆ ಅರ್ಥವಾಯ್ತಲ್ಲ, ಅವರು ಟೀಕಾ ಬರೀಬೇಕು. ಗುರುಭಾವಂ ವೆಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕರದ ಸಾಕ್ಷಿಯಾಯಿತು ಆ ಕ್ಷಣಕ್ಕೆ. ಇದನ್ನು ನಿನ್ನನ್ನು ಗೊತ್ತ ಸ್ವಾರಸ್ಯ, ತನ್ನ ಮಗನಿಗೆ ಮದುವೆ ಮಾಡಿಕೊಂಡಿದ್ದಕ್ಕೆ ಏನು ಗ್ಯಾರಂಟಿ ಆಯ್ತು ಗೊತ್ತಾ? ಅವಳು ಪ್ಯೂರ್ ಅಂತ ಕನ್ಫರ್ಮ್ ಆಯಿತು. ಇಲ್ಲದ್ರೆ ಕಂಡವರಿಗೆ ಮಾಡಿಸ್ತಾರೆ, ಮಗನೇ ಮಾಡ್ಕೊಂಬೋದಿಲ್ಲ. ಕಂಡವರಿಗೆ ಮಾಡಿಸ್ತಾ ಇದ್ರು, ಮಗನಿಗೆ ಮಾಡಿಕೊಂಡ ಅಂದಮೇಲೆ ಪೂರ್ತಿ ಪ್ರೂಢ. ಅರ್ಜುನ ಎಷ್ಟು ಕಾಪಾಡ್ತಾನೆ, ಉತ್ತರಿಯ ಮರ್ಯಾದೆಯನ್ನು ಕಾಪಾಡ್ತಾನೆ. ಮುಂದೆ ಪರಿಣಾಮ ಏನು ಗೊತ್ತಾ? ಸಾಕ್ಷಾತ್ ಉತ್ತರಿಯ ಮಗನಾಗಿ ಅಭಿಮನ್ಯುವಿನಂಥ ಪರೀಕ್ಷಿತ ರಾಜ ಹುಡ್ತಾನೆ, ಆತನ ಮಗ ಜನ್ಮೇಜಯ ರಾಜ ಹುಡ್ತಾನೆ. ಏನು ವೈಭವನೇ ವೈಭವ, ಜೀವನ ಪೂರ್ತಿ ಸುಖವನ್ನು ಕಾಣ್ತಾರೆ. ಅರ್ಜುನನ ಒಂದು ರಕ್ಷಣೆ, ಅರ್ಜುನ ಒಂದು ನಡವಳಿಕೆ, ಭೀಮಸೇನ ದೇವರಿಂದ ಬಂದ ಸ್ಫೂರ್ತಿ, ಇಡೀ ವಂಶನ್ನೇ ಉದ್ಧಾರ ಮಾಡಿದಂಥ ಕೆಲಸ ಆಯಿತು. ಆಗ ಮದುವೆ ಆಗೋಣ ಅಂತ ಕೇಳ್ತಾನೆ. ಸಾಧ್ಯ ಇಲ್ಲ, ಕೃಷ್ಣ ಬರೋವರೆಗೂ ಮದುವೆ ಇಲ್ಲ ಅಂತ ಹೇಳಿಬಿಡ್ತಾನೆ. ದೇವರ ಸಮಾರಾನೇ ಆಗಬೇಕು, ಮದುವೆ ಆಗಬೇಕು, ಇಲ್ಲದೆ ಹೋದರೆ ಇಲ್ಲ. ಇವತ್ತು ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ, ಕೃಷ್ಣ ಬರಬೇಕು ಮದುವೆ ಆಗಬೇಕು. ಅದಕ್ಕೆ ಮಂಗಳಾಷ್ಟಕ್ಕೆ ಹೇಳಿದ್ರೆ ಮದುವೆ ಆಗೋದಿಲ್ಲ, ಕೃಷ್ಣ ಹೇಳ್ಕೊಳ್ಸಿ ಕೃಷ್ಣ ಬಂದೇ ಬಿಟ್ಟನಂತಲ್ಲಿ. ವಿರಾಟ ಪರ್ವ ಮುಗಿಯೋದು ಕೃಷ್ಣ ಬಂದ ಮೇಲೇನೆ. ಅಲ್ಲಿಗೆ ವಿರಾಟ ಪರ್ವ ಮುಕ್ತಾಯವಾಗ್ತಾ ಇದೆ. ಲಕ್ಷ್ಮೀ ಹಿರಿಯಶ ಪರಿಗ್ರಹ ಉತ್ತರ ಪರಿಣಯ ಆಯಿತು. ಪಾಂಡವರಲ್ಲಿ ವಾಸ ಮಾಡ್ತಿದ್ದಾರೆ. ಅಲ್ಲಿಂದ ಶಿಫ್ಟ್ ಆಗ್ತಾರೆ, ಉಪಪ್ಲವ ನಗರಕ್ಕೆ ಬರ್ತಾರೆ. ಅಲ್ಲಿ ಸಭೆ ಮಾಡ್ತಾರೆ. ದುರ್ಯೋಧನಂತೂ ರಾಜ್ಯ ಕೊಡಲಿಲ್ಲ, ಅಷ್ಟೇ ಎಲ್ಲ ಕೊಡೋದಿಲ್ಲ ಅಂತ ಹೇಳಿ ಕಳಿಸ್ತಾನೆ. ಯಾಕೆ ಗೊತ್ತಾ? ಇನ್ನೂ 13 ವರ್ಷ ಮುಗಿದಿರಲಿಲ್ಲ, ಮೊದಲೇ ಕಂಡಿದ್ದೇವೆ ಅಂತ ಕ್ಲೇಮ್ ಮಾಡ್ತಾನೆ ಅವರು. ಆ ಪಾಂಡವರು ಹೇಳ್ತಾರೆ ಮುಗಿಸಿದ್ದೇವೆ ಅಂತ. ಅವ್ರು ಹೇಳ್ತಾರೆ ಮುಗಿಸಿದ್ದೇವೆ ಅಂತ, ಇವರು ಮುಗಿಸಿಲ್ಲ ಅಂತ. ಅವರು ದೊಡ್ಡ ಗಲಾಟೆ ಆಗ ದುರ್ಯೋಧನೆಗಂತೂ ಭಾರಿ ಬೇಕಾಗಿತ್ತದು. ಮತ್ತೆ 12 ವರ್ಷ ವನವಾಸ, ಅಜ್ಞಾತವಾಸ ಮಾಡಿ ಅಂತ ಹೇಳ್ತಾನೆ 1 ವರ್ಷ. ಆಗ ಅವ್ರು ಹೇಳ್ತಾರೆ ಜಾನಂತಿ ವಿಪ್ರಾಹ, ಜ್ಞಾನಿಗಳನ್ನು ಕೇಳಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ದುರ್ಯೋಧನಲ್ಲಿ ಪಾಯಿಂಟ್ ಇತ್ತು ಇಲ್ಲಂದ್ರೆ ಪಾಯಿಂಟ್ ಒಂದಿತ್ತು. ಸೌರಮಾನ ಪ್ರಕಾರ ಮುಗಿಸಿಲ್ಲ ಅವರು, ಆದರೆ ಚಾಂದ್ರಮಾನ ಪ್ರಕಾರ ಮುಗಿಸಿದ್ದಾರೆ. ಇದು ಆಂಬಿಗ್ಯುಟಿ ಬಂದಿದೆ. ಚಾಂದ್ರಮಾನ ಪ್ರಕಾರ ಮುಗಿಸಿದ್ದಾರೆ, ಸೌರಮಾನ ಪ್ರಕಾರ ಮುಗಿಸಿಲ್ಲ ಅವರು. ದುರ್ಯೋಧನ ಸೌರ ಮುಗಿಸಿಲ್ಲ ಅಂತ ಗಂಟು ಮಾಡಿದ. ನಮಗೆ ಅನಿಸ್ತಲ್ಲ ಹಾಗೆ, ದುರ್ಯೋಧನ ಕರೆಕ್ಟ್ ಆಯ್ತಲ್ಲ. ಆಗ ಹೇಳ್ತಾರೆ ಇಲ್ಲ, ಪಾಂಡವರು ಮಾಡಿದ್ದೆ ಸರಿ. ಚಾಂದ್ರಮಾನ ಪ್ರಕಾರ ಮುಗಿಸಿ 1 ತಿಂಗಳು ಮೇಲೆ ಆಗೋಗ್ಬಿಟ್ಟಿತ್ತಾಗಲೇ. ಸೌರಮಾನ ಪ್ರಕಾರ ಸ್ವಲ್ಪ ಬಾಕಿ ಇತ್ತು. ಮತ್ತು ಪಾಂಡವರು ಯಾಕೆ ಹಾಗೆ ಮಾಡಿದರು, ಯಾಕೆ ಸೌಮ್ಯ ಮಾಸನ ಹಿಡ್ಕೊಂಡು ಅಂತ ಕೇಳಿದ್ರೆ ಆಚಾರ್ಯ ಒಳ್ಳೆ ನಿರ್ಣಯ ಕೊಡ್ತಾರೆ. ಅದಕ್ಕೆ ಯಾಕೆ ಅವರೇ ತಾನೇ ಎಕ್ಸ್ಪ್ಲೇನ್ ಮಾಡಬೇಕಂತೀಗ. ಭೀಮಸೇನ ಹೇಳಬೇಕಲ್ಲ, ದಿನಾನಾಂ ಅಧಿಪ ಸೂರ್ಯ ಪಕ್ಷ ಭಾಸ ಅಬ್ಧ ಪಶ್ಯಸಿ ತಸ್ಮಾತ್ ಸೌಮ್ಯಾಬ್ಧಮೇ ಮಾತ್ರ ಮುಖ್ಯವಾಹುರು ಮನೀಷಿಣ. ಭಾಳ ದೊಡ್ಡ ಧರ್ಮಶಾಸ್ತ್ರ ಜ್ಯೋತಿಷ್ ಶಾಸ್ತ್ರಕ್ಕೆ ಬೇಕಾದ ವಿಚಾರ ಇತ್ತು. ಈ ಹವಾಮಾನ ಪ್ರಧಾನ ಆಚರಿಸಬೇಕು ಅಂತ ಕೇಳಿದರೆ ದಿನಾನಾಂ ಅಧಿಪ ಸೂರ್ಯ, ದಿನದ ಲೆಕ್ಕ ಹಾಕಬೇಕಾದ್ರೆ ಸೂರ್ಯೋದಯದ ಸೂರ್ಯೋದಯ ಲೆಕ್ಕ ಹಾಕಬೇಕು. ದಿನಗಳ ಗಣನೆ ಸೂರ್ಯಮಾನದಿಂದ ಆಗಬೇಕು. ಯಾತಕ್ಕೆ ಅಂತ ಕೇಳಿದರೆ ಇವತ್ತು ಆಚಾರ್ಯ ಹೇಳ್ತಾರೆ ಪ್ರತಿಪತ್ ಪ್ರಭತಯ ಸರ್ವಾಹ ಉದಯಾದ್ ಉದಯಾದ್ ರವೇಹೆ ಸಂಪೂರ್ಣ ಇತಿ ವಿಜ್ಞೇಯಾಹ ಅಂತ ಆಚಾರ್ಯ ಕೃಷ್ಣಾಮೃತ ಮಾನವದ ಮಾತು. ಆದರೆ ಪಕ್ಷ ಹಾಗಲ್ಲ, ಮಾಸ ಹಾಗಲ್ಲ, ವರ್ಷ ಹಾಗಲ್ಲ, ಅದಕ್ಕೆ ಚಂದ್ರ ದೇವತೆ ಅಂತ ಹೇಳ್ತಾರೆ. ಚಾಂದ್ರಮಾನವ ಪಕ್ಷಕ್ಕೆ ಮಾಸಕ್ಕೆ ಮತ್ತು ವರ್ಷಕ್ಕೆ ಚಾಂದ್ರಮಾನ ಹಿಡಿಬೇಕು, ದಿನಕ್ಕೆ ಸೌರಮಾನ ಹಿಡಿಬೇಕು. ಇದು ವರ್ಷದ ಲೆಕ್ಕ, ಆದ್ದರಿಂದ ಚಾಂದ್ರಮಾನನೇ ಸರಿಯಾಗಬೇಕು. ಅದನ್ನೇ ಮಾಡಿದ್ದಾರೆ ಪಾಂಡವರು ಸರಿ ಅಂತ ಹೇಳಿಬಿಡಿ. ಇದು ಧರ್ಮಶಾಸ್ತ್ರದ ಪ್ರಕಾರ ಎಷ್ಟು ಹೊಸ ವಿಷಯ ತಿಳಿಸ್ತೇನೆ ಅಂತ ಆಯ್ತು. ಅದು ಚಾಂದ್ರಮಾನ ಯುಗಾದಿ ಇತ್ಯಾದಿ ಮಾತಾಡ್ತೇವಲ್ಲ, ನಮಗೆ ಜ್ಞಾನ ನೆನಪಾಗದೆ ಚಾಂದ್ರಮಾನ ಯುಗಾದಿ ಬಂದಾಗ ಒಂದೇ ಯಾಮಾನ ಏನು ಗೊತ್ತೇ ಇರೋದಿಲ್ಲ. ಈಗ ಡೇಟ್ ಗೊತ್ತಿರುತ್ತೆ ಹೊರತು ಮಾನ ಗೊತ್ತಿರೋದಿಲ್ಲ, ತಿಥಿ ಗೊತ್ತಿರಲ್ಲ ಜನಗಳಿಗೆ, ಸಂಧ್ಯಾನೆ ಮಾಡಿ ಗೊತ್ತಿರೋದಿಲ್ಲ, ಆದರೆ ತಿಥಿನೂ ಕೃಷ್ಣಾರ್ಪಣ ಯಾವುದು ಇರೋದಿಲ್ಲ. ಸರಿಯಾಗಿ ತಿಳ್ಕೊಳ್ಳೋಕೆ ಆಚಾರ್ಯ ಮಾರ್ಗದರ್ಶನ ಮಾಡ್ತಾರೆ. ಒಂದು ಪ್ರಶ್ನೆ ಬಂತು, ಹಾಗಿದ್ದರೆ ಪಾಂಡವರು ಮುಖ್ಯವಾದ ಏನೋ ಮಾಡಿಬಿಟ್ಟಿದ್ದಾರೆ, ದುರ್ಯೋಧನ ಏನು ಮಾಡಬೇಕಾಗಿತ್ತು ಗೊತ್ತಾ? ಸೌರಮಾನ ಪ್ರಕಾರ ಮುಗಿಸಿ ಅಂತ ಕ್ಲೇಮ್ ಮಾಡಲಿ ತಪ್ಪಲ್ಲ, ಅವನು ಹಾಗೆ ಕರಾರು ಹಾಕಬೇಕಾಗಿತ್ತು. ಅವನು ಸ್ಟಾರ್ಟಿಂದ ಏನು ಮಾಡಬೇಕಾಗಿತ್ತು? ಅವನು ಸೌರಮಾನದ ಪ್ರಕಾರನೇ ಅಂತ ಹೇಳಬೇಕಾಗಿತ್ತು, ಅದು ಹೇಳಲಿಲ್ಲ. ಯಾಕೆ ಗೊತ್ತಾ? ಇತ್ತ ಕಿರಾಡಿತನ ಮಾಡಬೇಕಂತಲೇ ಮಾಡಿದ್ದವನು. ಎಂಬಿಗ್ಯುಟಿ ಯಾವಾಗ ಇಡ್ತಾರೆ ಗೊತ್ತಾ? ಕೆಲವರು ನಾಳೆ ಕೊಡ್ತೀನಿ ಅಂತ ಮಳಿಸ್ಬಾರ್ದು, ನಾಳೆ ಕೊಡ್ತೀನಿ ಅಂತ, ನೀನು ನಾಳೆ ಅಂತ ಹೇಳಿದ್ದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾಕೆಂದರೆ ಇದೇ ರೀತಿ ಎಕ್ಸ್ಪ್ಲೇನ್ ಮಾಡಿ ತಪ್ಪಿಸ್ಕೊಳ್ಳೋ ದಾರಿ ಹುಡುಕ್ತಾರೆ. ಅದಕ್ಕೋಸ್ಕರನೇ ದುರ್ಯೋಧನ ಉದ್ದೇಶಪೂರ್ವಕ ಹಾಗೆ ಮಾಡಿದ್ದ. ಪಾಂಡವರು ಯಾತಕ್ಕೆ ಹೇಗೆ ಮಾಡಿದರು ಅಂದರೆ, ಧರ್ಮಶಾಸ್ತ್ರ ಗೊತ್ತಿಲ್ಲದವರು ಮೋಹನೆಗೊಳ್ಳಿ, ಅಸುರಮೋಹನ ಮಾಡೋ ಉದ್ದೇಶ ಅವರಿಗಿದ್ದೇ ಇದೆ. ವಿವೇಕಿಗಳಿಗೆ ಮೋಹ ಬರೋದಿಲ್ಲ, ಅವಿವೇಕಿಗಳಿಗೆ ಮೋಹ ಬರುತ್ತೆ. ಜಾನಂತಿ ವಿಪ್ರಾಹ, ಜ್ಞಾನಿಗಳನ್ನು ಕೇಳು ಗೊತ್ತಾಗ್ತದೆ ಅಂತ ಹೇಳಿದೆ. ಇದರಿಂದ ನಮಗೆ ಒಳ್ಳೆ ಅಪೂರ್ವವಾದ ಮಾಹಿತಿ ಕೊಟ್ಟಂತೆ ಆಯಿತು. ಅದನ್ನು ಯೋಚನೆ ಮಾಡಬೇಕು ನಾವು. ಇವತ್ತು ನಾವು ವಿದ್ಯೆವೇ ಅಂತ ತಿಳ್ಕೊಬೇಡ, ಮುಂದಿನ ತಿಂಗಳು ಕೊಡ್ತೇವೆ ಅಂತ ಹೇಳ್ತೇವೆ. ಮುಂದಿನ ತಿಂಗಳು ಒಂದು ಬಿಡ್ತೇವೆ. ಹಾಗಿದ್ರೆ ಈಗ ಪುಷ್ಯಮಾಸ, ಮಾಘಮಾಸ ಅಂತ ಅರ್ಥನೋ ಅಥವಾ ಜನವರಿ ಫೆಬ್ರವರಿ ಅಂತ ಅರ್ಥನೋ ಲೆಕ್ಕ ಹಾಕಬೇಕು. ಈ ರೀತಿ ಲೆಕ್ಕ ಹಾಕಿದರೆ ಕ್ಲಾರಿಟಿ ಇರಬೇಕು. ಇಲ್ಲವರು ಏನಾಗುತ್ತಾಗ, ಹಾಕೋದೊಂದು ಕೇಳೋದೊಂದು ಮಾಡಿ ಪದ್ಧತಿ ಆಗುತ್ತಾಗ. ಇವತ್ತು ನಮ್ಮ ನಿಯಮ ಉಂಟು, ಯಾವುದೇ ಒಂದು ಕೆಲಸ ಮಾಡಿದಾಗ ಮುಂದೆ ಕೆಲಸ ಮಾಡಬೇಕಾದ್ರೆ 6 ತಿಂಗಳು ಗ್ಯಾಪ್ ಇರಬೇಕು, ಯಾಕಂದ್ರೆ 1 ವರ್ಷ ಗ್ಯಾಪ್ ಇರಬೇಕು ಅಂತ ಹೇಳ್ತಾರೆ. ಆದರೆ ಫಾಲ್ಗುಣದಲ್ಲಿ ಮಾಡಿದರೆ, ಚೇತನದಲ್ಲಿ ಮಾಡಿದರೆ ಯೋಚನೆ ನೆಕ್ಸ್ಟ್ ಇಯರ್ ಆಗಿಬಿಡ್ತದ, ಯೋಚನೆ ಇಲ್ಲ ನೆಕ್ಸ್ಟ್ ಇಯರೇ ಯೋಚನೆಯೇ ಇಲ್ಲ ಅದು. ಆದರೆ ಇಂಗ್ಲೀಷ್ ಸಮಸ್ಯೆ ಹೊಸಕ್ಕೆ ಬರೋದಿಲ್ಲ, ಅದನ್ನು ಇಂಗ್ಲೀಷ್ ಲೆಕ್ಕಕ್ಕೆ ಬರೋದಿಲ್ಲ ಅದು. ಈ ಲೆಕ್ಕ ಬೇರೆ, ಆ ಲೆಕ್ಕ ಬೇರೆ. ಯಾರಾಗಲೂ ಕೂಡ ಧರ್ಮ ಕಾರ್ಯವಾದ ಲೆಕ್ಕ ಹಾಕೋ ರೀತಿಯೇ ಬೇರೆ, ನಮ್ಮ ಅಕಾಡೆಮಿಕ್ ಲೆಕ್ಕ ಹಾಕೋ ರೀತಿಯೇ ಬೇರೆ. ಆದರೆ ಯಾವಾಗಲೂ ಕೋರ್ಟ್ ಕಚೇರಿಯಲ್ಲಿ ಏನಾದರೂ ಕರಾರು ಮಾಡಿಕೊಂಡಾಗ ಯಾವ ಡೇಟ್ ಹಾಕಿರ್ತಾರೋ ಆ ಪ್ರಕಾರ ಏರ್ ಲೆಕ್ಕ ಹಾಕ್ತದೆ. ತಿಥಿ ಬರೆದಿದ್ದರೆ ತಿಥಿ, ಇದು ಬರೆದಿದ್ರೆ ಇದು. ಆಮೇಲೆ ಲಿಟ್ರು ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು. ಲಿಟ್ರು ಚೇಂಜ್ ಮಾಡಿದ್ರೆ ಫಜೀತಿ ಆಗುತ್ತೆ. ದುರ್ಯೋಧನ ಯಾತಕ್ಕೆ ಹಾಗೆ ಮಾಡೋದು ಅಂದರೆ, ಅವರ ಸ್ವರೂಪನೇ ಅದು. ಕಲಿ ಅಂದರೆ ಕಲಹ ಅಂತ ಅರ್ಥ, ಜಗಳಗಂಟ, ಮಾತೆತ್ತರೆ ಜಗಳ ಆಡಬೇಕು, ಅದಕ್ಕೆ ಹಾಗೆ ಮಾಡ್ತಾರೆ. ಅವರು ಕೊಡೋದಿಲ್ಲ. ಮಹಾಭಾರತದಲ್ಲಿ ಎಲ್ಲ ವಿಷಯ ಬರುತ್ತೆ, ಇದರೊಳಗೆ ಅವರು ಅರ್ಥ ಮಾಡಿಕೊಂಡಿಲ್ಲ, ಸಾಮಾನ್ಯರಲ್ಲ. ಅದು ಬಿಡಿಸಿ ಹೇಳ್ತಾರೆ ಆಚಾರ್ಯ. ಅವನು ಕೊಡೋದಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕೀಗ? ಸಭೆ ಸೇರಿಸಿ ಒಂದು ಕೆಲಸ ಮಾಡೋಣ. ನಾವಂತೂ ನಾವು ನಮ್ಮ ಕಡೆಯಿಂದ ದೂತರು ಕಳಿಸೋಣ ಅಂತ ಕಳಿಸ್ತಾರೆ. ತತಸ್ಸಂಮಂತ್ರಿ ಅನುಮತೆ ದ್ರುಪದ ಸ್ವಪರೋಹಿತಂ ಹೇಳ್ತಾರೆ. ಯಾರು ಕಳಿಸ್ಕೊಟ್ರಂತೆ, ಪ್ರೇಷಯಾಮಾಸ ಧೃತರಾಷ್ಟ್ರಾಯ ಶಾಂತಯಿ. ಧೃತರಾಷ್ಟ್ರನ ಹತ್ತಿರ ಒಬ್ಬ ಪುರೋಹಿತನನ್ನು ದ್ರುಪದ ರಾಜ ಕಳಿಸ್ಕೊಟ್ಟ, ಕೃಷ್ಣನ ಸಲಹೆಯಂತೆ ಕಳಿಸಿದ. ಅವನು ಹೋದ, ಧೃತರಾಷ್ಟ್ರನ ಎಲ್ಲವನ್ನೂ ಹೇಳಿದ. ಪಾಂಡವರು ಕೇಳುತ್ತಿದ್ದಾರೆ, ಈಗ ಅವರ ಅವಧಿ ಪೂರೈಸಿದ್ದಾರೆ, ಕೊಡಬೇಕಾದ ನಿನ್ನ ಕರ್ತವ್ಯ, ಪಾಂಡವರು ಬಲ ಎಷ್ಟು ಗೊತ್ತಾ ಅಂತ ಎಲ್ಲ ವರ್ಣನೆ ಮಾಡ್ತಾರೆ. ಅದನ್ನೆಲ್ಲ ಕೇಳಿಸ್ಕೊತಾರೆ, ಅರ್ಜುನನ ಬಲ ವರ್ಣನೆ ಮಾಡ್ತಾರೆ. ಅಲ್ಲಿ ಸೂಕ್ಷ್ಮ ವಿಚಾರ ಆಚಾರ ಹೇಳ್ತಾರೆ, ಭೀಮಸೇನಿಂದ ಎಷ್ಟು ಉಪಯೋಗ ಆಯಿತು ವನವಾಸ ಕಾಲಕ್ಕೆ ಗೊತ್ತಾ? ತೀರ್ಥಗಳಲ್ಲೆಲ್ಲ ಕೋಟಿಗಟ್ಟೆ ರಾಕ್ಷಸರು ವಾಸ ಮಾಡ್ತಾ ಇದ್ದರಂತೆ, ಎಲ್ಲ ತೀರ್ಥಕ್ಷೇತ್ರಗಳು ರಾಕ್ಷಸರಿದ್ದರಂತೆ. ಭೀಮಸೇನ ದೇವರು ಏನು ಮಾಡಿದ್ದಾರೆ ವನವಾಸ ಕಾಲದಲ್ಲಿ, ತೀರ್ಥಯಾತ್ರೆಗೆ ಅಂತ ಹೋಗಿ ರಾಕ್ಷಸರೆಲ್ಲ ಕೊಂದು ಹಾಕಿಬಿಡ್ತಾರೆ. ಅದರಿಂದಾಗಿಯೇ ತೀರ್ಥಯಾತ್ರೆ ಮಾಡಲಿಕ್ಕೆ ಸಾಧ್ಯವಾಗಿದೆ ನಮಗೆ ಅಂತ ಹೇಳ್ತಾರೆ. ಇಲ್ಲಿ ತೀರ್ಥಯಾತ್ರೆ ಮಾಡೋಕ್ಕೆ ಆಗ್ತಿರಲಿಲ್ಲ ಕಲಿಯುಗದಲ್ಲಿ ಯಾರು ಕೂಡ. ಭೀಮಸೇನ ದೇವರು ನೆನೆಸ್ಕೊಂಡು ತೀರ್ಥಯಾತ್ರೆ ಮಾಡಬೇಕು ನಾವು. ವಾಯುದೇವರನ್ನು ನೆನೆಸ್ಕೊಂಡೇ ಮಾಡಬೇಕು ಅನ್ನೋದು ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಆಚಾರ್ಯ ಸ್ತೋತ್ರ ಮಾಡ್ತಾರೆ. ಆಜನ್ಮ ಭೂಮೇ ಅಟತೋಖಿಲೇಷು ತೀರ್ಥೇಶು ತದ್ವರ್ಣನ ಭಾರ ಮೂಢ್ವ ಆಯಾಸ ಭಸ್ಮನ್ ಮೃದುಮಾನ ಸಸ್ಯ ವಾಯು ಮುಹುಕೃಂತತು ಬದ್ವರೂಪಿ ಅಂತ ವರ್ಣನೆ ಮಾಡ್ತಾ, ನಮ್ಮ ತೀರ್ಥಯಾತ್ರೆಯ ಶ್ರಮವನ್ನು ವಾಯುದೇವರು ಪರಿಹಾರ ಮಾಡಲಿ ಅಂತ ಹೇಳ್ತಾರೆ. ಅದರಿಂದಲೇ ಯಾತ್ರೆ ಮಾಡ್ತಾರೆ. ನಾವೆಲ್ಲ ಕೊಟ್ಟು ಮಾತ್ರ ಮಾಡೋಕ್ಕಾಗ್ತಿರಲಿಲ್ಲ, ಅದೆಲ್ಲ ವರ್ಣನೆ ಮಾಡಿ ಹೋಗ್ತಾ ಸೋತೆ ಕೊಡೋದಿಲ್ಲ ಅದು ರಾಷ್ಟ್ರರಾಜ. ಆಮೇಲೆ ಒಂದು ಪ್ರತಿ ಸಂದೇಶ ಕಳಿಸ್ತಾರೆ. ಏನು ಸಂದೇಶ ಅಂದರೆ, ಸಂಜಯನ ಕಳಿಸ್ಕೊಡ್ತಾನೆ ಪಾಂಡವರ ಹತ್ರ ಹೋಗಿ ಕೇಳಬೇಕು. ಏನಂತ ಗೊತ್ತಾ? ಪಾಂಡವರೇ, ನನ್ನ ಮಕ್ಕಳು ಮಾತು ಕೇಳೋದಿಲ್ಲ, ನೀವು ನನ್ನ ಮಾತು ಕೇಳ್ತೀರಿ ನೋಡಿ ಹೇಳಿ ಲೆಕ್ಕ ಹೇಳಿ. ಸ್ವಂತ ಮಕ್ಕಳು ಮಾತು ಕೇಳೋದಿಲ್ಲ, ಕಂಡವ್ರ ಮಕ್ಕಳು ಮಾತು ಕೇಳ್ತಾರೆ. ಅದಕ್ಕೆ ಇವ ಸಂದೇಶ ಕೊಡ್ತಿದ್ದೇನೆ. ಏನು ಸಂದೇಶ ಗೊತ್ತಾ? ನೀವು ತುಂಬ ಸಾತ್ವಿಕರು, ರಾಜ್ಯಕ್ಕೆ ಹಠ ಮಾಡಬಾರ್ದು. ಹಾಗೆಲ್ಲ ಏನು ದೊಡ್ಡ ಸಾಧನೆ ಮಾಡಿದಾಗತ್ತೆ? ಸುಮ್ಮನೆ ಜನ ಸಾಯ್ತಾರಷ್ಟೇ. ಅದಕ್ಕೋಸ್ಕರ ರಾಜ್ಯ ಕೇಳಬೇಡಿ. ಏನು ಮಾಡಬೇಕು ನೀವೀಗ? ಭಿಕ್ಷೆ ಬೇಡಿ. ಅವ್ರು ಹೇಳೋದು ಗೊತ್ತಾಯ್ತಾ? ಭೈಕ್ಷಚರ್ಯಾಂತರತ ಭೋಜವೃಷ್ಟಿ ಅಂಧಕೇಶು, ಭಿಕ್ಷೆ ಬೇಡಿ. ಅದು ನಮ್ಮ ರಾಜ್ಯದಲ್ಲಿ ಭಿಕ್ಷೆ ಕೂಡ ಹಾಕೋದಿಲ್ಲ ನಾವು. ಭೋಜವೃಷ್ಟಿ ಅಂಧಕೇಶು, ಕೃಷ್ಣನವರಲ್ಲಿ ಹೋಗಿ ದ್ವಾರಕೆಯಲ್ಲಿ ಭಿಕ್ಷೆ ಬೇಡಿ ಅಂತ ಹೇಳ್ತಾರೆ. ದೊಡ್ಡಪ್ಪ ಕೊಡ ಸಂದೇಶನೇ ಇದು. ಒಂದು ಕುಂತಿ ಹೇಗಿದ್ದಾಳೆ, ಧೃತರಾಷ್ಟ್ರ ಆಗಿದ್ದಾನೆ ಲೆಕ್ಕ, ಧರ್ಮರಾಜ ಹೇಗಿದ್ದಾನೆ, ಧೃತರಾಷ್ಟ್ರ ರಾಜ ಆಗಿದ್ದಾನೆ, ಪೂರ್ತಿ ದಾರಿ ತಪ್ಪಿಟ್ಬಿಟ್ಟಿದ್ದಾರೆ. ಆಗ ಅವ್ರು ಹೇಳಿದ ಧರ್ಮರಾಜ ಒಪ್ಕೊಂಬಿಡೋ ಪೈಕಿನೇ. ಅದಕ್ಕೆ ಮೊದಲೆಲ್ಲ ದೂತೆ ಬರೆದಿದ್ದನಲ್ಲ ಒಪ್ಕೊಂಡ್ಬಿಡ್ತಿದ್ದ. ಭೀಮ ದ್ರೌಪದಿ ಟ್ರೈನ್ ಅಪ್ ಮಾಡಿದ್ದಾರೆ ಆತನ ಹೇಳಿ ಹೇಳಿ ಹೇಳಿ. ಅದಕ್ಕಿನ್ನ ಅದೆಲ್ಲ ಸಾಧ್ಯ ಇಲ್ಲ, ಇಲ್ಲ ರಾಜ್ಯ ಇಲ್ಲ ಯುದ್ಧ ಅಂತ ಹೇಳಿದರು. ಆ ಕ್ಷಣಕ್ಕೆ ಕೃಷ್ಣ ಸಂಜಯನನ್ನು ಬೈತಾನೆ. ಇದು ಸಂಜಯ್, ನಿನಗಾರ ಬುದ್ಧಿ ಬೇಡ, ಅವನೇನು ಹೇಳಿದ ನೀನು ಬಂದ್ಬಿಡದ ಕೇಳಕ್ಕೆ ಅಂತ ಅರ್ಥ. ಸಂಜಯ್ ವಾಪಸ್ ಹೋಗ್ತಾನೆ ಧೃತರಾಷ್ಟ್ರ ಹತ್ರ ಹೋಗ್ತಾನೆ. ಸಾಯಂಕಾಲ ಆಗಿರುತ್ತೆ, ಧೃತರಾಷ್ಟ್ರ ಏನಾಯಿತು ಅಂತ ಕೇಳ್ತಾನೆ. ಬಾಯಿ ಬಂದ ಬೈತಾನೆ ಸಂಜಯ್ ಆತನೇ, ನಿನಗೆ ಬುದ್ಧಿ ಇಲ್ಲ, ನನಗೆ ಬುದ್ಧಿ ಇಲ್ಲ, ನಿನ್ನ ಮಾತು ಕೇಳ್ಕೊಂಡು ಹೋದ್ನೆಲ್ಲ. ಕೃಷ್ಣ ಬೈದ್ಬಿಟ್ಟ ನನ್ನನ್ನು, ನಿನ್ನಂಥ ಯೋಗ್ಯನ ಜಾಯಭಾರ ಮಾಡೋಕ್ಕೆ ಹೋದೆ ನಾನೀಗ, ಛೇ ಭಾರಿ ಪಾಪ ಮಾಡಿದೆ ಅಂತ ಹೇಳಿದೆ. ನನಗೆ ಏನಾಯಿತು ಅಂತ ಕೇಳ್ತಾರೆ. ಹೇಳೋ ಮೂಡಿಲ್ಲ ನನಗೆ, ಬೆಳಗ್ಗೆ ಹೇಳ್ತೇನೆ ಅಂತ ಹೋಗಿಬಿಟ್ಟು. ರಾತ್ರಿ ನಿದ್ದೆ ಬರ್ತಾ ಇಲ್ಲ ಆತನ ಪೂರ್ತಿ, ಪ್ರಜಾಗರ ಪರ್ವ ಅಂತ ಹೇಳ್ತಾರೆ. ಆಗ ವಿದುರನನ್ನು ಕರೀತಾನೆ, ವಿದುರ ಉಪದೇಶ ಮಾಡ್ತೇವೆ, ವಿದುರ ನೀತಿ ಬರುತ್ತಾ, ವಿದುರ ನೀತಿ ಸನಸ್ಸುಜಯ ಬರೋದು. ಆಗ ಬೆಳೆ ಬೆಳೆದು ಟೆನ್ಷನ್ ಆಗ್ತದೆ, ಏನೇನು ಏನಾಡ್ತಾನೋ ಅಂತ ಹೇಳಿಬಿಟ್ಟು ಮುಂದೆ ನಾಳೆ ನೋಡೋಣ. ಈ ಮಧ್ಯೆ ಒಂದು ಪ್ರಸಂಗ ಬರ್ತಾ ಇದೆ. ಯಾವಾಗ ಯುದ್ಧ ನಿಶ್ಚಿತ ಅಂತ ಗೊತ್ತಾಯ್ತಲ್ಲ, ತಕ್ಷಣನೇ ಪಾಂಡವರೆಲ್ಲ ಸೇರಿ ಅರ್ಜುನನ್ನ ಕಳಿಸ್ಕೊಡ್ತಾರೆ. ಕೃಷ್ಣನ ಸಹಾಯ ಕೇಳಬೇಕು, ವಿಷ್ಣು ಪ್ರೇರಣೆ ಇಲ್ಲದೆ ಕೆಲಸ ಮಾಡಬಾರದು. ಅರ್ಜುನ ಕೃಷ್ಣನ ಹತ್ರ ಹೋಗು ಅಂತ ಕಳಿಸ್ತಾರೆ. ಈ ಕಡೆಗೆ ದುರ್ಯೋಧನ ಗೊತ್ತಾಗುತ್ತೆ ವಿಷಯ, ಓಹೋ ನಾನು ಹೋಗಬೇಕು ಅಂದ್ಕೊಂಡ್ಬಿಡ್ತಾರೆ. ನೋಡಿ ಅಸೂಯೆ ಹೇಗಿದೆ ಅವನಿಗೆ, ಕೃಷ್ಣ ಬೇಕಿಲ್ಲ ಅವನಿಗೆ. ಅಕಸ್ಮಾತ್ ಪಾಂಡವರಿಗೆ ಕೃಷ್ಣ ಹೋಗಿಬಿಟ್ರೆ ಅದಕ್ಕೆ ನಾನೇನಾದ್ರು ಮಾಡೋಣ ಅಂತ ತಾನು ಹೋಗ್ತಾನೆ, ತಯಾರಿ ತಾನೇ ಹೋಗಿಬಿಡ್ತಾನೆ. ಇಲ್ಲ ತಮಾಷೆ ಏನಾಯ್ತು ಗೊತ್ತಾ, ಅರ್ಜುನ ಹೊರಟಿದ್ದು ಫಸ್ಟು, ರೀಚ್ ಆಗಿದ್ದು ದುರ್ಯೋಧನ ಫಸ್ಟು. ಅಂದರೆ ಕಲಿಯ ವೇಗ ಜಾಸ್ತಿ ಆಯಿತು, ನೆನಪಿರ್ಬೇಕು. ಕಲಿಯ ವೇಗ ಅರ್ಜುನಿಗಿಂತ ಭಾರಿ ಜಾಸ್ತಿ ಆಯಿತು, ಮೊದಲು ರೀಚ್ ಆಗಿಬಿಟ್ಟ. ಕೃಷ್ಣ ಏನು ಮಾಡಿದ್ದಾನಾಗ, ಅಸುಪ್ತ ಸುಪ್ತವ ಶಿಷ್ಯೇ, ಮಲಗಿದಂತೆ ಮಲಗಿಬಿಟ್ಟ ಕೃಷ್ಣ. ಕೃಷ್ಣ ದೇವರಾಣಿ ಮಲಗೋದಿಲ್ಲ, ಮಲಗಿದರೆ ಯಾರು ಹೇಳೋದಿಲ್ಲ ಕತೆ ಮುಗಿದೋಯ್ತು. ಹಿಂದೆ ಯಾರಿಗೆಲ್ಲ ಯಾರು ಕತೆ ಮುಗಿದೋಯ್ತು, ಜಗತ್ತಿನ ಕಥೆನೇ ಮುಗಿಯಿತು. ವಾಯುದೇವರು ಹೇಳದೆ ಹೋದರೆ ಯಾರು ಹೇಳೋದಿಲ್ಲ. ಅರಿತು ಪೆಡನೆಂದು ಪೇಳುವರು ಬುಧ ಜನ, ವಾಯುದೇವರಿಗೆ ಪ್ರಾಣ ಭಕ್ಷಾತ್ ಭಗವಂತ. ದೇವರೆದ್ದೂ ಮಲಗೋದಿಲ್ಲ, ಮಲಗಿದ ಹಾಗೆ ಮಾಡ್ದ. ದುರ್ಯೋಧನ ಹೋದ ಅಲ್ಲಿಗೆ, ನೋಡ್ದ ಕೃಷ್ಣ ಮಲಗಿದ್ದಾನೆ ತಿಳ್ಕೊಂಡ. ಮೊದಲ ಕತೆ ಮುಗಿತವನು, ಮೊದಲ ಕತೆ ಕೃಷ್ಣ ಬಗ್ಗೆ ತಪ್ಪು ತಿಳ್ಕೊಂಡ. ಅಸದುಪಾಸನೆ ಅಂತ ಕರೀತ, ಅಸದುಪಾಸನೆ ಮಾಡಿದ. ಆಮೇಲೆ ಅಲ್ಲಿವರೆಗೂ ಕೂಡಬೇಕಲ್ಲ ಅಂತ ಯೋಚನೆ ಮಾಡಿದ. ಅದು ಎರಡನೇ ತಪ್ಪು, ದೇವ್ರ ಮುಂದೆ ಕೂಡೋದು ಎರಡನೇ ತಪ್ಪಾಯಿತು. ಈ ಕಡೆ ಈ ಕಡೆ ದೇವರು ಎರಡು ಕಡೆ ಪೀಠ ಹಾಕಿದ್ದಾರೆ, ಕಾಲ ಹತ್ರೊಂದು ತಲೆ ಹತ್ರೊಂದು, ಛಾಯ್ ಸಿರಿಯುವುದು ಎಲ್ಲಿ ಬೇಕಾದ್ರೆ ಕೊಡು ಅಂತ ಅರ್ಥ. ದುರ್ಯೋಧನ ಯೋಚನೆ ಮಾಡಿದ, ಎಲ್ಲಿ ಕೊಡಬೇಕು ನಾನೀಗ, ಪಾದ ಹತ್ರ ಕೊಡೋದು ತಲೆ ಹತ್ರ ಕೊಡೋದು ಅಂದ್ಕೊಂಡ. ತಲೆ ಹತ್ರ ಪಾದ ಹತ್ರ ಕೊಡೋ ಸಾಧ್ಯತೆಯೇ ಇಲ್ಲ. ನಾಹಂ ರಾಜ ಉಪಾಸ್ಯೆ ಪಾದಯೋರೀತಿ, ನಾನು ರಾಜ ಕಾಲತ್ರ ಕೊಡಲಿ, ಇಸ್ಪೀಟ್ ರಾಜ ಏನು ರಾಜ, ಎಂದು ರಾಜ ಆಗಿದ್ದವನು, ಮತ್ತೆ ರಾಜ ಆಗೇ ಇಲ್ಲ. ಹೋಗ್ಲಿ ಬಿಡಿ, ರಾಜರಾಜ ಕರ್ಕೊಂಡಿದ್ದಾನಲ್ಲ, ಕೇಳಕ್ಕೆ ಯಾಕೆ ಬಂದ ಹಾಗಿದ್ರೆ? ರಾಜ ಅಂತ ಅಂದ್ಕೊಂಡ್ಮೇಲೆ ಕೇಳಕ್ಕೆ ಬರಬಾರದು, ಬಂದ್ಮೇಲೆ ರಾಜ ಅಂತ ಕ್ಲೇಮ್ ಮಾಡಬಾರ್ದು. ಕೆದರಿರ್ತಾರೆ, ಬಸ್ ಹತ್ತಿ ಗಲಾಟೆ ಮಾಡ್ತಿರ್ತಾರೆ, ಎರಡು ಕಾರ್ಯವೇ ಗೊತ್ತ ಅಂತ ಹೇಳ್ತಾರೆ. ಕಾರ್ಯಗೂ ಮತ್ತೆ ಬಸ್ ಹತ್ತಿರಿ ಅಂತ ಕಂಡಕ್ಟರ್ ಬಿಡ್ತಾನ, ಕಾರ್ಯ ಹೋಗಲಾಗಿದೆ ಅಂತ ಹೇಳ್ತಾರೆ. ಇವರು ಆ ರೀತಿ ಜೋರು ಮಾಡ್ತಾನೆ ಅಂದರೆ ದುರ್ಯೋಧನ ಸ್ವಭಾವ ಅಂತದ್ದು. ಎರಡನೇದು, ನಾನು ತಲೆ ಹತ್ರ ಕೊಡ್ತೀನಿ, ಪಾದ ಹತ್ರ ಕೊಡೋದಿಲ್ಲ ಅಂತ ತಿಳ್ಕೊಂಡ. ಇಲ್ಲಿ ಸ್ವಾರಸ್ಯ ಏನು ಗೊತ್ತಾ, ಕೃಷ್ಣನ ತಲೆ ಬೇರೆ ಪಾದ ಬೇರೆ ಅಂತ ತಿಳ್ಕೊಂಡ. ಸ್ವಗತ ಭೇದ ವಿವರ್ಜಿತ, ಬರ್ತುಬಿಟ್ಟ ದೇವರ ಬಗ್ಗೆ. ದೇವರ ಪಾದ ದೇವರ ತಲೆ ಏನು ವ್ಯತ್ಯಾಸ ಇಲ್ಲ, ಸ್ವಗತ ಭೇದ ವಿವರ್ಜಿತ. ಆ ದುರ್ಯೋಧನ ಸೋತ, ಮತ್ತೆ ಇನ್ನೊಂದು ತಪ್ಪು, ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇದ್ದಾನು. ದೇವರ ಹತ್ರ ನಾವು ಈ ತಪ್ಪು ಮಾಡಬಾರ್ದು. ಈ ಮಧ್ಯೆ ಮಂಗಳಾರತಿ ಮಾಡ್ಬೇಕಾದ್ರೆ ಹೇಗೆ ಮಾಡ್ತೇವೆ ಗೊತ್ತಾ, ಮೊದಲು ಪಾದಕ್ಕೆ ಮಂಗಳಾರತಿ, ಆಮೇಲೆ ಉದರಕ್ಕೆ ಮಂಗಳಾರತಿ, ಆಮೇಲೆ ಶಿರಸ್ಸಿಗೆ ಮಂಗಳಾರತಿ, ಆಮೇಲೆ ಇಡೀ ರೂಪಕ್ಕೆ ಮಂಗಳಾರತಿ. ಒಟ್ಟು 12 ಸತಿ ಮಾಡಬೇಕು ಅಂತ ಹೇಳ್ತಾರೆ. ಪಾದಕ್ಕೆ ಮಂಗಳಾರತಿಗೆ ಮಾಡ್ತೇವೆ, ಪಾದಕ್ಕೂ ಶಿರಸ್ಸಿಗೂ ವ್ಯತ್ಯಾಸ ಇಲ್ಲ, ಅನುಸಂಧಾನ ಮಾಡೋಕ್ಕೋಸ್ಕರ. ಪಾದ ಕೆಳಗಿದ್ದು ಮಾಡಿದ ಮೇಲೆ ತಲೆ ಮಾಡಬಾರ್ದು, ಆ ಲೆಕ್ಕದೊಳಗೆ ದೇವರಿಗೆ ಭೇದ ಇಲ್ಲ. ಆ ಥರ ಸ್ವಗತ ಭೇದ ವಿಶೇಷ ಇದೆ, ಭೇದ ಇಲ್ಲ ದೇವರಲ್ಲಿ. ಇದು ಅರ್ಥ ಮಾಡ್ಕೊಳ್ಳಿಲ್ಲ ಅವನು, ನಾನು ತಲೆ ಹತ್ರ ಕೊಡ್ತೀನಿ ಅಂತ ಕೂತ್ಕೊಂಡ. ಆಮೇಲೆ ಅರ್ಜುನ ಬಂದ ಅಲ್ಲಿಗೆ, ನೋಡ್ದ ಅರ್ಜುನ ಫಸ್ಟ್ ಕರೆಕ್ಟ್ ಮಾಡೋದು ಏನು ಮಾಡ್ತಾನೆ ಗೊತ್ತಾ, ಕೃಷ್ಣ ಮಲಗಿಲ್ಲ ಸರಿಯಾಗಿ ತಿಳ್ಕೊಂಡ. ಕೃಷ್ಣ ಮಲಗಿಲ್ಲ ಅದು ಹೇಗೆ ಗೊತ್ತು ನಿಮಗೆ ಅಂತ ಕೇಳಿದರೆ, ನಮಸ್ಕಾರ ಮಾಡ್ತಾನೆ. ಪ್ರಹ್ವಃ ಅತಿಷ್ಠತ್ ಕೃತಾಂಜಲಿ, ಒಂದು ಮಾತಿದೆ, ನಮಸ್ಕಾರ ಮಾಡದೆ ಮಲಗಿದವರು ನಮಸ್ಕಾರ ಮಾಡಬಾರ್ದು. ಅದು ನಮಸ್ಕಾರ ಮಾಡ್ತಾನೆ ಅಂದರೆ ಏನು ಗೊತ್ತು ಅರ್ಜುನಿಗೀಗ, ಕೃಷ್ಣ ಮಲಗಿಲ್ಲ, ಇಲ್ಲ ನಮ್ಮ ಜನ ಈ ರೀತಿ ಪುಣ್ಯ ಮಾಡಿಲ್ಲ, ನಿಯಮ ಮಾಡ್ಕೊಂಡಿಲ್ಲ. ತಿರುಪತಿಗೆ ಹೋದ ನಮಸ್ಕಾರ ಮಾಡಿ, ಶ್ರೀರಂಗಪಟ್ಟಕ್ಕೆ ಹೋದ ಮಾಡಬೇಡಿ, ಶ್ರೀರಂಗಕ್ಕೆ ಹೋದ ಮಾಡಿ. ದೇವ್ರು ಮಡ್ಕೊಂಡ್ಬಿಟ್ಟಿದಾನಲ್ಲ ಅಲ್ಲಿ ಮಾಡಬಾರ್ದು, ಯಾರು ಪುಣ್ಯ ಕಟ್ಟೆ ಕಟ್ಟಿಲ್ಲ. ಈ ರೀತಿ ಅವ್ರ ಗತಿ ಏನಾಗ್ತಿತ್ತು, ದೇವರು ಮಲಗಿದ್ರು ದೇವರು ಮಲಗಿಲ್ಲ, ಮಲಗಿದ ಭಂಗಿ ಹೊರತು ಮಲಗಿದವನಲ್ಲ. ಇದು ಅರ್ಜುನ ಗೊತ್ತು, ಅದಕ್ಕೆ ನಮಸ್ಕಾರ ಮಾಡಿಬಿಡ್ತು. ಅತಿಷ್ಠತ್ ಕೃತಾಂಜಲಿ, ಪ್ರಹ್ವಃ ಅತಿಷ್ಠತ್ ಕೃತಾಂಜಲಿ, ಬಾಗಿ ನಮಸ್ಕಾರ ಮಾಡಿ ಕೈ ಜೋಶ ನಿಂತ್ಕೊಂಡ್ಬಿಟ್ಟು, ಕೂಡ್ಕೊಳ್ಳೋ ಕೂಡಲಿಲ್ಲ, ನಿಂತ್ಕೊಂಡ್ಬಿಟ್ನಂತೆ. ಇದು ಅರ್ಜುನ ಕಾಲ ಹತ್ರ ಆತ ತಲೆ ಹತ್ರ. ಕೃಷ್ಣ ತಕ್ಷಣ ನೋಡ್ದ, ಇಷ್ಟೊತ್ತು ಮಲಗಿದ ಮಾಡಿದ್ನಲ್ಲ ಕಣ್ಣು ತೆಗೆದ ಮಾಡಿದ, ಈಗ ಅರ್ಜುನ ಯಾವಾಗ ಬಂದಿ ಅಂತ ಕೇಳಿದ. ಕೃಷ್ಣ ತೋರಿಸ್ತಾನೆ, ಯಾರನ್ನು ಮೊದಲು ನೋಡ್ತೇನೆ ಗೊತ್ತಾ, ನಾನು ದಾಸೋಹಂ ಅನ್ನೋರು ಮೊದಲು ನೋಡ್ತೇನೆ, ಈಶೋಹಂ ಅನ್ನೋ ನೋಡೋದಿಲ್ಲ ಅಂತ ಹೇಳ್ತಾರೆ. ಕಾಲತ್ರ ಕೂತ ದಾಸೋಹಂ, ತಲೆ ಹತ್ರ ಕೂತ ಈಶೋಹಂ. ಈಶ್ವರೋಹಂ ಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ, ಎಷ್ಟು ಅರ್ಥ ಹೇಳ್ತಾರೆ ನೋಡಿ. ದುರ್ಯೋಧನ ಅಹಂಕಾರಿಯಾಗಿ ಕೂತ, ಅರ್ಜುನ ವಿನೀತನಾಗಿ ದಾಸೋಹಂ ಅಂತ ಕೃಷ್ಣ ತಕ್ಷಣ ನೋಡ್ದ. ಅದಕ್ಕೆ ನಾವು ದ್ವೈತ ಆಚಾರ ಮತವನ್ನು ಹಿಡಿದ್ರೆ ತಕ್ಷ ದೇವರು ಕಂಡುಬಿಟ್ಟು ನೋಡ್ತಾನೆ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೇ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ತಕ್ಷಣ ದುರ್ಯೋಧನ ದಾರು ಬದಲು ಬಂದಿದ್ದು ಅಂತ ಹೇಳಿದ. ನಮಸ್ಕಾರ ಯಾತ್ರದಲ್ಲೇ ಇಲ್ಲ, ದೇವ್ರ ಹತ್ರ ಎಷ್ಟು ಸೊಕ್ಕವನ್ನೇ ಲೆಕ್ಕ ಇಟ್ಕೊಂಡಿರ್ಬೇಕು. ಅಂದರೆ ದೇವ್ರ ಹತ್ರ ಬಂದರೂ ಕೂಡ ಈ ಅನೇಕರು ಮಠಕ್ಕೆ ಇವತ್ತು ಬರೋದೇನು ಬಿಡೋದಿಲ್ಲ ಮೊಸರು. ಎಷ್ಟೋ ಜನ ಮಠಕ್ಕೆ ಯಾಕೆ ಬರ್ತಾರೆ ಗೊತ್ತಾ, ಹೋಟ್ಲಿಗಿಂತ ಚೀಪ್ ಊಟ ಅಂತ ಬರ್ತಾರೆ, ಕ್ಲೀನ್ ಊಟ ಅಂತ ಬರ್ತಾರೆ, ಪ್ರಸಾದ ಅಂತ ಬರೋದಿಲ್ಲ, ಚೀಪ್ ಊಟ. ಎಲ್ಲ ತಿಳ್ಕೊಂಡು ಏನು ಮಾಡಬೇಕು ಅದಕ್ಕೆ? ಈ ರೀತಿ ಮಾಡೋರು ಎಷ್ಟೋ, ಎಲ್ಲರೂ ಹಾಗಲ್ಲ, ಒಂದು ಗುಂಪಾ ರೀತಿ ಇರುತ್ತೆ ಈ ಮಧ್ಯೆ. ಅದು ಅಂಥವ್ರು ಹೇಗೋ ಇವನ ದುರ್ಯೋಧನ ಹಾಗೆ, ಕೆಲಸ ಬೇಕು ಬಂದಿದ್ದ ಅಷ್ಟೇ ಅವರು. ತಕ್ಷಣ ಅವ್ ನೀನು ಬಂದೆಯ ದುರ್ಯೋಧನ, ಸರಿನೇ, ಏನು ಬೇಕು ನಿಮಗೆ? ಯುದ್ಧ ಸಹಾಯ ಮಿಚ್ಚಂತವು ಧಾರ್ತರಾಷ್ಟ್ರ ಧನಂಜಯು, ಯುದ್ಧ ಆಗ್ತಾ ಇದ್ರೆ ಸಹಾಯ ಬೇಕು ನಮಗೆ. ತಕ್ಷಣ ಕೃಷ್ಣ ಹೇಳ್ತೀನಿ, ಇಬ್ಬರು ಬಂದಿದ್ದೀರಿ, ಒಬ್ಬನು ಮೊದಲು ಬಂದವನು ಅಂತ ಅವನು ಹೇಳ್ತಾನೆ, ಮೊದಲು ಕಂಡವನು ನೀನು, ಇಬ್ಬರನ್ನು ಕೈ ಬಿಡೋದಿಲ್ಲ ನಾನು. ನಾನು ಸಮವಾಗಿ ಕರಿಸ್ತೀನಿ. ಸಮಂ ಕರಿಷ್ಯೆ ಇವಯೋಹೋ ಸಹಾಯಂ, ಇಬ್ಬರೂ ಸಹಾಯ ಮಾಡ್ತೇನೆ, ಸಮವಾಗಿ ಮಾಡ್ತೇನೆ. ಗೊತ್ತಾಯ್ತಾ? ಈಗ ತಗೊಳ್ಳಿ, ಒಂದು ಕಡೆಗೆ ನಾನು ಬರೀ ಕೈಲಿ ಬರ್ತೇನೆ, ಗೊತ್ತಾಯ್ತು? ಬರೀ ಕೈ, ಏನೇನು ಖರ್ಚು ನಿಮ್ಮದೇ, ಕರ್ಕೊಂಡು ಹೋಗೋ ಖರ್ಚು ನಿಮ್ಮದೇ, ಇನ್ನೇನೇನೂ ಇಲ್ಲ. ಇನ್ನೊಂದು ಕಡೆ ಸೈನ್ಯ, 10 ಲಕ್ಷ ನನ್ನ ಮಕ್ಕಳು, ನಾರಾಯಣ ಸೇನಾ ಅಂತ ಹೆಸರು. ಅವರು ಬರೀ ಕೈಲಿ ಬರೋದಿಲ್ಲ, ಶಸ್ತ್ರಪಾಣಿಗಳಾಗಿ ಬರ್ತಾರೆ. ಯಾರು ಬೇಕು ಆರಿಸ್ಕೊಳ್ಳಿ? ಕೃಷ್ಣ ಇಷ್ಟು ಹೇಳಿ ಏನು ಹೇಳ್ತಾನೆ? ಮೊದಲು ಯಾರು ಆರಿಸ್ಕೋಬೇಕು? ಚಾಯ್ಸಿ ಯಾರು ಆರಿಸ್ಕೋಬೇಕು ಅಂತ ಕೇಳಿದರೆ, ಬಾಲಾರಾಮ್ ಪ್ರವಾರಣಂ ಪೂರ್ವಂ, ಚಿಕ್ಕವರಿಗೆ ಫಸ್ಟ್ ಚಾನ್ಸ್ ಕೊಡಬೇಕು. ಅರ್ಜುನ ನೀನು ಮೊದಲು ಆರಿಸ್ಕೋ ಅಂತ ಹೇಳ್ತಾನೆ. ಚಿಕ್ಕವರಿಗೆ ಮೊದಲು ಚಾನ್ಸ್, ನಮ್ಮಲ್ಲಿ ದೊಡ್ಡವರಿಗೆ ಮೊದಲು ಚಾನ್ಸ್. ಅದಕ್ಕೆ ಮಠಗಳೆಲ್ಲ ಹಿಂದೋಗ್ತಾ ಇವೆ. ಚಿಕ್ಕವರಿಗೆ ಚಾನ್ಸ್ ಕೊಡಿ ಭಗವಂತ ಹೇಳ್ತಾರೆ. ಚಿಕ್ಕವರು ಮುಂದೆ ಬಂದರೆ ಆಗ ಸಮಾಜ ಮುಂದೆ ಬರ್ತದೆ ಹೊರತು ದೊಡ್ಡವರು ಮುಂದೆ ಬಿಡಬೇಕು, ಮುಂದೆ ಬರಬಾರದು, ಮುಂದೆ ಬಿಡಬೇಕು. ಅದನ್ನು ತೋರಿಸ್ತಾನೆ ಭಗವಂತ. ಅರ್ಜುನ ತಕ್ಷಣ ಕೇಳ್ತಾನೆ, ಕೃಷ್ಣ ನನಗೆ ನೀನು ಬೇಕು, ನನಗೆ ನೀನು ಬೇಕು. ಸರಿ, ನಮಗೆ ಅರ್ಥ ಆಗುತ್ತೆ. ಆದರೆ ಒಂದು ಪ್ರಶ್ನೆ ಬರುತ್ತೆ, ಈಗ ನೀವು ದುರ್ಯೋಧನ ಬೈಬಾರ್ದು ಹಾಗಿದ್ರೆ ಯಾಕೆ ಗೊತ್ತಾ? ಅರ್ಜುನ ಚಾನ್ಸ್ ಕೊಡ್ತಾ ಕೃಷ್ಣನ ಆರಿಸ್ಕೊಂಡು ಬಿಟ್ಟ, ಸೈನ್ಯ ಆರಿಸ್ಕೊಂಡು ಯಾಕೆ ಬೈತೀರಿ? ನೀವು ಇರೋದೇ ಎರಡು ಚಾಯ್ಸ್, 5 ಕೃಷ್ಣ ಅದು ಸೈನ್ಯ ಅಂದಮೇಲೆ, ಕೃಷ್ಣನ ಅರ್ಜುನ ಆರಿಸ್ಕೊಂಡ ಮೇಲೆ ದುರ್ಯೋಧನ ಯಾವ್ದು ಆರಿಸ್ಕೋಬೇಕು? ಸೈನ್ಯ ಆರಿಸ್ಕೊಳ್ಳೇಬೇಕು. ಕೃಷ್ಣನ ಬಿಟ್ಟ ಅಂತ ಕರಿಬಾರದು ನೀವು ಅಂತ ಹೇಳಿದ್ರೆ ಹೇಳ್ತಾರೆ. ಕರೆಕ್ಟ್ ಇದು. ಅದು ಯಾವಾಗ ಆಗ್ತಿತ್ತು ಗೊತ್ತಾ? ದುರ್ಯೋಧನ ಏನು ಮಾಡ್ತಾನೆ ಗೊತ್ತಾಗ, ತಕ್ಷಣ ಏನು ಮಾಡ್ತಾನೆ ಗೊತ್ತಾ? ಅವನು ಇಮ್ಮಿಡಿಯೇಟ್ ಹೇಳ್ತಾನೆ, ಕೃಷ್ಣ ಸೈನ್ಯ ನಡಬೇಕು ಅಂತ ಹೇಳ್ತಾನೆ. ಸುಮ್ಮನೆ ಕೊಡಬಾರ್ದು, ಸ್ವಲ್ಪ ಹೊತ್ತು ನಾಟಕಾರ ಮಾಡ್ಬೋದಾಗಿತ್ತಲ್ಲ. ಏನಂತ ನಾಟಕ? ಕೃಷ್ಣ ನೀನೇ ಬೇಕಾಗಿತ್ತು ನನಗೆ, ಅರ್ಜುನ ಆರಿಸ್ಕೊಂಡ್ಬಿಟ್ಟ, ನಿರ್ವಾಹ ಇಲ್ಲ, ಸೈನ್ಯ ಕೊಡು, ನಾಟಕ ಮಾಡಬೇಕಾಗಿತ್ತಲ್ಲ, ಮಾಡಲಿಲ್ಲ. ಅರ್ಜುನ ನಾನು ಸೆಕೆಂಡ್ ಥಾಟ್ ಏನಾದರೂ ಸೈನ್ಯ ಬೇಕು ಅಂತ ಕೇಳಿಬಿಟ್ರೆ, ತಕ್ಷಣ ಹೇಳಿಬಿಟ್ಟ, ಅವ್ರ ಸ್ವರೂಪ ಗೊತ್ತಾಯಿತು ಅಂತ. ಕೆಲವು ಮನುಷ್ಯ ಮುಚ್ಚಿಟ್ಕೊಳ್ಳೋಕ್ಕಾಗದು, ಸ್ವಭಾವವನ್ನು ಮುಚ್ಚಿಟ್ಕೊಳ್ಳೋಕ್ಕಾಗೋದಿಲ್ಲ. ಕೃಷ್ಣ ಸರಿ ಅಂತ ಹೇಳಿಬಿಟ್ಟೆ. ಇಲ್ಲಿ ಒಂದು ಪ್ರಶ್ನೆ, ಎಷ್ಟು ಸೂಕ್ಷ್ಮ ವಿಚಾರ ಆಚಾರ್ಯ ಬರೀತಾರೆ. ಅರ್ಜುನ ಹೇಗೆ ಯಾವ ಕೇಳಿದ್ರು ಅರ್ಜುನ ಕೃಷ್ಣನೇ ಆರಿಸ್ಕೋತಾ ಇದ್ದ, ಮೊದಲು ಕೇಳಿದ್ರು ದುರ್ಯೋಧನ ಸೈನ್ಯನೇ ಆರಿಸ್ಕೋತಾ ಇದ್ದ, ಏನು ಸಮಸ್ಯೆ ಇಲ್ಲ. ಕೃಷ್ಣ ಯಾಕೆ ಹೀಗೆ ಮಾಡ್ದ? ದುರ್ಯೋಧನ ಚಾನ್ಸ್ ಕೊಟ್ಬಿಟ್ಟಿದ್ರೆ ಅರ್ಜುನ ಭಕ್ತ ಅಂತ ಪ್ರೂವ್ ಆಗ್ತಿತ್ತಲ್ಲ ಅಂತ ಪ್ರಶ್ನೆ ಬರೋದು. ಒಳ್ಳೆ ಪಾಯಿಂಟ್ ಇದು. ಆಚಾರ್ಯ ಹೇಳ್ತಾರೆ, ಪ್ರೂವ್ ಆಗ್ತಿತ್ತು ನಿಜ. ಸ್ವಲ್ಪ ಯೋಚನೆ ಮಾಡಿ, ದುರ್ಯೋಧನ ಸೈನ್ಯ ಆರಿಸ್ಕೋತಿದ್ದೆ ಆ್ಯಸ್ ಯೂಶುವಲ್, ಕೃಷ್ಣ ಉಳ್ಕೋ, ಅರ್ಜುನ ಏನು ಮಾಡ್ತಿದ್ದಾಗ ಕೃಷ್ಣನ ಆರಿಸ್ಕೋತಿದ್ದೆ. ಜನ ಏನು ತಿಳ್ಕೊಂಡ್ಬಿಡ್ತಿದ್ರು? ಅರ್ಜುನನಿಗೆ ಸೈನ್ಯ ಬೇಕಾಗಿತ್ತೋ ಏನೋ, ಕೃಷ್ಣ ನಿರ್ವಾಹ ಇಲ್ಲ ಅಂತ ಆರಿಸ್ಕೊಂಡ್ಬಿಟ್ಟ ಅಂತ ಅರ್ಜುನ ಭಕ್ತಿಯನ್ನು ಕ್ವಶನ್ ಮಾಡ್ತಿದ್ರು ಜನ. ನಿಜವಾದ ಭಕ್ತ ಹೌದಲ್ಲ ಅಂತ ಕೇಳ್ತಿದ್ರು. ಅರ್ಜುನ ಕೃಷ್ಣ ಏನು ಮಾಡಿಬಿಟ್ಟೀಗ, ಅರ್ಜುನ ಮೊದಲು ಆರಿಸ್ಕೊಂಡಿದ್ರೆ ತನ್ನ ಭಕ್ತ ಅಂತ ಪ್ರೂವ್ ಮಾಡಿದ. ಅದು ಸರಿ, ದುರ್ಯೋಧನ ದುಷ್ಟ ಅಂತ ಪ್ರೂವ್ ಆಗಲಿಲ್ಲ ಅಂತ ಕೇಳಿದ್ರೆ, ಒದ್ರಿಕೊಂಡಲ್ಲ ಪ್ರೂವ್ ಆಯಿತು ಅವನು ದುಷ್ಟ ಅಂತೇಳಿ. ಜೊತೆಗೆ ಕೃಷ್ಣನಿಗೆ ಏನು ಬೇಕು ಗೊತ್ತಾ? ಅರ್ಜುನ ತನ್ನ ಭಕ್ತ ಅಂತ ತೋರಿಸೋದು ಒಂದು ಕಡೆಗೆ, ದುರ್ಯೋಧನ ಅಲ್ಲ ಅಂತ ತೋರಿಸೋದು ಒಂದು ಕಡೆಗೆ. ಒತ್ತು ಯಾವ ಕಡೆ ಕೊಡ್ತಾರೆ ಅಂದರೆ, ಅರ್ಜುನ ಸೆಕೆಂಡ್ ಆಗಬಾರ್ದು, ಭಕ್ತ ಅಂತ ಪ್ರೂವ್ ಆಗಲೇಬೇಕು. ಪರಿತ್ರಾಣಾಯ ಸಾಧುವನಾಂ ವಿನಾಶಾಯಿತ ದುಷ್ಕೃತಾಂ, ಮೊದಲು ರಕ್ಷಣೆ ಸಜ್ಜರದು, ಆಮೇಲೆ ದುರ್ಜನರ ಶಿಕ್ಷಣೆ. ಯಾರು ಬಿದ್ದಿರ್ತಾರೆ ಸ್ಕೂಟರ್ ಮೇಲಿಂದ, ಸ್ಕೂಟರ್ ಎತ್ತದಿಲ್ಲ ಮನುಷ್ಯ, ಬಂದು ಮನುಷ್ಯನ ಎತ್ತಾರೆ ಸ್ಕೂಟರ್ ಎತ್ತಿ ವರ್ಷಕ್ಕೆ ಕೂತ್ಕೊಂಡು ಗತಿ ಏನಾಗುತ್ತೆ? ಬಂದು ಮನುಷ್ಯನ ಎತ್ತಾರೆ. ಅದಕ್ಕೆ ಒಳ್ಳೆಯವ್ರ ಪ್ರಿಫರೆನ್ಸ್ ಯಾವಾಗ ಕೊಡಬೇಕು? ಅವ್ರು ಒಳ್ಳೆಯವರಿಗೆ ಕೊಡಬೇಕು. ಗೀತೆಯಲ್ಲಿ ಬರೋದೇ ಹಾಗೆ, ಪರಿತ್ರಾಣಾಯ ಸಾಧುವನಾಂ ವಿನಾಶಾಯಿತ ದುಷ್ಕೃತಾಂ. ಕಡತನಾಗಿದ್ದ ಇವರು ಮಾತಾಡಿ ಸಾಮಾನ್ಯ ಕಡರಲ್ಲೇ ಹೋಗ್ತಾರೆ ಹೊರತು ಈ ಮಾಡಕ್ಕೆ ಹೋಗೋದಿಲ್ಲ. ಭಗವಂತ ತೋರಿಸ್ತಾನೆ ಅದನ್ನು. ಅರ್ಜುನ ಭಕ್ತ, ಹಿಂದೆ ಮುಂದೆ ನೋಡಲೇ ಇಲ್ಲ, ಕಣ್ಣು ಮುಚ್ಕೊಂಡು ಕೃಷ್ಣನ ಆರಿಸ್ಕೊಂಡು ಬಿಟ್ಟ, ದುರ್ಯೋಧನ ಸೈನ್ಯನೇ ಆರಿಸ್ಕೊಂಡ. ಇಲ್ಲೊಂದು ಪ್ರಶ್ನೆ ಬಂತು, ದುರ್ಯೋಧನ ಅವರು ಒಂದು ಪ್ರಶ್ನೆ ಕೇಳ್ಬೋದಾಗಿತ್ತು. ಏನಂತ? ಕೃಷ್ಣ ನೀನು ಸಮ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಯಾವ ಸಮ ಇದು? ಒಬ್ಬ ಕೃಷ್ಣ 10 ಲಕ್ಷ ಜನ ಸಮ ಅಂತೆ. ಏಕತೋವಾ ಜಗತ್ಕೃಷ್ಣಂ ಏಕತೋವಾ ಜನಾರ್ದನ, ಇಡೀ ವಿಶ್ವ ಒಂದು ಕಡೆ ಇಟ್ಟರೆ ಪಾದೋಶ್ಯ ವಿಶ್ವಾಭೂತಾನಿ, ಪರಮಾತ್ಮ ಪಾದ ಕೆಳಗೆ ಹೋಗುತ್ತೆ ಎಲ್ಲ ಕೂಡ. ಇಬ್ಬರು ಈಕ್ವಲ್ ಆಗ್ತಾರಾ? ಕೃಷ್ಣ ಈಕ್ವಲ್ ಅಂತ ಹೇಗಂದ? ದುರ್ಯೋಧನ ಹೇಗೆ ಒಪ್ಕೊಂಡ? ಅವನಿಗೆ ಬುದ್ಧಿ ಇಲ್ಲ, ಅರ್ಜುನ ಯೋಚನೆ ಇಲ್ಲ, ಅರ್ಜುನ ಕೃಷ್ಣದಾಸಿಗಳ ಯೋಚನೆ ಇಲ್ಲ. ಮತ್ತು ಕೃಷ್ಣ ಸಮ ಅಂತ ಯಾಕೆ ಹೇಳಿದೆ ಈ ಮಧ್ಯೆ? ಸುಳ್ಳು ಹೇಳಿದಾಗಲಿಲ್ಲ. ಇಲ್ಲ, ಸಮ ಅಂದ್ರೆ ಏನು ಗೊತ್ತಾ? ನಿಮ್ಮ ಯೋಗ್ಯತೆಗೆ ಸಮವಾದನ್ನು ಕೊಡ್ತೇನೆ ಅಂತ. ನಿಮ್ಮ ಯೋಗ್ಯತೆಗೆ ಏನು ಬೇಕೋ ಅದನ್ನು ಕೊಡ್ತೇನೆ, ಅದು ಸಮ. ಹೊರತು ಈಕ್ವಲ್, ಈ ಈಕ್ವಲ್ ಅಲ್ಲ, ಯೋಗ್ಯತೆಗೆ ಈಕ್ವಲ್. ಊಟಕ್ಕೂ ಬಡಿಸ್ತಾರೆ, ಎಲ್ಲ ಸಮವಾಗಿ ಬಡಿಸುವಂತಾರೆ. ಎಲ್ಲ 10 ನಾಡ ಹಾಕೊಂಡು ಹೋಗಿಬಿಟ್ರೆ ಶುಗರ್ ಇದ್ದವ್ರ ಗತಿ ಏನಾಗಬೇಕು ಲೆಕ್ಕ ಆಯ್ತು? ಚಿಕ್ಕ ಮಕ್ಕಳ ಗತಿ ಏನಾಗಬೇಕು ಲೆಕ್ಕ ಆಯ್ತು? ಅವಾಗ ಏನು ಮಾಡಬೇಕು? ಅವರು ತಮ್ಮ ಯೋಗ್ಯತೆ ತಕ್ಕಷ್ಟು ಅಂತೇಳಿ ಎರಡು ಒಂದೇ, ಕೆಲವ್ರಿಗೆ ಒಂದೂ ಇಲ್ಲ, ಕೆಲವ್ರಿಗೆ 10, ಕೆಲವ್ರು ಕ್ಯಾರಿಯರ್ ಬೇರೆ ಕೆಲವರಿಗೆ. ಅದು ಯಾಕೆ? ಅವರ ಯೋಗ್ಯತೆ ಅಷ್ಟಿರೋದು. ಆ ದೃಷ್ಟಿಯಲ್ಲಿ ಯಾವಾಗಲೂ ಕೂಡ ವರಿಷ್ಠನಾದವನು ಯೋಗ್ಯತೆ ನೋಡಿ ಮಾಡಬೇಕು. ದೇವರು ಎಲ್ಲೆಲ್ಲಿ ಸಮ ಅಂತ ಕರೀತಾನೋ ಯೋಗ್ಯತೆಗೆ ಸಮ ಅಂತ ಅರ್ಥ. ವಿಷ್ಣು ಸಹಸ್ರನಾಮದ ಪದ ಸಮಹ, ಇಂಪಾರ್ಷಿಯಲ್ ಅಂತ ಅರ್ಥ. ಅದಕ್ಕೆ ಈಕ್ವಲ್ ಅಲ್ಲ, ಇಂಪಾರ್ಷಿಯಲ್ ಅಂತ ಅರ್ಥ. ಇಂಪಾರ್ಷಿಯಲ್ ಆಗಿರೋದೇ ಈಕ್ವಾಲಿಟಿ ಅಂತ ಅರ್ಥ. ಇವತ್ತು ಈಕ್ವಾಲಿಟಿ ಏನು ಗೊತ್ತಾ? ಎಲ್ಲರೂ ಒಂದೇ, ಕಾಪಿ ಹೊಡೆದವನು ಒಂದೇ, ರ್ಯಾಂಕ್ ಬರೋನು ಒಂದೇ, ಇದು ಈಕ್ವಾಲಿಟಿನಾ? ತಪ್ಪೋದು, ಅವನು ಡಿಸ್ಪೆಂಡ್ ಮಾಡಬೇಕು, ಇವನು ರ್ಯಾಂಕ್ ಕೊಡಬೇಕು. ಅದು ನ್ಯಾಯ. ಈಗ ನ್ಯಾಯದ ಕಾನ್ಸೆಪ್ಟೇ ಹೋಗ್ತಾ ಇದೆ ನಮ್ಮಲ್ಲಿ. ಇದನ್ನ ಕೃಷ್ಣ ತೋರಿಸಿಕೊಟ್ಟ, ಎಲ್ಲ ಸರಿ ಹೋಯಿತು. ಆಗ ದುರ್ಯೋಧನ ಎಷ್ಟು ಖುಷಿಯಾಯಿತು ಅಂತ ಗೊತ್ತಾ? ವೇದವ್ಯಾಸರು ಬರೀತಾರೆ, ಜಿತಂ ಮನ್ನೇ ಜ ಕೇಶವಂ, ಕೃಷ್ಣ ಸೋತೋಗ್ಬಿಟ್ಟ ಅಂತ ತಿಳ್ಕೊಂಡ್ಬಿಟ್ಟಂತೆ. ಯಾಕೆ ಗೊತ್ತಾ? ಏನು ಕೃಷ್ಣ ಏನು ತಿಳ್ಕೊಂಡಿದ್ದ? ಕೃಷ್ಣ ಪಾಪ ತನ್ನ ಆರಿಸ್ಕೊಂಡಿದ್ದೇನೆ, ನಾನು ಆರಿಸ್ಕೊಂಡಿದ್ದೇನೆ ತಿಳ್ಕೊಂಡ್ಬಿಟ್ಟಿದ್ದಾನೆ ಕೃಷ್ಣ. ಆ ಮುದುಕನ್ನು ನಾನು ಆರಿಸ್ಕೊತೇನ. ಕೃಷ್ಣಿಗೆ ಎಷ್ಟು ಗೊತ್ತ ವಯಸ್ಸಾಗ 70 ವರ್ಷ ಆಗಿದೆ ಕೃಷ್ಣನಿಗೆ ಆಗಲಿ, 70 ಮೇಲೆ ಸಂಸ್ಕಾರ ಕ್ರಿಕೆಟ್ ಆಗೋಗ್ಬಿಟ್ಟಿದೆ. ಆ ಕಾಲಕ್ಕೆ ಇವತ್ತಿನ ಲೆಕ್ಕದಲ್ಲಿ ನಿಜವಾದ ಅರ್ಥ ಬದುಕನೆ ಕೃಷ್ಣನಿಗೆ ವಯಸ್ಸಿದೆ, ದುರ್ಗದನೇ ಅರ್ಥ ಆಗಲಿಲ್ಲ ಕೃಷ್ಣನಿಗೆ ವಯಸ್ಸಾಗುತ್ತೆ ಅಂತ ತಿಳ್ಕೊಂಡು ಕರೆದಿರ್ತಾರೆ. ಈ ಬಂಗಾರದ ಆಭರಣ 100 ವರ್ಷದ್ದು ಅಂತೀರಿ, ಈ ಸ್ಟೀಲ್ ಪಾತ್ರೆ ನಿನ್ನ ತಗೊಂಡಿದ್ದು ಅಂತೀರಿ, ಫಸ್ಟ್ ಆಗಿದೆ ಇದನ್ನ ಕೊಟ್ಬಿಟ್ಟಿದ್ದು ಏನು ಮಾಡಬೇಕಾಗ? ಬಂಗಾರದ ಆಭರಣ 100 ವರ್ಷ ಆಗಿದೆ, ಸ್ಟೀಲ್ ಪಾತ್ರೆ ನಿನ್ನ ತಗೊಂಡಿದ್ದೀರಲ್ಲ ಇದೇ ಬೆಟರ್ ಅಂತ ಏನು ಮಾಡಬೇಕು? ಬಂಗಾರ ಯಾವಾಗಲೂ ಬಂಗಾರನೇ, ಕೃಷ್ಣನ ಬಗ್ಗೆ ಅರ್ಥ ಆಗೋದಿಲ್ಲ ಅವನಿಗೆ. ಅನಾದಿ ನಿಧನ ಪರಮಾತ್ಮ, ಆದಿ ಇಲ್ಲ ಅಂತ್ಯ ಇಲ್ಲ. ಅವನಲ್ಲಿ ಏಜ್ ಕಟ್ಟಿದ, ಮತ್ತೆ ಬರೀ ಕೈಲಿ ಬೇರೆ ಬರ್ತಾರಂತೆ, ಏನ್ ಮಾಡ್ತಾನೆ ಅಲ್ಲಿ ಬಂದು? ಅದೂ ಇಲ್ಲ, ಮತ್ತೆ ಆ ವಾಹನ ಕೂಡ ಇಲ್ಲ, ಅಸ್ತ್ರಶಸ್ತ್ರ ಇಲ್ಲ, ಇವ್ನು ಇಲ್ಲೇ ಇರೋದು ವಾಸಿ ಅಂತ ತಿಳ್ಕೊಂಡ. ಅವನು ಏನು ತಿಳ್ಕೊಂಡು? ಕೃಷ್ಣನ ಕೈಲಿ ಆಗೋದಿಲ್ಲ, ಅವನಿಗೆ ಅಸ್ತ್ರ ಇರಬೇಕು, ವಯಸ್ಸು ಇರಬೇಕು, ಅವರ ವಾಹನ ಇರಬೇಕು, ಏನೋ ಅನ್ಕೊಂಡ. ದೇವರಿಗೆ ಏನೂ ಬೇಕಿಲ್ಲ, ಗೊತ್ತಾಯ್ತಾ? ಅರ್ಜುನ ಅರ್ಥ ಮಾಡಿಕೊಂಡ, ಕೃಷ್ಣ ಇದ್ರೆ ಸಾಕು, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ದಾಸರ ಹೇಳ್ತಾರೆ, ಕೃಷ್ಣನೇ ಕೂತ್ಮೇಲೆ ಕೇಳಬೇಕಾ ಇವರೆಲ್ಲ ಎಂಥವ್ರಿಗೆ ಗೊತ್ತೇನು, ಶಸ್ತ್ರಾಸ್ತ್ರ ಬೇಕು ಅಂತ ತಿಳ್ಕೊಂಡಿದ್ದ ಕೃಷ್ಣನ, ಯಾವುದೂ ಬೇಕಿಲ್ಲ. ಇವತ್ತು ನಾವು ತಿಳ್ಕೊಂಡಿರೋದು ಹಾಗೇನೆ, ಮನೆಯಲ್ಲಿ ಸಾಲಿಗ್ರಾಮ ಇದ್ರೆ ಮುದೋಗಿಬಿಡುತ್ತಾ? ನಮ್ಮ ಜನ ಏನು ಮಾಡಿ ಸಾಲಿಗ್ರಾಮ ಇದ್ಕೊಂಡು ಕೃಷ್ಣನ ವಿಕೆಟ್ ಮಾಡಿದಾಗ ಆಗುತ್ತೆ. ನೀವು ಕೃಷ್ಣ ಒಬ್ಬನಿದ್ರೆ ಏನು ಕೆಲಸ ಆಗುತ್ತೆ ಗೊತ್ತಲ್ಲ. ಅದಕ್ಕೆ ಆಚಾರ ಹೇಳ್ತಾರೆ, ಸಾಲಿಗ್ರಾಮ ಒಂದು ಮನೆ ಸುಮ್ಮನೆ ಇಟ್ಕೊಂಬಿಡಿ ಸಾಕು. ಯೋಜನಾನಿ ತಥಾ ತ್ರೀಣಿ ಮಮ ಕ್ಷೇತ್ರಂ ವಸುಂಧರಿ, 3 ಯೋಜನ ದೂರ ವೈಷ್ಣವ ಕ್ಷೇತ್ರ ಆಗುತ್ತೆ, ಇದ್ದು ಬಿಟ್ಟರೆ ಸಾಕದು. ಅದಕ್ಕೆ ಯಾವ ಅಲಂಕಾರನೂ ಬೇಕಿಲ್ಲ, ಸಾಲಿಗ್ರಾಮ ಇದ್ರೆ ಸಾಕಷ್ಟು ಶಕ್ತಿ ಬರುತ್ತೆ. ಸಾಲಿಗ್ರಾಮ ಕೃಷ್ಣ ಶಿಲಾ, ಕೃಷ್ಣ ಶಿಲಾ ಇದ್ರೆ ಇಷ್ಟು ಆಗಬೇಕಾದ್ರೆ ಕೃಷ್ಣ ಇದ್ರೆ ಹೇಗಾಗಬೇಕು ಲೆಕ್ಕ ಹಾಕಿ. ಇದೆಲ್ಲ ದುರ್ಯೋಧನ ಗೊತ್ತಿಲ್ಲ, ಅರ್ಜುನಿಗೆ ಗೊತ್ತು, ನಮ್ಮ ಜನಕ್ಕೂ ಗೊತ್ತಿಲ್ಲ. ದೇವ್ರ ಬಗ್ಗೆ ಎಚ್ಚರಿಕೆಯೇ ಇಲ್ಲ, ಭಾಗವತಾದಿ ಗ್ರಂಥಗಳ ಬಗ್ಗೆ ಎಚ್ಚರಿಕೆ ಇಲ್ಲ, ಲೌಕಿಕ ಪುಸ್ತಕಗಳ ಬಗ್ಗೆ, ಲೌಕಿಕದ ಬಗ್ಗೆ ಭಾರಿ ಭಾರಿ ಅಟೆಂಟಿವ್ ಆಗಿರುತ್ತೆ. ಇದು ಜೀವನನ ಮನುಷ್ಯತ್ವನ ಫಲವಿದು ಬಾಳ್ದುದಕ್ಕೆ, ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಜಗನ್ನಾಥದಾಸರು ಇಡೀ ಕಥೆಯನ್ನು ಹರಿಕಥಾಮೃತಸಾರದಲ್ಲಿ ಸಂಗ್ರಹ ಮಾಡ್ತಾರೆ, ಇಡೀ ಕಥೆಯನ್ನು ಒಂದೇ ಪದ್ಯದೊಳಗೆ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಮಾಳ್ಪರಿಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಎಂಥ ಮಾತಿದು ಒಂದು ಕಾರಣ ಏನು ಗೊತ್ತಾ? ಒಂದೇ ಕಾರಣ, ಸದುಪಾಸನೆಯ ಗೈವರಿಗಿತ್ತಪನು ತನ್ನ. ಯಾರು ಸದುಪಾಸನೆ ಮಾಡ್ತಾರಲ್ಲ ಅವರಿಗೆ ದೇವರು ತನ್ನನ್ನೇ ಕೊಡ್ತಾನೆ, ಯಾರು ಅಸದುಪಾಸನೆ ಮಾಡ್ತಾರಲ್ಲ ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗೆ ಇತ್ತಂತೆ ಕೊಡುತ್ತಿ. ಇಡೀ ಕಥೆ ಅದು ಮಹಾಭಾರತ, ಹರಿಕಥಾ ಮಹಾಭಾರತ. ಅದಕ್ಕೆ ಅಮೃತ ತಾತ್ಪರ್ಯ ನಿರ್ಣಯ, ಸಾರ ಹರಿಕಥಾಮೃತ ಸಾರ. ಈಗ ಮೂರನ್ನು ಜೋಡಿಸಿ ಸಸ್ತ್ರಾಸ್ತ್ರ ದಾಸರು ಬರೀತು. ಅದಕ್ಕೆ ಹರಿಕಥೆ ಅಂತ ಹೇಳಿದರೆ ಹೇಗೆ ನಿರ್ಣಯ ಮಾಡಬೇಕು? ಮೂಲಭಾರತ ಅಮೃತ ಅಂದರೆ ಮಹಾಭಾರತ, ಸುಧಾ ಅಂತಲೇ ಕರೆದಿದ್ದಾರೆ. ಸಾರ ಕನ್ನಡದಲ್ಲಿ ಹೇಳ್ದಾನೆ ತಿಳಿಯುತ್ತಾ ಅದನ್ನು ತಿಳಿಸ್ತಾರೆ. ಈಗ ಅನಲೈಸ್ ಮಾಡೋ ಪದ್ಧತಿ ಇದೆಯಲ್ಲ, ಆಚಾರ್ಯರು ಕೊಟ್ಟ ಒಂದು ದೊಡ್ಡ ಕಾಣಿಕೆ, ಅದು ಉಪಯೋಗ ಮಾಡಿಕೊಂಡವರೆಲ್ಲ ಮಾನ್ಯರಾಗ್ತಾರೆ ಲೋಕದೊಳಗೆ. ಅಷ್ಟು ಸಿದ್ಧಿ ತೋರಿಸಿದರು. ಅದಕ್ಕೆ ಉಪಾಸನೆ ಸದುಪಾಸನೆ ಅದು ಉಪಾಸನೆಯೋ ಇರುತ್ತೆ, ಮಾಡ್ತೇವೆ ದೇವ್ರ ಪೂಜೆ ಮಾಡ್ತೇವೆ. ಏನು ಮಾಡ್ತೀಯಪ್ಪ? ಹೋದ ಸ್ನಾನ ಮಾಡ್ದ, ಬಣ್ಣ ನುಂಗಿ ಉಟ್ಕೊಂಡ, ಬಂದ ಒಂದು ಉದ್ದಿನಗಡ್ಡೆ ತೊಗೊಂಡ, ತಿರಿಸಿಬಿಟ್ಟ, ಓವಿಂದ ಮುದೋ ದೇವ್ರ ಪೂಜೆ. ಇದು ಯಾವ ದೇವ್ರ ಪೂಜೆ ಇದು? ಒಂದು ದೇವ್ರ ಪೂಜೆಗೆ ಮೊದಲು ಸಾಲಿಗ್ರಾಮನೇ ಇಲ್ಲ, ಫಸ್ಟ್ ಆಫ್ ಆಲ್ ಒಂದು ಸ್ನಾನನೇ ಸರಿ ಮಾಡಿಲ್ಲ, ಮಂತ್ರಗಳೇ ಬರೋದಿಲ್ಲ, ಇದು ಯಾವ ದೇವ್ರ ಪೂಜೆ? ದೇವರೊಂದು ಯಾರು ಗೊತ್ತೇ ಇಲ್ಲ ಫಸ್ಟ್. ಇದು ಸದುಪಾಸನೆ ಅಲ್ಲ, ಅಸದುಪಾಸನೆ. ಇದು ಸಂಧ್ಯಾವನ್ನೇ ಮಾಡಿದ, ಅಂದರೆ 10 ಗಂಟೆಗೆಲ್ಲ ಸಂಧ್ಯಾನ ಮುಗಿಸ್ಬಿಡ್ತೀನಿ ಬೆಳಿಗ್ಗೆ ಅಂತ ಕೇಳಿದರೆ ಅಕಾಲ. ಅಕಾಲದಲ್ಲಿ ಮಾಡಿದ ಅಸದುಪಾಸನೆ, ಸರಿಯಾದ ಉಪಾಸನೆ ಅಲ್ಲ. ಸಕಾಲಕ್ಕೆ ಮಾಡಿದ ಸದುಪಾಸನೆ. ಇವರು ಲೈಟ್ ಬಿಲ್ ಇತ್ಯಾದಿ ಸರಿಯಾಗಿ ಕೊಡದೆ ಹೋದ್ರೆ ಪೆನಾಲ್ಟಿ ಹಾಕ್ತಾರೆ. ಅಂಥದ್ದು ಶಾಸ್ತ್ರದ ಹೆಸರಾಗಿರಬೇಕು. ಮನೇಲಿ ಎಲ್ಲ ಇದೆ, ಸ್ವಿಚ್ ಒಂದು ಹಾಕೋ ಕೆಲಸ ಸರಿಯಾಗಿ ಹಾಕಿದರೆ ಏನಾಗುತ್ತೆ? ಕನೆಕ್ಷನ್ ಸ್ವಲ್ಪ ಇದಾಗಿದ್ದರೆ, ತಪ್ಪಾಗಿ ಬಿಟ್ಟಿದ್ರೆ ಬೆಳಕು ಕೊಡೋದಿಲ್ಲ, ಶಾರ್ಟ್ ಸರ್ಕ್ಯೂಟ್ ಬರೀ ಢಮಾರ್ ಅಂತ ಹಾರಿ ಹೋಗ್ಬಿಡುತ್ತೆ. ನೆನಪಿರಬೇಕು ಅಂದರೆ ಸದುಪಾಸನೆಗೂ ಅಸು ತುಂಬ ವ್ಯತ್ಯಾಸ ಇದೆ. ಸರಿಯಾಗಿ ಡ್ರೈವಿಂಗ್ ಬರುತ್ತೋ ಸುಖವಾಗಿ ಹೋಗ್ಬೋದು ನೀವು ದೂರ. ಸ್ವಲ್ಪ ಆಕ್ಸಿಡೆಂಟ್ ಆಯಿತು, ಕತೆ ಮುಗಿದೋಯ್ತು. ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸದುಪಾಸನೆ ಮಾಡಿದರೆ ಮಾತ್ರ ಸಾಧ್ಯ. ಸದುಪಾಸನೆ ಅಂದರೆ ಏನು? ಸದಿತಿ ಪ್ರಾಣ, ಸತ್ ಅಂದರೆ ವಾಯುದೇವ. ಅವ್ರು ಹೇಳಿದ ರೀತಿಯಲ್ಲಿ ಮಾಡಿದ ಸದುಪಾಸನೆ, ಆಚಾರ್ಯ ಹೇಳಿದ ರೀತಿಯಲ್ಲಿ ಮಾಡಿದರೆ ಸದುಪಾಸನೆ, ಇಲ್ಲದವರು ಅಸದುಪಾಸನೆ. ನಮ್ಮ ಜನ ಮಾಡ್ತಿರೋದೆಲ್ಲ ಅಸದುಪಾಸನೆ. ಯಾವುದೋ ಪಾಪ ಏನೋ ನೋಡಿ, ಎಷ್ಟು ಜನ ಪಾಪ ಇದಾಗಿದ್ದಾರಲ್ಲ ಗೊತ್ತಲ್ಲ, ಅದು ಸತ್ತದ್ರ ಬಗ್ಗೆ ದುಃಖ ಪಡೋಣ. ಆದರೆ ಹೋಗಿದ್ದ ಕೆಲಸ ಎಂಥದ್ದು ಅಂತ ಕೇಳಿದರೆ, ನಿಜವಾಗ್ಲೂ ಅವರು ಉಳಿಸೋಂಥ ಕೆಲಸ ಅಲ್ಲ. ಅರ್ಥ ಮಾಡಿಕೊಂಡ ಜೀವನದಲ್ಲಿ ಸದುಪಾಸನೆ ಮಾಡೋ ಅಭ್ಯಾಸವನ್ನು ನಾವು ಖಂಡಿತ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಯೋಚನೆ ಮಾಡಿ, ಅರ್ಜುನಿಗೆ ಬುದ್ಧಿ ಯಾತಕ್ಕೆ ಬಂತು? ಅರ್ಜುನಿಗೆ ಕೃಷ್ಣನ ಆರಿಸಿಕೊಳ್ಳ ಬುದ್ಧಿ ಯಾತಕ್ಕೆ ಬಂತು ಅಂದರೆ, ಆತ ಯಾರ ಕಡೆಯಿಂದ ಬಂದಿದ್ದಾನೆ? ಪಾಂಡವರ ಕಡೆ, ಧರ್ಮಾದಿಗಳ ಕಡೆಯಿಂದ ಬಂದಿದ್ದಾನೆ, ಧರ್ಮಿಷ್ಠನಾಗಿ ಬಂದಿದ್ದಾನೆ. ಮತ್ತು ಯಾರ ತಮ್ಮನಾಗಿ ಬಂದಿದ್ದಾನೆ? ಭೀಮಸೇನ ತಮ್ಮನಾಗಿ ಬಂದಿದ್ದಾನೆ. ಭೀಮಸೇನ ತಮ್ಮ ಅಂದ್ರೆ ಏನು ಗೊತ್ತಾ? ಅನುಜ. ಭೀಮಸೇನ ಅನುಜನಾಗಿ ಆತ ಬಂದ, ಮಧ್ವಾಚಾರ ಅನುಯಾಯಿಗಳಾಗಿ ನಾವು ಹೋಗಬೇಕಷ್ಟೇ. ಆಗ ಒಳ್ಳೆ ಬುದ್ಧಿ ರೈಬರ್ತಿಲ್ಲ, ಒಳ್ಳೆ ಬುದ್ಧಿ ಬರೋದಿಲ್ಲ. ಅದಕ್ಕೆ ಪರಂ ಶ್ರೀಮತ್ ಪೂರ್ಣ ಪ್ರಭತಿ ಗುರು ಕಾರುಣ್ಯ ಸರಳಿಂ ಪ್ರಪನ್ನಾಹ ಮಾನ್ಯಾಸ್ಮಃ. ಆಚಾರ್ಯ ಹೇಳಿಕೊಟ್ಟ ದಾರಿ ಇದೆಯಲ್ಲ ಅದಕ್ಕೆ ಅದನ್ನು ಇಷ್ಟು ಗೌರವ ಬಂದಿದೆ ತಿಕಾರ ಹೇಳ್ತಾರೆ ಇಲ್ಲಿ. ಅದಕ್ಕೆ ಹಿಂದೆ ನೆನ್ಪಾಡ್ಕೊತಾ ಇದ್ದಾರೆ ಅವರೀಗ. ಕೃಷ್ಣ ನಾಶಿಕೊಳ್ಳೋದಕ್ಕೆ ಏನು ಕಾರಣ? ಭೀಮನ ತಮ್ಮನಾಗಿ ಹೋಗಿದ್ದಕ್ಕೆ. ಬರೀ ಇಂದ್ರನಾಗಿದ್ದರೆ ಆಗ್ತಿರಲಿಲ್ಲ, ಅದೇ ವಾಲಿಯಾಗಿದ್ದಾಗ ಬಿಟ್ಟುಬಿಟ್ಟಿದ್ದ. ಬರೀ ಇಂದ್ರನಾಗಿದ್ದಾಗ ತಕ್ಕೊಂಡ್ರೆ ವಾಲಿಯಾದಾಗ ರಾವಣನ ಹಿಡ್ಕೊಂಡು ರಾಮನನ್ನು ಬಿಟ್ಟಿದ್ದ. ಇಲ್ಲಿ ನೋಡಿದರೆ ದುರ್ಯೋಧನ ಬಿಟ್ಟು ಕೃಷ್ಣನ ಹಿಡ್ಕೊಂಡ. ಕಾರಣ ಏನು ಅಂದರೆ ಭೀಮನ ತಮ್ಮನಾಗಿದ್ದಕ್ಕೆ ಬಂದ ಭಾಗ್ಯ ಇದು. ಆ ಹಿನ್ನೆಲೆಯಲ್ಲಿ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯ ನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತ. ವಾದಿರಾಜ ಸ್ವಾಮಿಗಳ ಮಾತು ಮಂತ್ರ ನೆನ್ಪಿಟ್ಕೊಂಡಿರ್ಬೇಕಾದ್ರೆ, ಈ ನಾಲ್ಕು ಮಾತು ತಿಳ್ಕೋಬೇಕಾದ್ರೆ ಎಷ್ಟು ಕೋಟಿ ಜನ್ಮ ಪುಣ್ಯ ಮಾಡಿರ್ಬೇಕನ್ನು ನಾವು. ಜಗತ್ ಸಾವಿರ ಓದ್ಬೋದು ಮನುಷ್ಯ, ಈ ಮೋಕ್ಷಕ್ಕೋ ಇದು ನಾಲ್ಕು ಮಾತುಗಳೇ ಹೊರತು ಇನ್ಯಾವುದು ಮೋಕ್ಷಕ್ಕೊಯ್ಯೋದಿಲ್ಲ. ಆಚಾರ್ಯ ಪವನೋಸ್ಮಾಕ ಆಚಾರ್ಯ ನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತ. ಪವನ ಮತಾನುಗರವ ನಾನೆಂತೆಂದು ಅವನೆಯೊಳಗೆ ಸತ್ಕವಿ ಜನರ. ಜಗನ್ನಾಥಾಸರು ಬರೀತಾರೆ ಪವನ ಮತಾನುಗರವ ನಾನು, ನನ್ನ ಹೆಮ್ಮೆ ಇರಬೇಕು. ಇಲ್ಲಿ ಹೋದ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಅಲ್ಲಿಂದ ಕೃಷ್ಣ ಅನ್ನ ಕೇಳಿದಂತ ದುರ್ಯೋಧನ ಹೊರಟುಬಿಟ್ಟ. ಕೃಷ್ಣ ಕೇಳ್ತಾನೆ, ಅಲ್ಲ ಅರ್ಜುನ ಎಷ್ಟು ಚಾನ್ಸ್ ಕೊಟ್ಟಿದ್ದೀನಿಗೆ, ಕಳ್ಕೊಂಡು ಬಿಟ್ಟಿಯಲ್ಲ, ನನ್ನ ಆರಿಸ್ಕೊಂಡ್ಬಿಟ್ಟಿಯಲ್ಲ ಅಂತ ಕೇಳಿದ್ದು. ಪರೀಕ್ಷೆ ಮಾಡ್ತಾನೆ ಕೃಷ್ಣ, ದಯವಿಟ್ಟು ನಾನು ಪರೀಕ್ಷೆ ಮಾಡೋಕ್ಕೆ ಹೋಗಬೇಡ, ನಾನು ಏನು ಮಾಡಿಸ್ಕೋ ಅದನ್ನೇ ಆರಿಸ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ನಿನಗೆ ಗೊತ್ತಲ್ಲ ಇದ್ದಾಗಿದ್ದ ಮಾಡೋದಿಲ್ಲ, ಮಾಡಬೇಡ, ಬರೀ ಕೈಲಿ ಬರ್ತೇನೆ, ಅದೇ ಕೆಲಸ ಮಾಡೋ ಮೊದಲು ನೀನೀಗ ಬಂದು ಬಂದುಬಿಡು ಸಾಕು. ಕರ್ಕೊಂಡು ಹೊರಟು ಬಿಡ್ತಾನೆ ಕೃಷ್ಣ ಜೊತೆಗೆ ಹೋಗ್ತಾನೆ. ವಾಪಸ್ ಬಂದಿದ್ದು ಯಾವಾಗ ಗೊತ್ತಾ? ಕೌರವಂಶ ನಿರ್ವಂಶ ಮಾಡಿ ಪಾಂಡವರ ಪಟ್ಟಾಭಿಷೇಕ ಮಾಡಿ ವಾಪಸ್ ಬರೋದು ಕೃಷ್ಣ. ಕೃಷ್ಣ ಹೊರಟ ಮೇಲೆ ಕೆಲಸ ಮುಗಿಸೇ ಬರ್ತಾರೆ ಹೊರತು ಬೇರೆ ಇಲ್ಲ. ಕೃಷ್ಣನ ಮಾತು ಹೇಳಿದ್ದಿಷ್ಟೇ, ಕೃಷ್ಣ ಏನಂತ ದುರ್ಯೋಧನೆ ಅರ್ಥ ಆಗಲಿಲ್ಲ. ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ, ಛತ್ರ ಹಿಡಿಯೋದಿಲ್ಲ ಅಂತ ಹೇಳಿದ, ವಾಹನ ತರೋದಿಲ್ಲ ಅಂತ ಹೇಳಿದ, ದುರ್ಯೋಧನೆ ಅಷ್ಟೇ ತಿಳ್ಕೊಂಡ್ಬಿಟ್ಟ. ಕೃಷ್ಣ ಗೆಲುವು ತಂದುಕೊಡೋದಿಲ್ಲ ಅಂತ ಹೇಳಲಿಲ್ಲ, ಅದು ಅವನಿಗೆ ಅರ್ಥ ಆಗಲಿಲ್ಲ. ಕೃಷ್ಣನಿಗೆ ಅದಿದ್ರೆ ಮಾತ್ರ ಗೆಲುವು ಅಂತ ತಿಳ್ಕೊಂಡ್ಬಿಟ್ಟ, ಅದು ಫಜಿತಿಯ. ಅದು ದುರ್ಯೋಧನಿಗೆ ಅರ್ಥ ಆಗದ ಮಾತು ಅರ್ಜುನ ಅರ್ಥ ಮಾಡಿ, ಕೃಷ್ಣ ಇದ್ರೆ ಸಾಕು, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ನೀನಿದ್ರೆ ಕೇಳಬೇಕಂತ ಕರ್ಕೊಂಡು ಹೋಗ್ತಾನೆ. ಪಾಂಡವರು ಎಲ್ಲ ವಿಷಯ ಹೇಳ್ತಾರೆ. ಅವರಾರು ಏನಂದ್ರು, ಎಂಥ ಕೆಲಸ ಮಾಡಿದೆಯ, ಸೈನ್ಯ ತೋಗಾರದೆ ಹೇಳಿದರು. ಅವರು ಭಾರಿ ಖುಷಿ ಪಡ್ತಾರೆ, ಎಂಥ ಅಣ್ಣ ಎಂಥ ತಮ್ಮದು, ಇಡೀ ಮನೆಯವರೇ ಆಗಿದ್ದಾರೆ. ಪಾಂಡವರು ಅಂದರೆ ಪಾಂಡವರೇನೆ, ದೇವತೆಗಳವರೆಲ್ಲ ಕೂಡ. ಅಲ್ಲಿಂದ ಯುದ್ಧಕ್ಕೆ ಸಿದ್ಧತೆ ನಡೀತಾ ಇದೆ. ಈ ಕಡೆಯಿಂದ ವಿದುರ ನೀತಿ ಹೇಳ್ತಾನೆ ಸಂಜೆ. ಅದೆಲ್ಲ ಆಚಾರ ಹೆಚ್ಚು ಬರೆಯೋದಿಲ್ಲ, ನಮ್ಮ ಮೂಲದಲ್ಲೇ ಬೇಕಾದಷ್ಟಿದೆ, ಹೇಳೋದಕ್ಕೆ ಸಾಧ್ಯವೂ ಇಲ್ಲ, ಅದು ಹೇಳೋದಕ್ಕೆ ಹೋಗೋದೂ ಇಲ್ಲ. ಆ ಸಮಯದಲ್ಲಿ ಏನಾಯಿತು, ಎಲ್ಲ ವಿವರ ರೀತಿಯಲ್ಲಿ ಅನೇಕ ಧರ್ಮಗಳನ್ನು ಹೇಳಿದ, ಎಲ್ಲ ವಿಷಯದ ಧೃತರಾಷ್ಟ್ರ ಕೇಳಿದ, ಎಲ್ಲ ಅರ್ಥ ಮಾಡಿಕೊಂಡ. ವಿದುರ ನೀನು ಹೇಳೋ ಮಾತೆಲ್ಲ ಸರಿ, ನಿನ್ನ ಮಾತಿನ ಸಾರಾಂಶ ಏನಪ್ಪ, ಪಾಂಡವನ ಕರೆಯಬೇಕು, ರಾಜ್ಯ ಕೊಡಬೇಕು, ಕ್ಷಮೆ ಕೇಳಬೇಕು, ಹೌದಲ್ಲೋ, ನನಗೆ ಅರ್ಥ ಆಗುತ್ತೆ, ಹಾಗೆ ಮಾಡಬೇಕು ಅನಿಸುತ್ತೆ. ಆ ದುರ್ಯೋಧನ ಒಂದು ಎದೆ ನಿಂತ್ಕೋತಾರ, ಎಲ್ಲ ಮರ್ತೋಗ್ಬಿಡುತ್ತೆ ಅಂತ ಹೇಳಿದ್ದೆ. ನಾವು ಏಕಾಸಿ ಮಾಡಬೇಕು ಅನಿಸುತ್ತೆ, ಕಾಫಿ ಲೋಟ ಬಂದಿರಲಿಕ್ಕೆ ಕ್ಯಾನ್ಸರ್, ತಿಂಡಿ ನೋಡಿದ ತಕ್ಷಣ ನೆಕ್ಸ್ಟ್ ಏಕಾಸಿ ಜಂಪ್ ಮಾಡಿಬಿಡ್ತಾನೆ. ಹಾಗೆ ಅದು ವಿಷಯಗಳು ಅಂದರೆ ಹಾಗೆ, ಮೊದಲೇ ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ಅದು ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹ ಶ್ರುತಿ ವಿಭ್ರಮ, ಕೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯ. ಅವನು ನೋಡಿದ ತಕ್ಷಣ ಕೆಟ್ಟೋಗುತ್ತಲೇ ಅಂತ ಹೇಳ್ತಾರೆ, ಅಸುರಾವೇಶಿಯಾಗಿ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ಈ ಕಡೆಗೆ ಸಂಜಯ ಹೋಗಬೇಕು ಎಲ್ಲ ಹೇಳ್ತಾನೆ. ಕೃಷ್ಣ ಹೇಳಿ ಕಳಿಸಿದ್ದಾನೆ, ಸಂಧಿನೋ ಯುದ್ಧನೋ ಎರಡೇ ದಾರಿ ಅಂತ ಹೇಳಿದ್ದಾರೆ. ಆಗ ಧೃತರಾಷ್ಟ್ರ ನೋ ರಿಪ್ಲೈ, ಸುಮ್ಮನೆ ಕೂತು ಬಿಡ್ತಾನೆ. ಆ ಕ್ಷಣಕ್ಕೆ ಕೃಷ್ಣ ಅಲ್ಲಿಂದ ಮಾತಾಡ್ತಾನೆ, ಧರ್ಮರಾಜ ಅವ್ರು ಯಾರೂ ಬರಲೇ ಇಲ್ಲ ಆ ಕಡೆಗೆ, ಏನು ಮಾಡಬೇಕೀಗ? ಧರ್ಮರಾಜಿಗೆ ಕೃಷ್ಣ ನನಗೂ ತೋಚ್ತಾ ಇಲ್ಲ, ಏನು ಮಾಡೋಣ ಅಂದ್ಕೊಂಡಿದ್ದೇವಲ್ಲ. ಅವರು ಕೃಷ್ಣ ಹಿಡಿರ್ತಾನೆ, ಯುದ್ಧ ಸಂಜೆ ರಾಜ್ಯ ಕೊಡೋದಾದರೆ ಯಾರಾದರೂ ಬನ್ನಿ, ಇಲ್ಲದವ್ರು ಯುದ್ಧ ನಿಶ್ಚಿತ ಅಂತ ಹೇಳಿಬಿಟ್ಟಿರ್ತಾರೆ ಆಗಲೇ. ಸೊ ಯುದ್ಧ ನಿಶ್ಚಿತ ಆದಾಗಾಯ್ತು, ಈಗಾಗಲೇ ಯುದ್ಧ ಮಾಡೋಣ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಧರ್ಮರಾಜ ಹಾಗೆ ಮಾಡೋದು ಬೇಡ, ಅವರು ಮೂರ್ಖರು, ನಾವು ಹಾಗೆ ಮಾಡಕ್ಕೆ ಬರೋದಿಲ್ಲ. ಯಾಕೆಂದರೆ ನೆಗೆಟಿವ್ ಆನ್ಸರ್ ಅಷ್ಟೇ ಅವ್ರು ಕೊಟ್ಟಿರೋದಿಲ್ಲ, ಪಾಸಿಟಿವ್ ಆಗಿ ಯುದ್ಧ ಅಂತ ಹೇಳಿಲ್ಲ. ನೆಗೆಟಿವ್ ಆಗಿ ಯುದ್ಧಕ್ಕೆ ಹೋಗಬಾರ್ದು ನಾವು. ಯಾತಕ್ಕೆ ಅಂದರೆ ಎಷ್ಟು ಜನ ಸಾಯ್ತಾರೆ ಇದರಿಂದ, ಕೃಷ್ಣ ಹೇಳ್ತಾರೆ ಎಷ್ಟು ಜನ ಸಾಯ್ತಾರೆ, ಆ ತಪ್ಪಾಗಬಾರ್ದು. ಜನ ಅವನು ನಾನು ನಮ್ಮನ್ನು ಬೈತಾರೆ ಅಂತ ಹೇಳ್ತಾನೆ ಕೃಷ್ಣ. ಯಾತಕ್ಕೆ? ಕೃಷ್ಣ ಇಂಥ ಕೆಲಸ ಮಾಡ್ಬೋದಾ, ಪಾಂಡವರಿಂಥ ಕೆಲಸ ಮಾಡುವ ಅಂತ ಕೇಳ್ತಾರೆ. ದುರ್ಯೋಧನಕ್ಕೆ ಅವನಿರೋದೇ ಹೇಗೆ ಅಂತಾರೆ, ನಮ್ಮ ಜನ ಆಕ್ಷೇಪಣೆ ಮಾಡ್ತಾರೆ ಗೊತ್ತಾಯ್ತಾ, ಅದಕ್ಕೆ ಅವಕಾಶ ಕೊಡಬಾರ್ದು, ಅದಕ್ಕೆ ತೀರ್ಮಾನ ಮಾಡಿಕೊಳ್ಳೇಬೇಕು. ನಾನು ಹೋಗಿ ಬರ್ತೇನೆ ಅಂತ ಹೇಳ್ತಾರೆ, ನಾನೇ ಹೋಗಿ ಬರ್ತೇನೆ, ಕೃಷ್ಣ ಪಾಂಡವರು ಹೋಗ್ರಿ ಎಂಬುದಿಲ್ಲ, ನಾನು ಹೋಗಿ ಬರ್ತೇನೆ ಅಂತ ಹೇಳ್ತಾರೆ. ಈಗ ನ್ಯಾಯ ದೇವರು ನಮಗೆ ತಾನು ಕೊಡಿಸ್ತಾನೆ ಅಂತ ಅರ್ಥ, ನಾವಿದ್ರೆ ಸಾಕು ದೇವರು ಕೊಡಿಸ್ತಾನೆ, ನಾನು ಹೋಗಿ ಬರ್ತೇನೆ. ಧರ್ಮರಾಜ ಹೇಳ್ತಾರೆ, ಕೃಷ್ಣ ನೀನು ದಯವಿಟ್ಟು ಹೋಗಬೇಡ, ನೀನು ಹೋದ್ರೆ ಏನು ಮಾಡ್ತಾರೆ ಗೊತ್ತೋ, ಅವರು ಅವಮಾನ ಮಾಡ್ತಾರೆ ನಿನಗೆ, ಅದು ಆಗೋದು ಬೇಡ. ರಾಜ್ಯ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಹೋಗಬೇಡ ಅಂತ ಹೇಳಿದ್ವಿ. ಎಷ್ಟು ಪುಣ್ಯಾತ್ಮ ಧರ್ಮರಾಜ, ರಾಜ್ಯ ಇಲ್ಲೋದ್ರೂ ಪರವಾಗಿಲ್ಲ ನಮಗೆ, ನಿನಗೆ ಅವಮಾನ ಆಗೋದು ಬೇಕಾಗಿಲ್ಲ. ಇದನ್ನು ಭಕ್ತಿ ಅಂತ ಕರೀತಾರೆ. ಇಷ್ಟು ಭಕ್ತನ ಕೃಷ್ಣ ಬಿಡ್ತಾನ, ನನಗೆ ಅವಮಾನ ಆದರೂ ಪರವಾಗಿಲ್ಲ, ನೀವು ರಾಜ್ಯ ಸಿಗಬೇಕು ಅಂತ ಹೇಳ್ತಾರೆ. ಎಂಥ ಸ್ವಾಮಿ ಅಂತ ಭಕ್ತರು, ನಾವೆಂಥ ಭಕ್ತರು ಗೊತ್ತಲ್ಲ, ದೇವರು ಏನಾರ ಮಾಡ್ಕೊಂಡು ಹೋಗಲಿ ನಮಗೆ ನಮಗೆ ಕೊಟ್ಟುಬಿಟ್ರೆ ಸಾಕಷ್ಟೆ, ತಪ್ಪದು. ಧರ್ಮರಾಜ ಧರ್ಮರಾಜನೇ. ಆ ಕ್ಷಣಕ್ಕೆ ಕೃಷ್ಣ ಹೇಳಿದರು, ಧರ್ಮರಾಜ ಯೋಚನೆ ಮಾಡಬೇಡ, ನಾನೇನು ಮಾಡೋಕ್ಕಾಗೋದಿಲ್ಲ ಅವನ ಕೈಲಿ, ನಿಮ್ಮ ಮರ್ಯಾದೆ ಭಾರಿ ಮುಖ್ಯ ನನಗೆ, ನಾನು ಹೋಗಿ ಸುಖವಾಗಿ ಬರ್ತೇನಂತೆ, ತೀರ್ಮಾನ ಮಾಡ್ಕೊಂಡು ಬರ್ತೇನೆ, ಅವ್ರು ಕೊಡೋದಿಲ್ಲ ಅಂತ ನನಗೆ ಗೊತ್ತು, ಆದ್ರೆ ತೀರ್ಮಾನ ಮಾಡ್ಕೊಂಡು ಬರ್ತೇನೆ. ನೀವು ಹೇಳಿ ಈಗ ಯುದ್ಧಕ್ಕೆ ನಿಮಗೆ ಯುದ್ಧ ಬೇಕೋ ರಾಜ್ಯ ಬೇಕೋ, ಯುದ್ಧ ಬೇಕೋ ನಿಮಗೆ ಸಂಧಿ ಬೇಕು ಅಂತ ಕೇಳ್ತಾರೆ ಧರ್ಮರಾಜ. ನನ್ನ ಕೃಷ್ಣ ಯಾವಾಗಲೂ ಸಂಧಿ ತಯಾರು, ನಿನ್ನಿಷ್ಟ ಅಂತ ಹೇಳ್ತಾರೆ. ವ್ಯವಸಾಯ ನಿನಗೇನು ಬೇಕು ಅಂತ ಕೇಳ್ತಾರೆ. ಕೃಷ್ಣ ಈ ಭೀಮನಿಂದ ಯುದ್ಧ ಆಯಿತು ಅಂತ ಜನ ಹೊಡ್ಕೋತಾರೆ, ಹೇಳೋದು ಆಗೋದು ಬೇಡ, ಇವರೆಲ್ಲ ಒಪ್ಪೋದಾದರೆ ನಾನು ಸಂಧಿ ತಯಾರು ಅಂತ ಹೇಳಿಬಿಟ್ಟೆ. ಆ ತಕ್ಷಣಕ್ಕೆ ಕೃಷ್ಣ ಅಂತ, ನೀನು ಭೀಮಸೇನ, ನಿನ್ನ ಬಾಯಲ್ಲಿ ಮಾತ, ಎಂಥ ಪ್ರತಿಜ್ಞೆ ಮಾಡಿದವನು ನೀನು, ಎಂಥ ಮಹಾವೀರ, ನನಗೆ ಎಷ್ಟು ಆಶ್ಚರ್ಯ ಆಗ್ತಿದೆ ಗೊತ್ತಾ. ಕೃಷ್ಣ ಹೇಳ್ತಾನೆ, ಬೆಟ್ಟ ಹಗುರಾದ ಕಾಣಿಸ್ತಾ ಇದೆ, ಸಮುದ್ರ ಒಣಗಿದ ಕಾಣಿಸ್ತಾ ಇದೆ, ಸೂರ್ಯ ಮುಳುಗಿದ ಕಾಣಿಸ್ತಾ ಇದೆ, ಏನಿದು ಅಂತ ಕೇಳಿದ್ನು. ಕೃಷ್ಣನಿಗೆ ಗೊತ್ತು, ಭೀಮನಿಗೆ ಗೊತ್ತು, ಉಳಿದವರಿಗೆ ಗೊತ್ತಿಲ್ಲ ಅಷ್ಟೇ. ಕೃಷ್ಣ ಭೀಮಸೇನೆ ಯಾತಕ್ಕೆ ಹೇಳಿದ್ರು, ಕೃಷ್ಣನಿಗೆ ಗೊತ್ತು, ಕೃಷ್ಣ ಯಾತಕ್ಕೆ ಭೀಮಸೇನೆಗೆ ಗೊತ್ತು. ಭೀಮಸೇನ ಇನ್ನು ಯುದ್ಧ ಅಂದರೆ ಭಯ ಆಯಿತಾ ಅಂತ ಕೇಳಿದ್ನಂತೆ ಕೃಷ್ಣ. ಆಗ ಭೀಮಸೇನ ಹೇಳ್ತಾನೆ, ಕೃಷ್ಣ ನನ್ನ ಜೀವನದಲ್ಲಿ ಗೊತ್ತಿರದೇ ಇರತಕ್ಕಂಥ ಒಂದೇ ಪದ ಅಂದರೆ ಭಯ ಅಂತ ಹೇಳ್ತಾನೆ. ನಮ್ಗೆ ಗೊತ್ತಿರೋದು ಅದು ಒಂದೇ ಭೀಮಸೇನ, ಅದು ಒಂದಿರೋದು ಅದು ಸಂಸಾರ ಭಯ, ನಮ್ಗೆ ಗೊತ್ತಿಲ್ಲ ಒಂದೇ ಪದ ಭಯ ನನಗೆ, ಅದಕ್ಕೆ ನನಗೆ ಭೀಮ ಅಂತ ಹೆಸರು. ನಿನಗೆಲ್ಲ ಗೊತ್ತು, ನಾನು ಹೇಳ್ಕೋಬಾರ್ದು ಹಾಗೆಲ್ಲ ಕೂಡ, ನೀನು ಸರ್ವಜ್ಞ, ಈ ಸಭೆ ಅದಕ್ಕೆ ಹೇಳಬೇಕಾಗಿದೆ ಅಂತ ಹೇಳ್ತಾರೆ. ನನ್ನ ಶಕ್ತಿ ಬರೀ ಭಯ ಯಾರಿಗೆ ಗೊತ್ತಾ, ಅಶಕ್ತರಿಗೆ ಭಯ. ನನಗೆ ಎಷ್ಟು ಶಕ್ತಿ ಇದೆ ಕೃಷ್ಣ, ನನಗೆ ಯಾವ ಆಯುಧ ಬೇಕಿಲ್ಲ, ತಾವೇ ಡಿಕ್ಲೇರ್ ಮಾಡ್ತಾರೆ ಈಗ. ಕೃಷ್ಣ ಒಂದು ಮಾತು ಹೇಳ್ಕೋಬಾರ್ದು ನಾನು, ಯಥಾ ಮನುಷ್ಯ ಸರ್ವಥ ಅರಾರ್ಯಕರ್ಮ ಐತತ್ ಪ್ರಶಂಸಾ ಸ್ವಸ್ಯ ಚಾತ್ಮನಃ, ತನ್ನನ್ನೇ ತಾನು ಹೊಳ್ಕೊಳ್ಳೋದು ಬಹಳ ತಪ್ಪು. ಪ್ರಸಂಗ ಬಂದಿದೆ ಹೇಳಬೇಕಾಗಿದೆ ಅಷ್ಟೇ, ನಾನೀಗ ಹೇಳ್ತಿದ್ದೇನೆ. ನನ್ನ ತೋಳುಗಳು ಸಾಕು, ಎಷ್ಟು ಶಕ್ತಿ ಇದೆ ಗೊತ್ತಾ, ಭೂಲೋಕ ಅಲ್ಲ ಇಡೀ ಬ್ರಹ್ಮಾಂಡ ಬಂದರೆ, ಇಂದ್ರಾದಿ ದೇವತೆಗಳು ಬಂದರೆ ಎರಡು ಕೈಯಿಂದ ಹಿಸಿಗೆ ಹಾಕಿಬಿಡುತ್ತೆ. ಅಷ್ಟು ತಪ್ಪಿಸ್ಕೊಳ್ಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅದೇ ಹಿಡದೆ ಅಂದರೆ ಕತೆ ಮುಗಿತವರು, ಸತ್ತೋಗ್ತಾರೆ. ಇಡೀ ಭೂ ಬ್ರಹ್ಮಾಂಡ ಸೀಳು ಬಿಡ್ತೇನೆ, ತಾಳ ಮಾಡಿ ಕಡಿದು ಬಿಡ್ತೇನೆ ಅಂತ ಹೇಳಿದರು. ಇಂಥ ಮಾತು ಉಳಿದವ್ರು ಹೇಳಿದಾಗ ಕೃಷ್ಣ ಏನು ಮಾಡ್ತಿದ್ದು ಗೊತ್ತಾ, ಸುಮ್ಮನೆ ಕೊಡು ಸಾಕು ಅಂತ. ಅರ್ಜುನ ಮಾತು ಹೇಳಿದಾಗ ಅರ್ಜುನ ನಿನ್ನ ಕೈಲಿ ಆಗುತ್ತಾ ಅಂತ ಕೇಳ್ತಾನೆ. ಹಾಗೆಲ್ಲ ಹೇಳಬಾರ್ದು ಅರ್ಜುನ, ಅತಿಯಾಗಿ ಹೇಳ್ಕೋಬಾರ್ದು ಕೃಷ್ಣ ಹೇಳ್ತಾನೆ. ಭೀಮಸೇನ ಹೇಳಿದನಲ್ಲ, ಕೃಷ್ಣ ಏನು ಉತ್ತರ ಕೊಟ್ಟ, ಭಾರಿ ಇಂಟ್ರೆಸ್ಟಿಂಗ್. ಇಡೀ ನಮ್ಮ ಮಹಾಭಾರತದಲ್ಲಿ ಇದು ಕ್ಲೈಮ್ಯಾಕ್ಸ್ ಇದು ಬಂತು. ಕೃಷ್ಣ ಉತ್ತರ ಕೊಡ್ತಾನಾಗ, ಎಂಥ ಉತ್ತರ ಕೊಡ್ತಾರೆ ಭೀಮಸೇನ, ಭಲೆ ಭೀಮಸೇನ ಅಂತ ಹೇಳ್ತಾರೆ. ಭಲೆ, ನೀನೇನು ಹೇಳಿದ್ದೀನಿ, ನೀನೀಗ ಇಡೀ ಭೂಮಿನ ಬೇಕಾದ್ರೆ ಸೀಡ್ ಬಿಡ್ತೀನಿ ಅಂತ ಹೇಳ್ತೀಯಲ್ಲ, ಸತ್ಯ ಅದು. ಯಾಕೆ ಗೊತ್ತಾ, ಭೂಮಿನ ಹೊತ್ತ ಶೇಷನ ಹೊತ್ತವರೇ ಇವರು. ಆವಕಚ್ಚಪ ರೂಪದಿಂದ ಲಂಡೋತ ಕದಿ ಓಬಿ ಧರಿಸಿದ ಶೇಷ ಭೂರುತಿ ಏನು, ಸುಳ್ಳು ಹೇಳ್ತಾ ಇಲ್ಲ, ನೂರಕ್ಕೆ ನೂರು ಸತ್ಯ, 100% ಸತ್ಯನೇ. ನೀನು ಹೇಳ್ಕೊಂಡು ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ, ನೀನು ತುಂಬ ಕಡಿಮೆ ಹೇಳಿದ್ದೆ ಅಂತ ಹೇಳ್ತಾನೆ. ಯತ್ಕಿಂಚ ಆತ್ಮನೇ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮ ಪೇತತ್ವಯಿ ಸಂಭಾವಯಾಮ್ಯಹಂ. ನೀನು ಹೇಳಿದ ಶಕ್ತಿ ಭಾರಿ ಕಡಿಮೆ, ತುಂಬ ಕಡಿಮೆ ಹೇಳಿದ್ದೆ. ನಿನ್ನ ಶಕ್ತಿ ಎಷ್ಟಿದೆ ಗೊತ್ತಾ, ಇದಕ್ಕಿಂತ ಸಾವಿರ ಸಾವಿರ ಪಟ್ಟು ಜಾಸ್ತಿ ಇದೆ ಅಂತ ಹೇಳ್ತಾರೆ ಕೃಷ್ಣ. ನಿಂತ ಪ್ರಶಂಸೆ ಯಾರಿಗೆ ಸಿಕ್ಕಿದೆ, ಬರೀ ಭೀಮಸೇನಿಗೆ ಮಾತ್ರ. ಅದಕ್ಕೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಬಿ ಬಲೇಪಿ ಚ. ಸ್ವಲ್ಪ ಹೇಳ್ಕೊಂಡಿದ್ದೆ, ಹೆಚ್ಚು ಹೇಳಿಲ್ಲ, ಇದು ಹೇಳಿದ್ದೆ. ಅದನ್ನೇ ಮಧ್ವಾಚಾರ್ಯ ಗೀತಾ ಭಾಷೆ ಒಪ್ಪಿಸ್ತಾ ವೇದವ್ಯಾಸ ಹೇಳ್ತಾರೆ, ನೀವು ಲೇಷತಃ ಹೇಳಿದ್ದೀರಿ, ಶಕ್ತಿತಃ ಹೇಳಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಗೀತಾ ಭಾಷ್ಯ ಲೇಷತಃ, ಅಲ್ಲಿ ಲೇಷತಃ. ಸೊ ಮಹಾಭಾರತದಲ್ಲೂ ಲೇಷತಃ, ಅದೂ ಲೇಷತಃ. ಹನುಮಂತ ದೇವರು 100 ಯೋಜನೆ ಹಾರಿಬಿಟ್ರು, ನಮಗೆ ಭಾರಿ ಆಶ್ಚರ್ಯ ಆಗೋಗಿತ್ತು. 50,000 ಯೋಜನೆ ಹಾರಿದ್ರು, ಇದು ಲೇಷತಃ ಅಂತ ಗೊತ್ತಾಯ್ತ. ಸಮುದ್ರ ಸುಂದರಕಾಂಡ ಲೇಷತಃ, ಅದು ನೋಡಿದರೆ ಅದು ಲೇಷತಃ. ಮತ್ತೆ ನಾರಾಯಣ ಪಂಡಿತಾಚಾರ್ಯರು ಬರೀತಾರೆ, ಸುಭದ್ರ ಭಾವಪ್ರಕಾಶ ಕೊನೆಗೆ ಬರೀತಾರೆ, ಹನುಮಂತ ಸಮುದ್ರ ಹಾರಿದ್ದು ಗೊತ್ತು, ಸಂಜೀವನ ತಂದಿದ್ದು ಗೊತ್ತು, ಭೀಮಸೇನ ಚೆನ್ನಾಗಿ ಹೊಂದಿದ್ದು ಗೊತ್ತು, ಆಚಾರ ಮಾಡಿದ್ದು ಗೊತ್ತು. ಅಬ್ಬ ಎಷ್ಟು ಶಕ್ತಿ ಉಪಯೋಗಿಸಿಬಿಟ್ಟಿದ್ದಾರೆ ಅಂದ್ರೆ ಅವ್ರು ಬರೀತಾರೆ. ನಿಮಗೆ ಅರ್ಥ ಆಗಿಲ್ಲ, ವಾಯುದೇವರು ತಮ್ಮ 3 ಅವತಾರಗಳಲ್ಲೂ ಕೂಡ ಎಷ್ಟು ಶಕ್ತಿ ಉಪಯೋಗಿಸಿದ್ದಾರೆ ಗೊತ್ತಾ ನಿಮಗೆ? ಸಾಮರ್ಥ್ಯಾಂಶಾಂಶಮೇವಾತ್ರ ಪ್ರಾದುಶ್ಚಕ್ರೇ ಜಗದ್ಗುರು. ಅವರ ಶಕ್ತಿಯಲ್ಲಿ ಫ್ರ್ಯಾಕ್ಷನ್ ಆಫ್ ಫ್ರ್ಯಾಕ್ಷನ್ ಉಪಯೋಗಿಸಿದ್ದಾರೆ ಅನ್ನಿಸುತ್ತೆ, ಫುಲ್ ಶಕ್ತಿಯಲ್ಲ, ಅಷ್ಟು ಕೆಟ್ಟ ಕೆಲಸ ಆಗೋಗ್ಬಿಟ್ಟು. ತರಕಾರಿಗೆ ಹೋದಾಗ ಎಷ್ಟು ದುಡ್ಡು ಹೋಗ್ತೀರ, ನಾವು ಮನೆ ಮಾಡಿ ಹೋಗ್ತೀವ ತರಕಾರಿಗೆ, ಸಂಬಳ ತೊಗೊಂಡು ಹೋಗ್ತೀವ, ಇಲ್ಲ ಚಿಲ್ಲರೆ ವ್ಯಾಪಾರ ತೊಗೊಂಡು ಹೋಗ್ತೀವಿ ಅಷ್ಟೇ ತಾನೇ. ಈರುಳ್ಳಿ ಮಾತ್ರ ಜಾಸ್ತಿ ತೊಗೊಂಡೋಗ್ಬೇಕು ಅಂತ ಕಾಣಿಸುತ್ತೆ ಅಷ್ಟೇ, ಉಳಿದಕ್ಕೆಲ್ಲ ಚಿಲ್ಲರೆ ಸಾಕು. ಅಷ್ಟರ ಮಟ್ಟಿಗೆ ನಾವು ಕಡಿಮೆ ವ್ಯಾಪಾರ ಮಾಡ್ತೇವೆ. ಅಂತ ಹೊತ್ತಿನಲ್ಲಿ ಭೂಲೋಕದ ವ್ಯಾಪಾರ ಅಂದರೆ ಚಿಲ್ಲರೆ ತರಕಾರಿ ವ್ಯಾಪಾರ ಇದ್ದಾಗ ಅವರಿಗೆ ಏನೂ ಇಲ್ಲ. ಅದನ್ನೇ ಹೇಳ್ತಾರೆ ವಾಲ್ಮೀಕಿ ಹೇಳ್ತಾರೆ, ದಾಸರು ಬರೀತಾರೆ, ವಾರಿಧಿ ಮಾಡಬೇಕಾದ್ರೆ ವಾರಿಧಿಯ ಗೋಷ್ಪದ ನೀರಂತೆ ದಾಟಿದ. ಅದು ಆ ಒಂದು ಇದ್ದಿತ್ತಲ್ಲ, ಹಸು ಕಾಲಿಟ್ಟ ಜಾಗದೊಳಗೆ ಒಡಗಿ ನೀರು ನಿಂತರೆ ಎಷ್ಟೋ ಸಮುದ್ರ ಅಷ್ಟಂತವ್ರಿ. ಅಂತ ಭೀಮಸೇನ ದೇವರು ಇದನ್ನ ಅರ್ಥ ಮಾಡಿಕೊಂಡ್ರೆ ಭೀಮಸೇನ ದೇವರ ಶಕ್ತಿ, ವಾಯುದೇವರ ಶಕ್ತಿ, ಯತ್ಕಿಂಚ ಆತ್ಮನೇ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತತ್ ತ್ವಯಿ ಸಂಭಾವಯಾಮ್ಯಹಂ. ಇತ್ ಹೇಳಿದ ತಕ್ಷಣ ಅಲ್ಲಿಂದ ಕೃಷ್ಣ ಹೇಳ್ತಾನೆ, ಆಯಿತು ಭೀಮಸೇನ, ನಾನು ಮಾತು ಹೇಳ್ತೇನೆ. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರ ಸಮಾಹಿತ. ಕೃಷ್ಣನ ಮಾತಿದೆ, ಯುದ್ಧದ ಭಾರ ನಿಮ್ಮೆಲೆ ಇದೆ ಭೀಮಸೇನ ಅಂತ ಹೇಳ್ತಾನೆ. ಅದಕ್ಕೆ ಭೀಮನಿಗೆ ಭಾರತ ಅಂತ ಹೆಸರು. ಭಾರತ, ಭಾರ ಹೊತ್ತವನು ಅಂತ ಹೆಸರದು. ಬರೀ ಭಾರ ಅಲ್ಲ, ಮಹಾಭಾರತ ಅಂದರೆ ಭೀಮಸೇನ ಹೆಸರೇ ಅದು. ಮಹಾಭಾರತ ಭೀಮಸೇನ. ಅಲ್ಲಿಂದ ಅರ್ಜುನ ನೀನೇ ಹೇಳ್ತಿ ಕೃಷ್ಣ ನಾ ಸಂಧಿ ಇಷ್ಟಪಡ್ತೇನೆ ಅಂತ ಹೇಳ್ತಾ, ನಕುಲ ನೀನೇ ಹೇಳ್ತಿ ದೊಡ್ಡವರು ಹೇಳಿದಾಗ ಅಂತ ಹೇಳ್ತಾ, ಸಹದ ನೀನೇ ಹೇಳ್ತಿ ಕೃಷ್ಣ ಯುದ್ಧನೇ ಮಾಡಬೇಕು ಅಂತ ಹೇಳ್ತಾ, ಸಹದೇವ ಅಮ್ಮ ದ್ರೌಪದಿ ನೀನೇ ಹೇಳ್ತಿ ಅಂತ ಕೇಳ್ತಾನೆ ಕೃಷ್ಣ. ಈಗೆಲ್ಲ ಹೆಂಗಸರು ಸಂತೋಷ ಪಡಬೇಕು, ನಮ್ಮನ್ನು ಯಾರು ಕೇಳ್ತಾರೆ ಅಂದರೆ ಕೃಷ್ಣ ಕೇಳ್ತಾರೆ, ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳ್ತಾ, ಭಗವಂತ ಕೇಳ್ತಾನೆ ನಿಮ್ಮ ದುಃಖನ, ಯೋಚನೆ ಮಾಡಬೇಡಿ. ಏನು ಹೇಳ್ತಿ ಅಮ್ಮ ದ್ರೌಪದಿ ನೀನೀಗ, ಎಷ್ಟು ದ್ರೌಪದಿ ಕೃಷ್ಣನ ಮನಸ್ಸನ್ನು ಗೆದ್ದಿದ್ದಾಳೆ, ಕೃಷ್ಣ ಹೆಣ್ಣು ಗಂಡು ಅಂತ ನೋಡೋದಿಲ್ಲ, ಭಕ್ತಿ ನೋಡ್ತಾನೆ ಅಂತ. ದ್ರೌಪದಿ ಭಕ್ತಿ ಅಂದರೆ ಬಲರಾಮಾದಿಗಳಿಂದ ಮೇಲಿನ ಭಕ್ತಿ. ಕೃಷ್ಣ ನಾನು ಎಂದೂ ಸಂಧಿ ನಶ್ಯಾತಿಥಿ ಪಾರ್ಶ್ವತಿ, ಸಂಧಿ ಸಾಧ್ಯವೇ ಇಲ್ಲ, ಅವ್ರ ಮಹಾಪಾಪಿಗಳು, ಯುದ್ಧ ಆಗಲೇಬೇಕು ಅಂತ ಹೇಳಿದರು. ಇದು ಅರ್ಥ ಸಂಧಿ. ದ್ರೌಪದಿ ಅಂದರೆ ವಿದ್ಯಾ, ವಿದ್ಯೆಗೆ ಅವಮಾನ ಮಾಡಿದವನು ಕ್ಷಮಿಸಬಾರ್ದು ಅಂತ ಹೇಳ್ತಾ, ಎಷ್ಟು ತಪ್ಪು ಮಾಡಿದ್ರು ಕ್ಷಮಿಸಿ, ವಿದ್ಯೆಗೆ ಅವಮಾನ ಮಾಡಿ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ, ನಾವು ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟಿರುತ್ತೆ. ಕೃಷ್ಣ ಹೇಳ್ತಾರೆ ಯುದ್ಧ ಬೇಕಾದ್ರೆ ಬಂದನಿಗೆ ಓಂ ಆಯಿತು ಅಂತ ಹೇಳಿಬಿಡ್ತಾರೆ, ಮಾತು ಕೊಡ್ತಾನೆ ಯುದ್ಧ ಮಾಡಿಸೇ ಮಾಡ್ತೇನೆ ಅಂತ ಹೇಳ್ತಾರೆ. ಈ ಜನ ನೆನಪಿಟ್ಕೊಂಡ್ರೆ ಈ ಮಾತನ್ನು ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಕೃಷ್ಣ ಸಂಧಿಗೆ ಭಾರಿ ಪ್ರಯತ್ನ ಪಟ್ಟ, ಕೃಷ್ಣ ಟ್ರೈಡ್ ಈಸ್ ಬೆಸ್ಟ್ ಬಟ್ ಇನ್ ವೇ ಅನ್ನೋದು ಬಿಡ್ತಾರೆ, ಕೃಷ್ಣ ಸೋತು ಬಿಟ್ಟ ಅಂತ ಹೇಳ್ತಾರೆ. ಕೃಷ್ಣ ಏನು ಹೇಳಿದ್ದಾನೆ ಗೊತ್ತಾ, ಇಲ್ಲಿ ಯುದ್ಧ ನಿಶ್ಚಯ ಮಾಡ್ಕೊಂಬರ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಯಾಕೆ ಹೋಗ್ತಿದ್ದಾನೆ ಗೊತ್ತಾ, ದುರ್ಯೋಧನಾದಿಗಳು ಸಂಧಿಗೆ ಒಪ್ಪೋರಲ್ಲ, ಜಗತ್ತಿಗೆ ಗೊತ್ತಾಗೋದು ತೋರ್ಸಕ್ಕೆ ಹೋಗ್ತಿದ್ದಾನೆ ಹೊರತು ಸಂಧಿಗೆ ಒಪ್ಪಿಸೋ ಪ್ರಯತ್ನ ಮಾಡೋ ಕೃಷ್ಣ ಹೋಗ್ತಾ ಇಲ್ಲ. ಕೃಷ್ಣ ಮಾಡಿದರೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತವ್ಯ ಸಮರ್ಥ, ಕೃಷ್ಣರ ಮಾತು ಮೊದಲು ನೋಡಿಬಿಡಬೇಕು. ಮುಂದೆ ಫಿಕ್ಸಿಂಗ್ ಕೇಸ್ ಇದ್ದಾಗ ಒಂದು ಅರ್ಥದಲ್ಲಿ ಅಷ್ಟರೊಳಗೆ ಅದು ಅದು ಸ್ಪಿರಿಚುವಲಿ ಫಿಕ್ಸಿಂಗ್ ಕೇಸ್ ಅಷ್ಟೇ, ಅದು ಗುಡ್ ಫಿಕ್ಸಿಂಗ್ ಕೇಸ್, ಕೆಟ್ಟದಲ್ಲ ಒಳ್ಳೇದನ್ನು ಮಾಡ್ತಿದ್ದಾನೆ ಕೃಷ್ಣ. ಅಲ್ಲಿಂದ ಹೊರಟಿದ್ದಾನೆ, ಆ ಸಮಯಕ್ಕೆ ರಥ ತಗೊಂಡು ಬಾ ಸಾತ್ಯಕ್ಕೆ, ರಥ ಬರ ಸಾತ್ಯಕ್ಕೆ ನೀನೊಬ್ಬನ ಬಾ ಜೊತೆಗೆ ಅಂತ ಹೇಳ್ತಾನೆ. ಶಂಖಚಕ್ರ ಇಡು ಅಂತ ಹೇಳ್ತಾನೆ, ಶಂಖಚಕ್ರ ಇಡೋದ್ರೊಳಗೆ ಏನು ಹೇಳಿದ್ದಾನೆ ಕೃಷ್ಣ, ಯಾವುದೋ ತರೋದಿಲ್ಲ ಅಂತ ಹೇಳಿದ್ದಾನೆ, ಇಲ್ಲಿ ಇಡು ಅಂತ ಹೇಳ್ತಾನೆ ಕೃಷ್ಣ. ಶಂಖನ ಬಿಡೋದಿಲ್ಲ, ಪರಮಾತ್ಮ ಎಲ್ಲ ಸ್ವರೂಪದಲ್ಲೇ ಇರತಕ್ಕಂಥದ್ದು, ಅದು ಹೊಸ ಅರ್ಥ ಇದೆ. ನಾನು ಆಯುಧ ತರೋದಿಲ್ಲ ಅದು ಏನು ಗೊತ್ತಾ ಅರ್ಥ, ತರಲಕ್ಕೆ ಬಿಟ್ಟಿದ್ದಿರುತ್ತಾರೆ ಅಂತ ಅರ್ಥ ಅದಕ್ಕೆ, ಯಾವನ ಜೊತೆಗೆ ಇರುತ್ತಾದ್ರಿಂದಾಗೇನೆ ತರೋ ಪ್ರಸಂಗನೇ ಇಲ್ಲ. ಶಂಖಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯ ಹರೇದ್ಭುಜಾ ವೀರವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ಅನೀಶಂ. ಇದು ಭಗವಂತನ ಮಾತು, ಇದು ಈಗ ಅರ್ಥ ಆಗ್ಬೇಕು ಜನಗಳಿಗೆ. ಎಲ್ಲ ಇಟ್ಕೊಂಡ್ಬಿಡು, ಯಾಕೆ ಗೊತ್ತೇನಯ್ಯ, ಕೇಳಿ ಕೇಳಿ ಮೂರ್ಖರ ಸಹವಾಸ ದುಷ್ಟರ ಸಹವಾಸ, ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ ಕೃಷ್ಣ. ಲೋಕ ರೀತಿ ತೋರಿಸ್ತಾನೆ, ಕೆಟ್ಟವರ ಹತ್ರ ಹೋಗ್ಬೇಕಾದ್ರೆ ಪ್ರಿಪೇರ್ ಆಗೋಬೇಕು ಯಾವಾಗಲೂ ಕೂಡ. ಕೃಷ್ಣ ಹೋಗ್ತಿದ್ದಾನಂತೆ ಏನು ವೈಭವನ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅದು ಅವಸರದಲ್ಲಿ ಹೇಳಿ ಪ್ರಯೋಜನ ಇಲ್ಲ. ನಿಮಗೆಲ್ಲ ಹೊತ್ತಾಗಿದೆ, ನಾಳೆ ದಿವಸ ವಿಶೇಷವಾಗಿ ಕೃಷ್ಣನ ಸಂಧಾನ, ಕೃಷ್ಣ ಹೇಗೆ ಎಂಟರ್ ಆಗ್ತಾನೆ, ಹೇಗೆ ಮಾತಾಡ್ತಾನೆ, ಏನು ನಡೀತಾನೆ, ವಿಶ್ವದ ಅತ್ಯಂತ ವಿಚಿತ್ರವಾದ ಭಾಗ ಅದು. ಅದು ಆಚಾರ್ಯರು ಬರೆಯೋ ರೀತಿ ಹಾಗೆ ಇರೋ ರೀತಿ ಹಾಗೆ. ಮಹಾಭಾರತದ ಸುಂದರಕಾಂಡ ಅಂದರೆ ಉದ್ಯೋಗ ಪರ್ವ, ಮಹಾಭಾರತದ ಸುಂದರಕಾಂಡ ಉದ್ಯೋಗ ಪರ್ವ, ರಾಮಾಯಣದ ಉದ್ಯೋಗ ಪರ್ವ ಅಂದರೆ ಸುಂದರಕಾಂಡ. ಅವೆರಡು ಅಲ್ಲಿ ಯಾತಕ್ಕೆ ಗೊತ್ತಾ, ಇಲ್ಲಿ ಪಾಂಡವರಿಗಾಗಿ ಕೃಷ್ಣನ ರಾಯಭಾರ, ಅಲ್ಲಿ ಸಾಕ್ಷಾತ್ತಾಗಿ ರಾಮದೇವರಿಗೋಸ್ಕರ ಹನುಮಂತನ ರಾಯಭಾರ, ಅಲ್ಲಿ ಸರ್ವೋತ್ತಮನ ರಾಯಭಾರ, ಇಲ್ಲಿ ಜೀವೋತ್ತಮನ ರಾಯಭಾರ. ಅಲ್ಲಿ ಅದನ್ನು ಕೇಳಿದರೆ ಉತ್ತಮರಾಗಿಬಿಡುತ್ತೆ, ಹೊರತು ಇನ್ನೇನು ಯೋಚನೆ ಇಲ್ಲ. ಅದು ನಾಳೆ ದಿವಸ ಸಾಯಂಕಾಲ 6:30 ಪ್ರವಚನ, ಮೊದಲೊಂದು ಪ್ರವಚನ ಇರೋದಿಲ್ಲ, ಆದ್ದರಿಂದ 6:30 ಪ್ರವಚನ ನಾಳೆ ದಿವಸ ಹೆಚ್ಚು. ಇನ್ನೇನು ಉಳಿದಿರೋದು ನಮ್ಗೆ 9 ದಿವಸ ಅಷ್ಟೇ, 9 ದಿವಸ ಎಷ್ಟೋ ಪರ್ವಗಳು ಬಾಕಿ ಇದೆ. ಆದ್ದರಿಂದ ನಾಳೆ 6:30 ಸರಿಯಾಗಿ ಪ್ರಾರಂಭ ಮಾಡಿ 8:00 ಕೃಷ್ಣರ ರಾಯಭಾರ ಮತ್ತು ಭೀಷ್ಮಾಚಾರ್ಯರ ಪತನ ಬಿದ್ದು ಗೀತೋಪದೇಶ ಕೂಡ ಮುಗಿದೋಗ್ಬೇಕು ಅಷ್ಟರೊಳಗೇನೆ, ಅಷ್ಟನ್ನು ಕೂಡ ಮಾಡೋಣ ಅಂತ ಹೇಳ್ತಾ. ಇವತ್ತೊಂದು ಪ್ರಕಟಣೆ ನಮ್ಮ ವ್ಯಾಸಮಧ್ವದಲ್ಲಿ, ಕಳೆದ ತಿಂಗಳಲ್ಲಿ ಲಕ್ಷ್ಮೀ ನಿವಾಸ ಸ್ಥಾನಗಳು, ಲಕ್ಷ್ಮೀ ಎಲ್ಲಿ ವಾಸ ಮಾಡ್ತಾರೆ ಅಂತ ಮಹಾಭಾರತದ ವಾಕ್ಯ ಪುರಾಣ ವಾಕ್ಯವನ್ನು ಕೊಟ್ಟುಬಿಟ್ಟು ಲಕ್ಷ್ಮೀ ಎಲ್ಲಿ ವಾಸ ಮಾಡ್ತಾರೆ, ಎಲ್ಲಿ ವಾಸ ಮಾಡೋದಿಲ್ಲ ಎರಡನ್ನೂ ಅವ್ರು ಹೇಳ್ತಾರೆ. ಅದು ಅರ್ಥ ಸಮೇತ ಕೊಟ್ಟಿದೆ, ಅದರ ಬೆಲೆ 10 ರೂಪಾಯಿ 5 ರೂಪಾಯಿ ಸಿಗುತ್ತೆ. ಇವತ್ತು 5 ರೂಪಾಯಿಗೆ ಆ ಪುಸ್ತಕ ತೊಗೊಳ್ಬಹುದು, ಅದನ್ನೆಲ್ಲ ನೋಡಿಕೊಂಡ್ರೆ ಮನೆ ಲಕ್ಷ್ಮೀ ಬರ ಹೇಗೆ ಇಟ್ಕೋಬೇಕು ಅಂತ ಗೊತ್ತಾಗುತ್ತೆ. ಆ ಪುಸ್ತಕ ಹೊರಗೆ ಸಿಗ್ತಾ ಇದೆ, ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ. ನಾಳೆ ಬೆಳಿಗ್ಗೆ ಸರಿ 7:00 to 8:00 ಕೂಡ ತಂತ್ರಸಾರ ಸಂಗ್ರಹದ ಮಂತ್ರೋಪದೇಶದ ಭಾಗ ಕೊನೆಯ ಅಧ್ಯಾಯ ಪ್ಲಸ್ ಅದರಲ್ಲಿ ಬರತಕ್ಕಂತಹ ಜಯಂತಿ ನಿರ್ಣಯ ಎರಡನ್ನು ಕೂಡ ನಾಳೆ ದಿವಸ ಬೆಳಿಗ್ಗೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಸ.